ಇದಷ್ಟೇ ನೀವು ಆ ಕ್ಷಣಕ್ಕೆ ಇದೆಲ್ಲ ನಂಬೇಕಾದ್ರೆ ಇವತ್ತು ಅಸಾಧಾರಣವಾದ ಕೆಲಸಗಳೆಲ್ಲ ಅಂಥದ್ದೇ ನಡೆಯೋದು. ಆ ಹೊತ್ತಿ ವಾಗೀಶತೀರ್ಥರು ಒಳ್ಳೆ ಜ್ಞಾನಿಗಳಾದ್ದರಿಂದ ಒಂದು ವ್ಯವಸ್ಥೆ ಮಾಡಿದ್ರಂತಾಗಲಿ, ಮನೆ ಮಂದಿಗಿಂತ ಹೆಚ್ಚು ಕಾಳಜಿ ತೋರಿಸಿದ್ದಾರೆ. ಯಾಕೆ ಹುಟ್ಟುವ ಮಗು ಸಾಮಾನ್ಯ ಮಗು ಅಲ್ಲ, ಲೋಕಕ್ಕೇನೆ ವಿಶಿಷ್ಟವಾದಂಥ ನಾನಾದ ಬೆಳಕೊಡ್ತಕ್ಕಂಥ ಮಗು ಅನ್ನೋ ಕಾರಣದಿಂದ ಅವ್ರು ಏನು ಮಾಡಿದ್ರು, ಒಂದು ತಂಡನೆಯಲ್ಲಿ ಇಟ್ಟಿದ್ರಾಗಲಿ, ಸುಖವಾದ ಸುರಕ್ಷಿತ ಹೆರಿಗೆ ಆಗಬೇಕು, ಎಲ್ಲ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಮಾಡಿ ಒಂದು ಚಿನ್ನದ ಹರಿವಾಣ ಕಳಿಸಿದ್ರೆ ಅದರಲ್ಲಿ ಮಗು ಹುಟ್ಟಬೇಕು. ಇದನ್ನು ಯೋಚನೆ ಮಾಡಿದರೆ ಎಂಥ ವಿಚಿತ್ರವಾದ ವಾಗೀಶತೀರ್ಥರ ಕಾಳಜಿ. ಅದಕ್ಕೆ ಅಷ್ಟು ಭಕ್ತಿಯಿಂದ ಸ್ತೋತ್ರ ಮಾಡೋದು. ವಾಗೀಶತೀರ್ಥ ಉರಿವರಿಯ ಸ್ತೋತ್ರ ಮಾಡಬೇಕಾದ್ರೆ ನೆನ್ಪಿಟ್ಕೊಂಡಿರಿ, ಉಡುಪಿಯಲ್ಲಿ ನೀವು ಹೋಗ್ತೀರಿ, ವೃಂದಾವನಗಳಿದೆ ಹಿಂದ್ಗಡೆಗೆ, ಪ್ರದರ್ಶನ ಹಾಕ್ಲಿಕ್ಕೆ ಅಂತ ಹೋಗ್ತೀರಲ್ಲ, ಒಂದು ಹಿತ್ತಾಳಿ ಕಟ್ಟು ಹಾಕಿರೋ ವೃಂದಾವನ, ದೊಡ್ಡ ವೃಂದಾವನ ಇದೆ, ಅದೇ ವಾಗೀಶತೀರ್ಥ ವೃಂದಾವನ. ಆವಾಗ ಇನ್ನೂ ನಿಮಗೆ ಗೊತ್ತಿಲ್ಲ, ಅದೇ ಮೊದಲೇ ವೃಂದಾವನ. ಆಗೇ ವೃಂದಾವನ ಬೇಕಾಷ್ಟಾಯ್ತು, ಅದು ವಾದ ಸ್ವಾಮಿಗಳಿಂದ ಶುರುವಾಯಿತು ವೃಂದಾವನ. ಅಲ್ಲಿ ಉಡುಪಿಯಲ್ಲೇ ಮಾಡ್ತಕ್ಕಂಥ ವೃಂದಾವನ ಪರಂಪರೆ ವಾದಿ ವಾಗೀಶತೀರ್ಥರೇ ಫಸ್ಟ್ ವೃಂದಾವನ ಸಿಗೋದು ನಮಗೆ. ವಾದಿರಾಸ ಮಾಡಿದ್ದು ದೊಡ್ಡವ್ರು ಮಾಡಿದ್ದು ಪದ್ಧತಿ ಆಗಿಬಿಡುತ್ತೆ. ಆ ರೀತಿ ಆಯ್ತು, ಅದೇ ವ್ಯವಸ್ಥೆ ಮಾಡಿದ್ರು. ಮಗು ಹುಟ್ಟಿತು, ಚಿನ್ನದ ಹರಿವಾಣದಲ್ಲೇ ಹೆರಿಗೆ ಆಯಿತು. ಇದು ತೋರಿಸ್ತಾರೆ, ನಮಗೆ ಚಿನ್ನ ನಮಗೆ ಹೈಯೆಸ್ಟು, ಅದಕ್ಕಿಂತ ಜ್ಞಾನ ಹೈಯೆಸ್ಟು ಅಂತ ತೋರಿಸಕ್ಕೆ ಅದರ ಮೇಲೆ ಮಗು ಹುಟ್ಟಿದೆ. ಅಷ್ಟೊತ್ತು ಇನ್ನೂ ವ್ಯವಸ್ಥೆ ಮಾಡಿದ್ರಂತೆ, ಮಗುವಿಗೆ ಅವತ್ತಿನಿಂದ ಮನೆಯಲ್ಲಿ ಹಾಲು ಕುಡಿಸಾಗಿಲ್ಲ, ಮನೆ ಹಾಲಾಗಬಾರ್ದು. ಸೋದೆ ಮಠದ ಗುರುಗಳು ವಾಗೀಶತೀರ್ಥರು, ಉಡುಪಿ ಅಷ್ಟಮಠಗಳಲ್ಲಿ ಸೋದೆ ಮಠ ಒಂದು, ಅದು ವಿಶೇಷವಾದ ಮಠ. ಅದಕ್ಕೆ ಅಂದರೆ ಸಾಕ್ಷಾತ್ ಶ್ರೀಮದಾಚಾರ್ಯರು ತಮ್ಮ ತಮ್ಮ ವಿಷ್ಣು ತೀರ್ಥರನ್ನು ಅದಕ್ಕೆ ಮೊದಲ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ಅಷ್ಟು ವಿಶಿಷ್ಟ ಆಚಾರ್ಯ ಸಾಕ್ಷಾತ್ ತಮ್ಮಂದಿರು ಮೊದಲ ಪೀಠಾಧೀಶರು. ಅಷ್ಟೇ ಇವತ್ತಿಗೂ ಇರೋ ಪೀಠಾಧೀಶರು ಅಂದರೆ ವಿಷ್ಣು ತೀರ್ಥ, ಇವತ್ತಿಗೂ ಇದ್ದಾರೆ ವಿಷ್ಣು ತೀರ್ಥ. ಅಂತ ಹಿರಿಮೆಯ ಮಠ ಅಲ್ಲಿ ಕುವರಾಹ ದೇವರು ಅದರ ಪ್ರಧಾನವಾಗಿರತಕ್ಕಂತಹ ಸಂಸ್ಥಾನ ಪ್ರತಿಮೆ, ಅದಕ್ಕೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸ್ತಿದ್ರಂತೆ. ಎಷ್ಟು ಭಾಗ್ಯ ಇರಬೇಕು ಅವ್ರಿಗೆ, ನಮಗೆಲ್ಲ ತೋರಿಸಿಕೊಡ್ತಾರೆ. ಏನು ಅಂದರೆ ಮಕ್ಕಳನ್ನು ಹಾಗೆ ಬೆಳೆಸಬೇಕು ಅಂತ ಅರ್ಥ. ದೇವ್ರಿಗೆ ಅಭಿಷೇಕ ಮಾಡೋದು ಹಾಲು, ನಾವೆಲ್ಲ ಯಾವ ಪ್ರೋಟೀನ್ಸ್ ಇರುತ್ತೆ ಅದು ಇರುತ್ತೆ, ವಿಟಮಿನ್ಸ್ ಇರುತ್ತೆ ಅಂತ ಕುಡಿ ಮಾಡಿ ಕೆಲವರಂತೂ ಏನೇನು ಕೋಳಿ ಮೊಟ್ಟೆ ಕೂಡ ತಿನ್ನಿಸ್ಬೇಕು ಶುರು ಮಾಡಿಬಿಡ್ತಾರೆ. ಆಧುನಿಕರು ಎಷ್ಟೋ ಜನ ಆಡಿದ್ದೆ ಮಕ್ಕಳನ್ನು ಬೆಳೆಸ್ತಾರೆ, ಇನ್ನು ಹೇಗಿರಬೇಕು ಅವರು, ಒಂದು ಕೋಳಿ ತಿನ್ನೋನ್ನಾಗ್ತಾರೆ, ಅಷ್ಟೇನು ಉಪಯೋಗ ಇಲ್ಲ ಅದರಿಂದ. ಅಂದರೆ ಮಕ್ಕಳನ್ನು ಬೆಳೆಸೋದು ಆರ್ಟ್ ಅದು, ದೊಡ್ಡವರು ಕಥೆ ಕೇಳಿದಾಗ ನಮಗೆ ನಾಚಿ ನಾಚಿಕೆ ಆಗಿಬಿಡು, ಸಂಕೋಚ ಆಗಿಬಿಡು. ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದು ದೊಡ್ಡ ನಿದರ್ಶನ ವಾಗಿಸ್ತಿದ್ದು. ಯತಿಗಳವರು ಬಾಲಸನ್ಯಾಸಿಗಳು, ಮತ್ತು ಜೊತೆಗೆ ಬಾಲಸನ್ಯಾಸಿಗಳು ಎಷ್ಟು ಎಚ್ಚರ ತೋರಿಸ್ತಾರೆ, ಸಂಸಾರಿಗಳು ಎಷ್ಟು ಎಚ್ಚರ ತೋರಿಸೋದಿಲ್ಲ. ಬಾಲ ಸನ್ಯಾಸಿಗಳು ತೋರಿಸಿದ್ರು ಅಂದರೆ ಮಕ್ಕಳನ್ನು ಬೆಳೆಸೋ ರೀತಿ ಹೇಗಿರಬೇಕು, ಅದು ದೊಡ್ಡ ನಿದರ್ಶನ ಇದು. ಆಮೇಲೆ ಯೋಚನೆ, ಇನ್ನೇನು ಮಾತಾಡೋಗಿಲ್ವೇ ಇಲ್ಲ, ಮಾತು ಕೊಟ್ಟಂತೆ ನಡೀರಿ. ಇವತ್ತು ರೇಟಿಂಗ್ ಕೊಟ್ಟು ಅಫಿಡೇವಿಟ್ ಕೊಟ್ಟಿದ್ರು ಕೂಡ ಮತ್ತೆ ಇನ್ನೊಂದು ಅಫಿಡೇವಿಟ್ ಕೊಡ್ತಾರೆ, ಅದು ಕೊಟ್ಟ ಬುದ್ಧಿ ಸರಿ ಇದ್ದಿಲ್ಲ ಅಂತೇಳಿ, ಈಗಲೂ ಸರಿ ಇಲ್ಲ ಅಂತ ಅರ್ಥ, ಆಗಲೂ ಸರಿ ಇಲ್ಲ ಈಗಲೂ ಸರಿ ಇಲ್ಲ ಅವರಿಗೆ ಅಂತ ಕೆಟ್ಟ ಜನ ಸಿಗ್ತಾರೆ. ಆ ಮಾತನ್ನು ನಡೆಸಿದ್ರು ಪಾಪ, ತಕ್ಷಣವೇ ಮಗನ ಕರ್ಕೊಂಡು ಕೊಡ್ಲಕ್ಕೆ ಅಂತಲೇ ಹೋಗಿ. ಇಲ್ಲಿ ಹುಟ್ಟಿದ ತಕ್ಷಣ ಮಗನ ಕೊಡ್ತಾರೆ ಅಂದರೆ ಹೊಸದೇವ ಕೊಡ್ಲಕ್ಕೆ ಹೋಗಲಿಲ್ಲ ಕಂಸನಿಗೆ, ಕೊಟ್ಟ ಮಾತು ನಡೆಸೋಕ್ಕೋಸ್ಕರ ಹುಟ್ಟಿದ ಮಗನ ತಕ್ಷಣ ಕೊಟ್ಟಿದ್ದ, ಆ ರೀತಿ ಕೊಡ್ಲಕ್ಕೆ ಹೋಗಿ. ಆದರೆ ಕಂಸ ಕೊಲ್ಲೋನು ವಾಗಿಸ್ತೇವೆ ಉಳಿಸೋರು, ಇಷ್ಟೇ ವ್ಯತ್ಯಾಸ. ಅವ್ರು ನೋಡಿದ್ರೆ ಅಂತ ಬಯಸ್ತಾರೆ ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಏನು ಗೊತ್ತಾ ಬೆಲೆ, ಅವ್ರು ಹೇಳ್ತಾರೆ ಆಯಿತು ಈ ಮಗು ಮುಂದೆ ಚೌಲಾಗವ್ರು ನಿಮ್ಮಲ್ಲೇ ಇರಲಿ ಅಂತ ಹೇಳಿ. ಅದೊಂದು ಭಾಗ್ಯ, ಒಂದು ಪ್ರಾಮಾಣಿಕತೆಯಿಂದಾಗಿ ಸಿಕ್ಕ ಒಂದು ನಮಗೆ ಪ್ರಾಮಾಣಿಕತೆ ಯಾವಾಗಲೂ ಬೆಲೆ ಇರುತ್ತೆ. ನಹಿ ಕಲ್ಯಾಣಕೃತ್ ಕಷ್ಟಿ ದುರ್ಗತಿಂ ತಾತ ಗಚ್ಚತಿ ಭಗವಂತನ ಮಾತು ಗೀತೆಯಲ್ಲಿ. ಒಳ್ಳೆ ಕೆಲಸ ಮಾಡಿದವರು ಎಂದೂ ಕೆಡಕಾಗೋದಿಲ್ಲ. ಆ ಭಾವನೆ ನಾವು ದೃಢವಾಗಿದ್ದು ಬಿಟ್ಟರೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಆಗ ಸ್ವಲ್ಪ ನೋವಾಗುತ್ತೆ ನಮಗೆ, ಮುಂದೆ ಗೊತ್ತಾಗುತ್ತೆ ಒಳ್ಳೆ ಫಲ ಸಿಕ್ಕಾಗ ಹೋ ಎಷ್ಟು ಒಳ್ಳೇದಾಯಿತು ಅಂತ ಅನ್ಸು. ಆಗ ನಮಗೆ ಗೊತ್ತಾಗೋದಿಲ್ಲ. ತಕ್ಷಣ ಹೇಳಿದರು ಮಗು ನಿಮ್ಮಲ್ಲೇ ಬೆಳೀಲಿ ಅಂತ ಹೇಳಿದರು. ಅಂತ ಐದನೇ ವರ್ಷಕ್ಕೆ ಮುಂದೆ ಚೌಲನೂ ಆಯಿತು, ಐದನೇ ವರ್ಷಕ್ಕೆ ಉಪನಯನ ಆಗೋಯ್ತು. ಇದೊಂದು ಗಮನಿಸಬೇಕಾದ ವಿಷಯ. ಉಪನಯನದ ಕಾಲ ಯಾವುದು ಅಂತ ಪ್ರಶ್ನೆ. ಸಾಮಾನ್ಯವಾಗಿ ಎಂಟು ವರ್ಷ ಎರಡು ವಿಧ, ಗರ್ಭಾಷ್ಟಮ ಅಂತ ಲೆಕ್ಕ ಇಟ್ಕೊಂಡ್ರೆ ಗರ್ಭದಲ್ಲಿ ಒಂದು ವರ್ಷ, ಏಳು ವರ್ಷಕ್ಕೆ ಮಾಡಬಹುದಾಗ, ಅಥವಾ ಆಮೇಲೆ ಬೇಕಾದ್ರೆ ಎಂಟು ವರ್ಷ ಲೆಕ್ಕ ಇಟ್ಕೊಂಡು ಮಾಡಬಹುದು. ಅದು ಮೀರಬಾರದು, ಮೊದಲು ಬೇಕಾದ್ರೆ ಮಾಡಬಹುದು, ಆಮೇಲೆ ಹೋಗಬಾರ್ದು. ಆಫೀಸ್ ಮೊದಲು ಹೋದ್ರೆ ಬೈಯೋದಿಲ್ಲ, ಆಮೇಲೆ ಹೋದ್ರೆ ಬೈತಾರೆ ಅಂತ ಇರಬೇಕು. ಮೊದಲು ಎಷ್ಟೊತ್ತಾಗಬಹುದು ಯೋಚನೆ, ನೀನು ಹಣೆ ಬರ ಅಂತ ಹೇಳ್ತಾರೆ, ಆಮೇಲೆ ಹೋದ್ರೆ ಮಾತ್ರ ಅದು ಅಪರಾಧ ಆಗುತ್ತೆ. ಮೊದಲು ಮಾಡೋದಕ್ಕೆ ಅಭ್ಯಂತರ ಇಲ್ಲ, ಆದರೆ ಒಂದು ನೆನಪಿರಬೇಕು. ಮೊದಲು ಮಾಡಬೇಕಾದ್ರೆ ಗುರುಬಲ ಇತ್ಯಾದಿ ಎಲ್ಲವನ್ನೂ ನೋಡಬೇಕಾಗ, ಇನ್ನು ಐದು ವರ್ಷ ಮಕ್ಕಳು ಏನೂ ಗೊತ್ತಿರೋದಿಲ್ಲ, ಅದರಿಂದಾಗಿ ಅಲ್ಲ ನೋಡಿಬಿಟ್ಟು ಆಗ ಮಾಡಬೇಕಾದ್ದು ಶ್ರೇಷ್ಠ. ಆದರೆ ಸಕಾಲಕ್ಕೆ ಮಾಡಬೇಕಾದ್ರೆ ಏನು ನೋಡಬಾರ್ದು, ಗುರುಬಲ ಇತ್ಯಾದಿ ನೋಡಬಾರ್ದು. ಏಳುವರೆ ಪರೀಕ್ಷೆ ಇರುತ್ತೆ ಸೋಮವಾರ, ರಾಹುಕಾಲ ನೋಡ್ತಾ ಕುತ್ಕೊಂಡ್ಬಿಟ್ರೆ 9 ಗಂಟೆ ಮನೆ ಬಿಟ್ಟು ಪರೀಕ್ಷೆ ಮೂರು ಇರುತ್ತೆ, ಹೋಗೋತೀವನಾಗಲೇ ಇವ್ರಿಗೆ ಭಾರಿ ಖುಷಿ, ರಾಹುಕಾಲ ಕಳ್ಕೊಂಡ್ಬಂದೆ ಅಂತೇಳಿ ಇವನೇ ರಾಹುಕಾಲ ಆಗಿರುತ್ತೆ ಅಷ್ಟೊತ್ತಿಗೆ. ಅದೆಲ್ಲ ನೋಡಬಾರ್ದು, ಕೆಲವು ಕಾಮನ್ ಸೆನ್ಸ್ ಬೇಕು. ಅದಕ್ಕಾಗಿ ಶಾಸ್ತ್ರ ಹೇಳ್ತದೆ ಕೆಲವೊಮ್ಮೆ ಅದನ್ನು ಗಮನಿಸಬಾರದು. ಈ ಸಕಾಲಕ್ಕೆ ಮಾಡಬೇಕಾದ್ರೆ ಏನನ್ನು ನೋಡಬಾರ್ದು. ಇವತ್ತು ತುಂಬ ಜನ ಯಾವುದೋ ಊರಿಗೆ ಹೋಗಿರ್ತೇನೆ, ಅವರೆಲ್ಲ ಕೇಳ್ತಾರೆ 20-30 ವರ್ಷ ಆಗಿರುತ್ತೆ, ದೊಡ್ಡವ್ರ ಮದುವೆ ಉಪನಯನ ಆಗಿದೆ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಗುರುಬಲನೇ ಬಂದಿಲ್ಲ, ನಿಮ್ಮ ಜನ್ಮದಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಬೇಕು. ಅವ್ರಿಗೆ ಇನ್ನೇನು ಬರುತ್ತೆ, ಗುರುಬಲ ಈಗಾಗಲೇ ಬುದ್ಧಿನೇ ಇರೋದಿಲ್ಲ ಜನಗಳಿಗೆ. ಆ ರೀತಿ ಬಿಸ್ಕೆಟ್ ಮಾಡೋ ಜನಗಳು ಸಿಗ್ತಾರೆ ಇವತ್ತು. ಗುರುಬಲ ಎಲ್ಲ ಮಾಡಬೇಡಿ, ಗುರುಬಲ ಅರ್ಥ ಉಪನಯನ ಮಾಡೋದೇ ಗುರುಬಲ, ನೆನಪಿಟ್ಕೋಬೇಕು. ಸಕಾಲದಲ್ಲಿ ಮಾಡಿದ್ರೆ ಅದಕ್ಕಿಂತ ಒಂದು ಯೋಗನೇ ನೋಡಬೇಕಾಗಿಲ್ಲ. ಇದೆಲ್ಲ ಇಂಥವ್ರ ಕಥೆ ಕೇಳಿದಾಗ ನಾವು ತಿದ್ದುಕೊಂಡ್ಬಿಟ್ರೆ ಅದು ಅವ್ರು ಕೇಳಿದ್ದು ಸಾರ್ಥಕ. 5 ವರ್ಷಕ್ಕೆ ಮಾಡಿದ್ರು ಅದು ತಮಾಷೆ ಅಂದರೆ ಅದು ಗರ್ಭ ಪಂಚಮ, ಮತ್ತೆ ಗರ್ಭ ಅಂದರೆ 4 ವರ್ಷ ಅಷ್ಟೇ ಅವರಿಗೆ ಗರ್ಭ ಪಂಚಮ ಉಪನಯನ ಆಗಿದೆ. ಏನು ಉಪಯೋಗ ಅಂದರೆ ಅವ್ರ ಮುಂದೆ ಕಥೆ ಕೇಳಿದ ಗೊತ್ತಾಗಿದೆ ಅಂತ ಬ್ರಹ್ಮವಚಸ್ಸು ಬರುತ್ತೆ. ಅದಕ್ಕೆ ಹೇಳ್ತಾರೆ 8 ವರ್ಷಕ್ಕೆ ಮಾಡಿದ್ರೆ ಬ್ರಾಹ್ಮಣನಾಗ್ತಾರೆ, ಅದಕ್ಕಿಂತ ಮುಂಚೆ ಮಾಡ್ತಾ ಹೋದರೆ ಅವ್ರ ವರ್ಚಸ್ಸು ಭಾರಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ನಮ್ಮಲ್ಲಿ ಪದ್ಧತಿ ಇದೆ, 1ನೇ ಕ್ಲಾಸ್ ಜಂಪ್ ಆಡ್ತಾ ಹೋಗ್ತಾರೆ, 1, 3 ಹಿಂದೆ ಕಡಿಮೆ ಮಾಡಿದ್ದಾರೆ, ಹಿಂದೆಲ್ಲ ಜಂಪ್ ಆಗಿಬಿಡ್ತಾ ಇತ್ತು, ಬುದ್ಧಿವಂತರಿಗೆಲ್ಲ ಅವ್ರು ಜಂಪ್ ಕೊಟ್ಬಿಡ್ತಾ ಇದ್ರು. ಯಾಕೆ ಬುದ್ಧಿ ತಕ್ಕಂತೆ ಫಲ ಸಿಗಲಿ ಅಂತ. ಅದು ಯಾರೋ ಒಬ್ಬ 12 ವರ್ಷಕ್ಕೆ MSc ಮಾಡಿ 20 ವರ್ಷ PhD, ಇವತ್ತು ಎಕ್ಸೆಪ್ಷನಲ್ ಈಗ ಇದ್ರ ಪ್ರಸಂಗದಲ್ಲಿ ಸಿಗುತ್ತಲ್ಲ ನಮಗೆ, ಅದು ಇವತ್ತು ಲೌಕಿಕದಲ್ಲಿ ಇದ್ದು ಕಂಡ್ರೆ ಅಧ್ಯಾತ್ಮದಲ್ಲಿ ಅವ್ರನ್ನ ಕಾಣುತ್ತೆ. ಅಧ್ಯಾತ್ಮದಲ್ಲಿ ವಾದಿರಾಜರು ವ್ಯಾಸರಾಜರಂಥ ಮಹಾನುಭಾವರು ಎಷ್ಟು ಸ್ಮರಣೆ ಮಾಡಿದರೂ ಸಾಲದು, ಅವರ ಕಥೆನೇ ನಮಗೆ ಶಾಸ್ತ್ರ ಇದ್ದಾಗ ಲೆಕ್ಕ. ಹೇಳ್ತಾರೆ ಮನುಸ್ಮೃತಿಯಲ್ಲಿ, ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿಧಾಮ್. ಧರ್ಮಶಾಸ್ತ್ರ ತಿಳ್ಕೊಳ್ಳೋದಕ್ಕೆ 2 ಪದ್ಧತಿ, ವೇದಾದಿ ಶಾಸ್ತ್ರಗಳನ್ನು ಓದಬೇಕು, ಅಧ್ಯಯನ ಮಾಡಬೇಕು, ಧರ್ಮ ಏನಂತೂ ಗೊತ್ತಾಗುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಗೊತ್ತಾ, ವೇದ ಓದಿರ್ತಾರಲ್ಲ ಅವ್ರು ಏನು ಹೇಳ್ತಾರೆ ಹೇಗೆ ಬದುಕ್ತಾರೆ ಅದು ಒಂದು ಧರ್ಮಶಾಸ್ತ್ರ ಅಂತ ಹೇಳಿ. ದೊಡ್ಡವರ ಚರಿತ್ರೆ ಶಾಸ್ತ್ರನೇ ಅದು ಒಂದು ಕಥೆಯನ್ನು ಕಥೆಯನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ನಮ್ಮಲ್ಲಿ ದೊಡ್ಡ ತಪ್ಪಿದೆ ಈಗ, ಇವತ್ತು ಸುಧಾ ಇತ್ಯಾದಿ ಓದೋ ಅಭ್ಯಾಸ ನಮ್ಮಲ್ಲಿ ಬೇಕಾದಷ್ಟಿದೆ, ಆದರೆ ಅವರ ಚರಿತ್ರೆ ಓದೋ ಅಭ್ಯಾಸ ನಮ್ಮಲ್ಲಿಲ್ಲ. ಯಾಕಂದರೆ ಕಥೆಯನ್ನು ತಿಳ್ಕೊಂಡ್ಬಿಡ್ತಾರೆ. ಬರೆದವರ ಚರಿತ್ರೆ ಕೂಡ ಅದು ಶಾಸ್ತ್ರ, ಮನುಸ್ಮೃತಿ ಹೇಳಿದ ಮಾತು. ಮಧ್ವವಿಜಯ ಶಾಸ್ತ್ರ ಅಂತ ಕಾಯ್ತಾಗಿದ್ರೆ, ಮಧ್ವವಿಜಯ ಬರೀ ಶಾಸ್ತ್ರ ಅಂತ ಹೇಳಲಿಲ್ಲ. ಸಾಧುಭ್ಯೋ ಮಧುಮತನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೆಭ್ಯೋ ವಿತತಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಮಥ ಕೋಪಿ ಗೋವಿದೋತ್ರ. ವೇದಾಂತ ಶಾಸ್ತ್ರ ಅಂತ ಹೇಳ್ತಾರೆ ಮಧ್ವವಿಜಯ. ಎಲ್ಲ ಜ್ಞಾನಿಗಳ ಚರಿತ್ರೆ ಆ ಗುಂಪಿ ಸೇರುತ್ತೆ. ನೀವು ಅರ್ಥ ಮಾಡಿಕೊಂಡ್ರೆ ವಿಶೇಷ ವರ್ಚಸ್ಸು ಬರಲಿಕ್ಕೆ ಅದು ಸಾಧನ ಆಯಿತು. ಒಂದೇ ಅವತ್ತಿಂದ ಮಠದಲ್ಲಿ ಬೆಳವಣಿಗೆ. ಉಪನಯನ ಅಂದರೆ ಅರ್ಥ ಏನು ಗೊತ್ತಾ, ಮಠಕ್ಕೆ ಸೇರಿಸಿದ್ರೆ ಉಪನಯನ, ಅಂದರೆ ಗುರುಗಳ ವಾಸ ಶುರು ಮಾಡಿದ್ರೆ ಉಪನಯನ, ಅದು ಮನೆಯಲ್ಲಿ ಇಟ್ಕೊಂಡ್ರೆ ಉಪನಯನ ಅಲ್ಲ. ಸ್ಕೂಲಿಗೆ ಸೇರಿಸಿ ಮನೆ ಕರ್ಕೊಂಡು ಹೋಗಿಬಿಟ್ರೆ ಗೊತ್ತಾನ ಅವನು, ಸ್ಕೂಲಿಗೆ ಸೇರಿಸಿ ಕ್ಲಾಸಿಗೆ ಅಟೆಂಡ್ ಮಾಡಬೇಕು, ರೆಸಿಡೆನ್ಸಿಯಲ್ ಸ್ಕೂಲ್ ಆದರೆ ಅಲ್ಲೇ ಬಿಟ್ಬಿಡ್ಬೇಕು. ಆ ರೀತಿ ವಸತಿ ಶಾಲೆ ಅಂತೀವಲ್ಲ ಆ ಥರ ಮಠಗಳು ಅಂದರೆ ಹಿಂದಿನ ಕಾಲಕ್ಕೆ ಇದ್ದಿದ್ದೆ ಹಾಗೆ. ಊಟಕ್ಕಾಗಿ ಮಠ ಹೆಸರು ಮಾಡಿದ್ದಿಲ್ಲ ಆಗ, ಯಾಕೆಂದರೆ ಮಠದಲ್ಲಿ ಅಡುಗೆನೇ ಇದ್ದಿಲ್ಲ ಹಿಂದಿನ ಕಾಲಕ್ಕೆ, ಜನಕ್ಕೆ ಗೊತ್ತಿಲ್ಲ. ಇವತ್ತು ಮಠದಲ್ಲಿ ಅಡುಗೆ ಒಂದೇ ಇರೋದು, ಹಿಂದೆ ಮಠದಲ್ಲಿ ಅಡುಗೆನೇ ಇರಲಿಲ್ಲ. ಯಾಕೆ ಗೊತ್ತಾ, ಮಠದಲ್ಲಿ ಬರೀ ವಿದ್ಯಾರ್ಥಿಗಳಿರೋದು, ಭಿಕ್ಷೆ ಬೇಡಿತು ಅಂದ್ರೆ ಊಟ ಮಾಡಬೇಕು ಅಷ್ಟೇ ಹೊರತು ಮಠದಲ್ಲಿ ಅಡುಗೆ ಮಾಡಾಗಿಲ್ಲ. ಅಂತ ಮಠ ಛಾತ್ರಾದಿನ ಹೊರತದು ಭೋಜನ ಶಾಲೆ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿ. ಮಠದಲ್ಲಿ ಬೆಳವಣಿಗೆ, ಅಲ್ಲಿ ಇದ್ದಾರೆ ಸತಾಪುರ ಸಹಪಾಠಿಗಳಿದ್ದಾರೆ, ವಾಗೀಶ್ರು ಒಳ್ಳೆ ರೀತಿ ಗಮನಿಸ್ತಾ ಇದ್ದಾರೆ. ಆಶ್ರಮ ಕೊಡು ಎಷ್ಟು ಜವಾಬ್ದಾರಿ ಇರ್ತದೆ ಗೊತ್ತಾ, ಸಾಮಾನ್ಯವಾಗಿ ಸಂಸಾರಿಗಳಿಗೊಂದು ರೀತಿ ಜವಾಬ್ದಾರಿ, ಮನೆ ಇರುತ್ತೆ, ಮನೆ ಯಾರಿಗೆ ಒಪ್ಪಿಸ್ಬೇಕು, ವಾಹನಗಳಿರುತ್ತೆ ಯಾರಿಗೆ ಕೊಡಬೇಕು, ಎಲ್ಲ ಯೋಚನೆ ಮಾಡ್ತಾರೆ. ಹಾಗೆ ಒಂದು ಮನೆಯ ಜವಾಬ್ದಾರಿ ಅಷ್ಟೇ, ಆದರೆ ಮಠ ಆಗಲ್ಲ, ಇಡೀ ಸಮಾಜದ ಜವಾಬ್ದಾರಿ. ಒಬ್ಬ ಡ್ರೈವರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಬರೋದಿಲ್ಲ, ಯಾವುದೋ ಆಧಾರದಲ್ಲಿ ಸೆಲೆಕ್ಟ್ ಮಾಡಿಬಿಟ್ರೆ ಗತಿ ಏನು, ಕೂತವರೆಲ್ಲ ಹೋಗಿಬಿಡ್ತಾರೆ. ಅಲ್ಲಿ ಮಿನಿಮಮ್ ಡ್ರೈವಿಂಗ್ ಗೊತ್ತಿರಬೇಕಾಗೋ, ಮಠದಲ್ಲಿ ಕೂತವ್ರಿಗೆ ಮಿನಿಮಮ್ ಒಳ್ಳೆ ಶಾಸ್ತ್ರ ಜ್ಞಾನ ಇರಬೇಕು. ಅದನ್ನು ಅಬ್ಸರ್ವ್ ಮಾಡ್ತಾರೆ, ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ದೀಕ್ಷೆ ಇರಬೇಕು. ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಸ್ವಭಾವ, ಏನೇ ಇಟ್ಟರು ತಿನ್ನೋದು, ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಭಾರಿ ಪ್ರಿಯ. ಮಠದಲ್ಲಂತೂ ದ್ರಾಕ್ಷಿ ಗೋಡಂಬಿ ಮಕ್ಕಳಿಗೋಸ್ಕರ ಇಡ್ತಾ ಇತ್ತು, ಅಡುಗೆ ಇಲ್ಲದೆ ಹೋದರೆ ದ್ರಾಕ್ಷಿ ಗೋಡಂಬಿ ಸಿಗ್ತಾ ಇತ್ತು. ಮಕ್ಕಳೆಲ್ಲ ಒಂದ್ಸರಿ ಹೇಳಿದ್ರಂತೆ, ಇದು ವರ ಹೆಸರಿಟ್ಟಿದ್ದು ಏನು ಗೊತ್ತಾ, ಭೂವರ ಅಂತಲೇ ಹೆಸರಿಟ್ಟಿತ್ತು. ಯಾಕೆ, ಸಮಸ್ತ ಮಠದ ಮೂಲ ದೇವರಾದ್ದರಿಂದ, ವಾಗಿ ಅನುಗ್ರಹದಿಂದ ಹುಟ್ಟಿದ್ದರಿಂದ ಭೂವರ ಅಂತಲೇ ವಾದಿರಾಸ ಪೂರ್ವಾಶ್ರಮದ ಹೆಸರು. ಆಚಾರ್ಯರ ಪೂರ್ವಾಶ್ರಮದ ಹೆಸರಿಗೆ ವಾಸುದೇವ ಅಂತ ಇತ್ತು, ಇವರ ಹೆಸರು ಭೂವರಾಹ ಅಂತ ಇತ್ತು. ಭೂವರಾಹ, ಇಲ್ಲಿ ಯಾರೂ ಇಲ್ಲ ತಗೊಂಡು ತಿನ್ನೋಣ ಅಂತ ಹೇಳಿದ್ರು. ಹಾಗೆಲ್ಲ ತಿನ್ನಬಾರ್ದು, ಎಷ್ಟು ಎಚ್ಚರಿಕೆ, ಹಾಗೆಲ್ಲ ತಿನ್ನಬಾರ್ದು. ಮಠದ ಸೊತ್ತು ಅಂದರೆ ಎಷ್ಟು ಮಹತ್ವ ಇರಬೇಕು, 2 ಕಾರಣಕ್ಕೆ ಅದು ಕೇಳಿ ತಗೋಬೇಕು. ಮತ್ತು ನೈವೇದ್ಯ ಆದಮೇಲೆ ಕೇಳಿದ್ದು, ಮೊದಲು ಕೇಳಿ ತಗೊಳ್ಳಾಗಿಲ್ಲ, ನೈವೇದ್ಯವಾಗಬೇಕು ಆಮೇಲೆ ಕೇಳಿ ತಗೊಳ್ಬೇಕು. ಇದೆಲ್ಲ ವಾಗಿದ್ದೀರ ನೋಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳು ಮಠ ಕೊಟ್ಟರೆ ಮಠ ಉಳಿಯುತ್ತೆ ಅಂತ, ಇಲ್ಲದವರು ಅವರು ಉಳಿಯೋದಿಲ್ಲ ಮಠನೂ ಉಳಿಯೋದಿಲ್ಲ. ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಇದ್ದಾಗ ಇವತ್ತು ಕೂಡ ಎಲ್ಲದಕ್ಕೂ ಟ್ರೈನಿಂಗ್ ಅಂತ ಕೊಡ್ತಾರೆ, ಸನ್ಯಾಸಕ್ಕೂ ಟ್ರೈನಿಂಗೇ ಇಲ್ಲ. ಡೈರೆಕ್ಟ್ ಕೊಡ್ಬೋದಾದ್ದು ಅವತ್ತೆ ಪೂಜೆ ಮಾಡೋ ಅವಕಾಶ ಇರೋ ಸನ್ಯಾಸಿಗಳಾದರೆ ಮಾತ್ರ, ಬೇರೆ ಕಡೆ ಹಾಗಲ್ಲ. ಕ್ರಿಕೆಟ್ನಲ್ಲೂ ಕೂಡ ಇದ್ದಕ್ಕಿದ್ದ ಕೊಡೋದಿಲ್ಲ, ಇಂಥ ಸೆಲೆಕ್ಷನ್ ಆಗಬೇಕು ಎಷ್ಟು ದಿವಸ ಬೇಕು ಒದ್ದಾಡೋಗಿರ್ತಾರೆ, ಮೊದಲು ಫೀಲ್ಡಿಂಗ್ ಅಷ್ಟೇ ಅವರಿಗೆ, ನಿಧಾನವಾಗಿ ಮಾಡ್ತಾರೆ, ಆಮೇಲೆ ಗೊತ್ತಿ ಎಷ್ಟೋ ಇದ್ದಾರೆ ಸೆಲೆಕ್ಟ್ ಆಗೋದಿಲ್ಲ ಕೊನೆ. ಯಾಕೆ, ಭಾಳ ಕಷ್ಟದ ವಿಚಾರ, ದೇಶದ ಮರ್ಯಾದೆ ಇದು, ಇಡೀ ಸಮಾಜದ ಮರ್ಯಾದೆ. ಚೆನ್ನಾಗಿ ಗಮನಿಸಿದ್ದಾರೆ ಅವರನ್ನು, ಭಾರಿ ಖುಷಿ ಆಗ್ತಾ ಇತ್ತು. ಒಂದು ಕಾಲ ಬಂತು, ಹಾಗೆ ಮುಂದುವರಿತು. 8 ವರ್ಷಕ್ಕೇನೆ ಸಂಕಲ್ಪ ಮಾಡಿದ್ರು, ಸನ್ಯಾಸ ಕೂಡ ಸಂಕಲ್ಪ ಮಾಡ್ತಾರೆ. 8 ವರ್ಷಕ್ಕೆ ಸನ್ಯಾಸ ದಾಖಲೆ, ವ್ಯಾಸರಾಜರು ವಾದಿರಾಜರು ರಘುತ್ತಮರು ಕೆಲವು 8 ವರ್ಷಕ್ಕೆ ಸನ್ಯಾಸ ತಗೊಂಡು 8 ಸನ್ಯಾಸ ಕೊಟ್ಟೇ ಬಿಟ್ಟಿದ್ರೆ, ವಾದಿರಾಜ ತೀರ್ಥ ಅಂತ ಹೆಸರಿಟ್ಟು ಸನ್ಯಾಸವನ್ನು ಕೊಡ್ತಾರೆ. ಅಲ್ಲಿಯಿಂದ ಅವ್ರ ಮಹಿಮೆ ಇನ್ನೂ ವಿಶೇಷ ಪ್ರಕಟವಾಗ್ತಾ ಇದೆ. ಏಕಪಾಠಿಗಳು ಅಂತ ಹೇಳೋದ್ರೆ ಇನ್ನೂ ಕಡಿಮೆ ಹೇಳಿದ ಲೆಕ್ಕ ಅವರಿಗೆ, ಪಾಠ ಮಾಡದೆ ತಿಳ್ಕೊಳ್ಳೋ ಸಾಮರ್ಥ್ಯ. ಏಕಪಾಠಿಯರು ಒಂದರ ಥರ ಪಾಠ ಮಾಡಬೇಕು ಅವರಿಗೆ, ಅದೂ ಇಲ್ಲ. ಚಿತ್ರವಾದ ಪ್ರತಿಭೆ ವಾದಿರಾಜ ಸ್ವಾಮಿಗಳದು. ಆ ಚಿಕ್ಕ ವಯಸ್ಸಿನ ಹುಡುಗ ಮಾಡಿದ ದಾಖಲೆ ಎಲ್ಲ ಜನಗಳು ಆಶ್ಚರ್ಯ. ವಾದಿರಾಜ, ವಾದಿಗಳಿಗೆ ರಾಜ, ಹೆಸರಿನಲ್ಲಿ ಅವರೇ ಹೇಳ್ತಾರೆ ಒಂದ್ ಕಡೆಗೆ, ವಾದೀಭ ಮೃಗರಾಜೋಹಂ ವಾದಿರಾಜೋ ಹರಿಂ ಭಜೆ, ವಾದಿ ಇಭ ಮೃಗರಾಜ ಅಂತ ಹೆಸರು. ಅದು ಎಕ್ಸ್ಪ್ಯಾಂಡೆಡ್ ಫಾರಂ. ವಾದಿಗಳು ಎಂಬ ಆನೆಗಳಿಗೆ ಸಿಂಹದಂತೆ ಇರೋರು ಅಂತ. ವಾದಿಗಳೆಲ್ಲ ಆನೆಗಳಿದ್ದಾಗೆ ಆನೆಗಳ ಪಾಂತ್ವಸ್ಪಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಅಂತ ಕುಂಭಸ್ಥಳ ಭೇದನೆಗೆ ಸಿಂಹ ಇದ್ದಂತೆ ಅಂತವರ ಹೆಸರು. ಇನ್ನೊಂದರಲ್ಲಿ ವಾದಿ ಅಂದ್ರೇನು? ವಾದ ಅಂದ್ರೆ ತತ್ವ ನಿರ್ಣಯ ಅಂತ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ, ತತ್ವ ನಿರ್ಣಯ ಉದ್ದಿಶ್ಯ ಕೇವಲ ಗುರು ಶಿಷ್ಯಯೋಹ, ಅದು ವಾದಕಥ. ಅದನ್ನು ಮಾಡೋದ್ರಲ್ಲಿ ರಾಜರು ಬಹಳ ಶ್ರೇಷ್ಠರಾದವರು ಅಂತ. ಅಂದ್ರೆ ಯಾವುದೇ ಒಂದು ದಾರಿ ತಪ್ಪಿಸೋ ಮಾತಲ್ಲ, ಯಾವ ಮಾತು ಕೇಳಿದ್ರು ಕೂಡ ಸರಿಯಾದ ದಾರಿ ತಿಳಿಬೇಕು, ಮೋಕ್ಷಕ್ಕೆ ದಾರಿ ತಿಳಿಬೇಕು. ಯಾವುದೋ ದಾರಿ ತಿಳಿದ ದಾರಿ ಅಲ್ಲ, ಮೋಕ್ಷಕ್ಕೆ ದಾರಿ ಸಿಗ ಬದುಕೋ ಸರಿಯಾಗಿ ಬದುಕೋದು ಅಂದೇನು ಗೊತ್ತಾ, ಮೋಕ್ಷಕ್ಕೆ ಹೋಗೋದು ಅಂತ ಅರ್ಥ. ನಾ ಹಾಗಲ್ಲ, ಮನೆ ಸರಿಯಾಗಿದ್ದರೆ ಸರಿಯಾದ ಬದುಕು ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ಬದುಕಲ್ಲ. ಮೋಕ್ಷಕ್ಕೆ ಸರಿಯಾಗಿ ಬಸ್ ಸರಿಯಾಗಿದ್ರು ಬೇಕಾದ್ರೆ ಮುಂದೆ ಹೋಗಬೇಕಲ್ಲ. ಈ ಮಧ್ಯೆ ಅದು ಯಾದವರಿಗೆ ಹೋಗಿಬಿಟ್ರೆ ಏನು ಪ್ರಯೋಜನ ಇಲ್ಲ, ತಾವು ನಿಶ್ಚಿತವಾದ ಗುರಿ ಮುಟ್ಟಬೇಕು. ಆ ಹಿನ್ನೆಲೆಯಲ್ಲಿ ವಾದಿರಾಜಸ್ವಾಮಿಗಳು ವಾದಿರಾಜರು, ತತ್ವ ನಿರ್ಣಯವನ್ನು ತಿಳಿಸಿಕೊಡ್ತಕ್ಕಂಥ ಗುರುಗಳಲ್ಲಿ ವಿಶಿಷ್ಟವಾದ ಸಾಮರ್ಥ್ಯ ಹೊಂದಿದವರು, ಶ್ರೇಷ್ಠರು ಅಂತ ಅರ್ಥ. ಅಲ್ಲಿದ್ದ ಅನೇಕ ಭೇಗಗಳನ್ನು ತೋರಿಸ್ತಾರೆ. ಅವರ ಮೊದಲ ಕ್ರಾಂತಿ ಅಂದರೆ ಇಡೀ ದೇಶವನ್ನು ಸಂಚಾರ ಮಾಡಿತ್ತು, ಇಡೀ ದೇಶವನ್ನು ಸುತ್ತಿತ್ತು. ಆ ಕಾಲ 1480 ಅವತಾರ ಅವರಿಗೆ, 1480 ಅವರಿದ್ದಿದ್ದು 1600 ಸರಿಯ 120 ಅವರು, ಸರಿಯ 120 ಪಂಚಾಂಗ ಶ್ರವಣ ಮಾಡಿದೆ ಗೊತ್ತಾಗ್ತದೆ. ಕಲಿಯುಗದ ಪೂರ್ಣ ವಿಷಯ ಅಂದರೆ 120 ಅಂತೇಳಿ, ಇವತ್ತು 60 ಬಂದೋಗಿದೆ ಹೆಚ್ಚು ಕಡಿಮೆ, ಷಷ್ಠಿಯಪ್ತಿನೇ ಕಡಿಮೆ ಆಗುವ ಕಾಲ ಇದು. ಆದರೆ ಪೂರ್ಣಾಯುಷ್ಯ ಇಲ್ಲ ಅಂತ ಅರ್ಥ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ಯಾರು ಧರ್ಮ ತಪ್ಪಿ ಮಣಿತಾರೋ ಅವ್ರ ಆಯುಷ್ಯ ಕಡಿಮೆ ಆಗ್ತದೆ ಅಂತ. ಕಾಮನ್ ಸೆನ್ಸ್ ಅದು. ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಫುಲ್ ಸರ್ವಿಸ್ ಮಾಡ್ತಾರೆ, ಇಲ್ಲದ ಹೋದ್ರೆ ಮತ್ತೆ ಡಿಸ್ಮಿಸ್ ಮಾಡ್ತಾರೆ. ಅಷ್ಟೇ, ಯಾರು ಸರಿಯಾಗಿ ಬದುಕೋದಿಲ್ಲ ಅವ್ರ ಆಯುಷ್ಯ ಕಡಿಮೆ ಆಗ್ತದೆ ಅಷ್ಟೇ. ವಾದಿರಾಜ ಸ್ವಾಮಿ 120 ಪೂರ್ತಿ ಇದ್ದವು, 8 ಸನ್ಯಾಸ ಆದರೆ 120 ಅಂದರೆ 112 ಸನ್ಯಾಸ ನೆನಪಿಟ್ಕೊಂಡು, 112 ಸನ್ಯಾಸ ರೆಕಾರ್ಡ್ ಅದು. ಅದು ಇವತ್ತಿಗೂ ಅನ್ಬೀಟಬಲ್ ರೆಕಾರ್ಡ್ ಅಂದರೆ ವಾದಿರಾಜ ಸನ್ಯಾಸ ರೆಕಾರ್ಡ್ ಅವರದೇ. ಆಚಾರ್ಯ ಬಿಟ್ಬಿಡಿ, ಇನ್ನೂ ಅವ್ರು ಕೂತಾರೆ ಅಂತಿರ್ತಾರೆ, ಅವ್ರು ಲೆಕ್ಕ ಇಲ್ಲ. ಬಟ್ 36,000 ಇರ್ತಾರೆ ಆಚಾರ್ಯದ ಆಚಾರ್ಯರು, ಅದು ಲೋಕದೃಷ್ಟಿಯಲ್ಲಿ ಅವ್ರು ಮುಖ್ಯ ಪ್ರಾಣ ಕೆಳಗಿಲ್ಲ. ಅನಂತರದ ದಾಖಲೆ ವಾದಿರಾಜ ಸ್ವಾಮಿಗಳು 120 ಪೂರ್ಣಾಯುಷ್ಯವನ್ನು ಕಳೆದು ತೋರಿಸ್ತಾರೆ. ಟೀಕಾರಾಯರು 50 ಜಾಸ್ತಿ ಇರಲಿಲ್ಲ ಅವರು, ಅಂದರೆ 50 ಇಡೀ 1,000 ಓದಿದ್ರು ಮುಗಿಲಾರ್ದು ಅಂತ ಬರೆದಾಕ್ಬಿಟ್ಟಿದ್ದಾರೆ. ಅದು ಇನ್ನೊಂದು ರೀತಿ ಹಿರಿಮೆ. ಜ್ಞಾನಿಗಳು ಕಡಿಮೆ ಬದುಕಿದ್ರೂ ಅರ್ಥ ಇರ್ತದೆ, ಹೆಚ್ಚು ಬದುಕಿದ್ರೂ ಅರ್ಥ ಇರ್ತದೆ. ಆ ಹಿನ್ನೆಲೆಯಲ್ಲಿ 120 ಸುದೀರ್ಘವಾದ ಜೀವನ, 112 ಸನ್ಯಾಸ, ಇವತ್ತೇ ಸಂಚಾರ, ಇಡೀ ದೇಶವನ್ನು ಸಂಚಾರ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ. ಇವತ್ತೇ ಸರಿಯಾದ ತೀರ್ಥಯಾತ್ರೆ ಮಾಡೋದು ಇವತ್ತಿಗೂ ಕಷ್ಟ. ಮಡಿಲ್ ಮಾಡ್ತೀವೋ ಬರಬೇಡಿ ಅಂದ್ಬಿಡ್ತಾರೆ, ಅವರೇ ಕರ್ತಾರೆ ಬರೀ ಹಾಗೆ ಬರಬೇಡಿ ಅಂದ್ಬಿಡ್ತಾರೆ. ಅಂದರೆ ಮಡಿ ಮಾಡೋರಿಗೆ ನೋ ಎಂಟ್ರಿ, ತೀರ್ಥಯಾತ್ರೆ ಮಾಡೋಕೆ ಬಯಲಿಗೆ ಮಾಡಬೇಕು ಅಂತ ಅರ್ಥ ಆಗಾಗ್ಬಿಟ್ಟಿದೆ. ಅದು ತಪ್ಪು. ಶುದ್ಧ ಮಡಿಯಲ್ಲಿ ಮಾಡ್ತಕ್ಕಂಥ ತೀರ್ಥಯಾತ್ರೆ ವಾದಿರಾಜ ಸ್ವಾಮಿ ತೀರ್ಥಯಾತ್ರೆ. ಅದು ಸಮಗ್ರವಾಗಿ ಒಂದು ಕಡೆಗೆ ರಸ್ತೆಗಳಿಲ್ಲ, ಮಳೆ ಬಂದರೆ ಪ್ರವಾಹ, ತುಂಬು ಪ್ರವಾಹ, ಸಂಚಾರ ಮಾಡಾಗೇ ಇಲ್ಲ. ಆಗ ಹಿಂದಿನ ಚಾತುರ್ಮಾಸ ಕಂಪಲ್ಸರಿ, ಯಾತಕ್ಕೆ ಅಂದರೆ ಬೋರ್ ಫ್ಲೂ ಆಗ್ತಿದ್ದು, ಮುಂದೆ ಹೋಗೋಂಗಿರಲೇ ಇಲ್ಲ. ನ್ಯಾಚುರಲಿ ಇವತ್ತು ಬ್ರಿಡ್ಜ್ ಇದೆ, ದಾಟ್ಕೊಂಡು ಹೋಗ್ತಾರೋ ಏನು ಇರಲಿಲ್ಲ ವ್ಯವಸ್ಥೆಗಳು. ಬೇಸಿಗೆಯಲ್ಲಿ ಕಡು ಬೇಸಿಗೆಯಲ್ಲಿ ಸಂಚಾರ ಸಾಧ್ಯ ಇಲ್ಲ, ಮತ್ತೆ ಉರಿತಕ್ಕಂಥ ಬಿಸಿಲು, ಮಿನಿಮಮ್ ಟೈಮ್ನಲ್ಲಿ ಓಡಾಡಬೇಕು. ಅದರಲ್ಲೂ ವಾಹನಗಳಿಲ್ಲ. ಒಂದು ನೆನಪಿರಲಿ, ವಾಹನದಲ್ಲಿ ಎತ್ತಿಗಳು ಸಂಚಾರ ಮಾಡಬಾರ್ದು. ಒಂದು ಮಾತಿದೆ, ವಾಹನಸ್ಥಂ ಮಿತಿಂ ದೃಷ್ಟ ಸಚೈಲಂ ಸ್ನಾನಮಾಚಾರ್ಯ ಇತ್ತಂತೆ. ಎತ್ತಿಗಳು ಸರಿ ಆ ವಾಹನದಲ್ಲಿ ಬರೋದು ಕಂಡ್ರೆ ಸಚೈಲ ಸ್ನಾನ ಮಾಡಬೇಕಂತ, ಅಷ್ಟರ ಮಟ್ಟಿಗೆ ನಿಷಿದ್ಧ. ವಾಹನದಲ್ಲಿ ಕೂತಿಲ್ಲ ಅವರು, ಅದೇನೀಗ ಇಲ್ಲ, ನಡ್ಕೊಂಡು ಹೋಗ್ಬೇಕಲ್ಲ, ಮೇಣೆಯಲ್ಲಿ ಹೋಗ್ಬೇಕಷ್ಟೇ. ಮೇಣೆಯಲ್ಲಿ ಹೋಗ್ಬೇಕು, ನಡ್ಕೊಂಡು ಹೋಗು. ರಘುಗಣ ರಾಜ ಹೋಗ್ತಿದ್ದಲ್ಲ ಮೇಣೆಯಲ್ಲಿ, ಆ ರೀತಿ ಬೇರೆ ದಾರಿ ಇಲ್ಲ. ಅದು ಎಷ್ಟು ಸ್ಪೀಡ್ ಪಿಕಪ್ ಮಾಡೋಕೆ ಸಾಧ್ಯ? ಮತ್ತು ಎತ್ತಿಗಳು ಸಂಚಾರ ಅಂದರೆ ಯಾವಾಗಲೂ ಸಂಚಾರ, ಯಾವಾಗಲೂ ಅಲ್ಲ. ಆಚಾರ ಬರೀತಾರೆ, ಚತಸ್ರಃ ಕಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ, ಯತೀನಾಂ ಸ್ನಾನಕಾಲೋಯಂ ಗಂಗಾಂಭ ಸದೃಶ ಸ್ಮೃತಃ. ಬೆಳಿಗ್ಗೆ 4 ಹೊತ್ತಿಗೆ ಅರುಣೋದಯದ ಕಾಲಕ್ಕೆ ಅವರು ಸ್ನಾನ ಪೂರೈಸಿರಬೇಕಾಗಲೇ, ಅಷ್ಟು ಕಟುವಾದ ಆಚಾರ ಬೇಕವರಿಗೆ. ಸಕಾಲಕ್ಕೆ ಅರುಣೋದಯಕ್ಕೆ ತುಂಬಿ ನಿರ್ಮಾಣ ವಿಸರ್ಜನೆ ಪೂಜೆ ಆಗಿರಬೇಕು, ಆಮೇಲೆ ಪಾಠ ಪ್ರವಚನ ಅವೆಲ್ಲ ಆಗಬೇಕು. ಇನ್ನು ಸಾಮಾನ್ಯ ಯತಿಗಳು ಬಂದರೇ ಜನ ತೀರ್ಥಕ್ಕೆ ಸೇರಿಬಿಡ್ತಾರೆ, ಮಂತ್ರಾಕ್ಷರಿಗೆ ಸೇರಿರ್ತಾರೆ, ಅವರಂಥವ್ರು ಬಂದರೆ ಕೇಳಬೇಕಾ? ಅಂಥವರಿಗೆಲ್ಲ ಅನುಗ್ರಹ ಮಾಡಬೇಕು. ಆಮೇಲೆ ಮುಂದೆ ಸಂಚಾರ ಮಾಡಬೇಕು. ರಾತ್ರಿ ಸಂಚಾರ ಇಲ್ಲ, ಮತ್ತೆ ಬೆಳಕಿಲ್ಲ, ರಾತ್ರಿ ಸಂಚಾರ, ಹೆಡ್ಲೈಟ್ ಹಾಕೊಂಡು ಪ್ರಯಾಣ ಮಾಡೋಕ್ಕಿಲ್ಲ ಅದು ಒಂದು ಅಂಥ ಕಾಲ. ಅದು ಎಷ್ಟು ಮಿನಿಮಮ್ ಟೈಮಲ್ಲಿ ಇತ್ತಲ್ಲ, ಈಗ ಸಂಚಾರ ಮಾಡಿದ್ರು ಅಂತ ಅದಕ್ಕೆ ಭಾರಿ ಗ್ರೇಟ್. ಆ ಸಂಚಾರದಲ್ಲಿ ಇನ್ನೊಂದು ಅಪಾಯ ಇತ್ತು, ರಾಜ ಮಹಾರಾಜರೆಲ್ಲ ದುರ್ಮಾರ್ಗಿಗಳು. ಇವತ್ತು ನೋಡ್ತೀವಲ್ಲ, ಅವತ್ತು ಆಗಿದ್ದವರೇನೆ, ಕಲಿಯುಗದಲ್ಲಿ ಏನು ಆಶ್ಚರ್ಯ ಇರಲಿಲ್ಲ. ಅವರೆಲ್ಲ ಕೊಂದು ಹಾಕೋರೆ ಅವ್ರು, ಕಮಿಟಿ ಕಮಿಟಿ ಕೋರ್ಟ್. ಇವತ್ತು ಕೋರ್ಟ್ ಆರಿದ್ದು ಕೊನೆ ಪಕ್ಷ ಸೆಟ್ಲಾಗಲಿ ಬಿಡಲಿ, ಪ್ರತಿ ಪದ್ರ ಕೋರ್ಟ್ ಅವರಲ್ಲಿ ಬಿದ್ದಿರ್ತದೆ ಕೊನೆ ಪಕ್ಷ. ಕೋರ್ಟಿಗೆ ಹೋಗಿ ರಾಜರು ಹೇಳಿದ್ದೇ ಫೈನ್, ಅವ್ರು ಕೊತ್ತಂದ್ರೆ ಕೊಂದ ಅಂತಾನೆ ಅರ್ಥ, ಕೇಳಾಗಿಲ್ವೇ ಇಲ್ಲ, ಅವನೇ ಫೈನಲ್. ಅಂತ ದುರ್ಮಾರ್ಗಿ ರಾಜರ ಮಧ್ಯೆ ಓಡಾಡಬೇಕು. ಮತ್ತೆ ವಾದಿಗಳು, ಎಲ್ಲರೂ ಹೋದ ತಕ್ಷಣ ಬುಚ್ಚ ರೆಡಿ ಆಗಿಬಿಟ್ಟು ಶಿಷ್ಯರು ಬಂದು ತಯಾರು ಮಾಡಾಗಿಲ್ಲ. ಇವ್ರು ಹೋಗಿ ವಾದದಲ್ಲಿ ಸೋಲಿಸಿ ಅವ್ರು ಶಿಷ್ಯರು ಮಾಡಿಕೊಂಡು ಆಮೇಲೆ ಭಿಕ್ಷೆ ಮಾಡ್ಬೇಕು, ಎಲ್ಲರೂ ಭಿಕ್ಷೆನೇ ಇಲ್ಲ ಅಂತ ಕಾಲ ಇತ್ತು. ಇವತ್ತು ವಾದಿರಾಜ ಸಂಚಾರ ಎಷ್ಟು ದೊಡ್ಡದು ಅಂತ ಕೇಳಿದರೆ ಮಠದ ಸ್ವಾಮಿಗಳು ಹೇಳ್ತಿರ್ತಾರೆ. ಯಾವ್ದಾದ್ರು ಊರಿಗೆ ಹೋದ್ರೆ ವಾದಿರಾಜ ಸ್ವಾಮಿಗಳು ಗುರುತು ಇಲ್ಲಿ ಬಂದಿದ್ರು ಅಂತ ಆ ಊರವ್ರು ಹೇಳ್ತಾರೆ, ನಮಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಅಕೌಂಟ್ ಮಾಡಲಿಕ್ಕೆ ಆಗಿಲ್ಲ, ವಾದಿರಾಜ ಸ್ವಾಮಿಗಳ ಕಾಲಕ್ಕೆ ಎಷ್ಟೆಷ್ಟು ಬಂತು ಅಂತ ಅಕೌಂಟ್ ಮಾಡಕ್ಕೆ ಇವತ್ತಿಗೂ ಆಗಿಲ್ಲ ಅಂತ ಇಂದ್ರ ಸ್ವಾಮಿಗಳು ಹೇಳ್ತಿದ್ರು. ಸುಮ್ಮನೆ ಸಂಚಾರ ಮಾಡಕ್ಕೆ ಹೋದ್ರೆ ನಮ್ಮೂರಿಗೆ ವಾದಿರಾಜ ಸ್ವಾಮಿಗಳು ಬಂದಿದ್ರು, ಅವರೇ ಸೇರಿದ ಭೂಮಿಯನ್ನು ತೋರಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದವರು ವಾದಿರಾಜ ಸ್ವಾಮಿಗಳು. ಇಂಥ ಸಂಚಾರ ಮಾಡ್ತಾರೆ. ಸಂಚಾರಕರು ಉದ್ದಕ್ಕೂ ಮಹಿಮೆಗಡೇನೆ. ಸಂಚಾರದ ಪ್ರಧಾನ ಕ್ಷೇತ್ರಗಳು ಪಂಡರಪುರ, ದ್ವಾರಕ, ಬದರಿ, ಮಥುರಾ ಇವೆಲ್ಲ ಹೋಗದಿದ್ದರೆ ತೀರ್ಥಯಾತ್ರೆ ಆಗೋದೇ ಇಲ್ಲ. ಅದಕ್ಕೆಲ್ಲ ಹೋಗಿ ಬಂದರು. ಆ ಕಾಲಕ್ಕೆಲ್ಲ ವಿಧರ್ಮೀಯರ ಆಳ್ವಿಕೆಯಲ್ಲಿ ಇದ್ದಿತ್ತು. ನಾವು ಸಧರ್ಮೀಯರ ಆಳ್ವಿಕೆಯಲ್ಲಿದ್ದೇ ನಿಮಗೆ ಕಷ್ಟ ಇರುತ್ತೆ. ವಿಧರ್ಮೀಯರು ಅವರು ಎರಡು ಕಾರಣಕ್ಕೋಸ್ಕರ ಧರ್ಮ ಸಹಿಸ್ತಿದ್ದಿಲ್ಲ, ಆಸ್ತಿ ಬಿಡ್ತಿರಲಿಲ್ಲ, ಸಂಪತ್ತಿ ಇದೆ ಹರಿಸಿಬಿಡ್ತಾ ಇದ್ರು. ಅಂಥ ಕಾಲದಲ್ಲಿ ಅವರು ಸಂಚಾರ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮಾಡಿಕೊಂಡು ಇಡೀ ದೇಶವನ್ನು ಸುತ್ತಾರೆ. ದ್ವಾರಕೆ ಹೋಗಿದ್ದರಂತೆ. ಅಲ್ಲಿ ಒಬ್ಬ ಯತಿಗಳು ಒಳ್ಳೆ ಇದೆಲ್ಲ ನಮಗೆ ಐತಿಹಾಸಿಕ ಭಾರಿ ಮುಖ್ಯ ಇತ್ತು. ವೈಷ್ಣವ ಯತಿ ಇದ್ರು, ಬಿಡಿ ಸನ್ಯಾಸಿಗಳು, ಪೀಠಾಧೀಶರಾಗಿರಲಿಲ್ಲ. ವಿಶೇಷವಾದ ಜ್ವರ ಬರ್ತಿತ್ತಂತ ಆಗಾಗ್ಯ ವಾದಿರಾಜ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಕಷ್ಟ ವಾದಿರಾಜ ಸ್ವಾಮಿಗಳು ಅವರಿಗೆ ಒಂದು ಬದ್ಭಾಷ್ಟಕ ಅಂತ ಬರಕೊಡ್ತಾರೆ. ಬರಕೊಟ್ಬಿಟ್ಟು ಹೇಳಿದ ತಕ್ಷಣ ಅದು ಪೂರ್ತಿ ವಾಸಿಯಾಗಿ ಹೋಯಿತು. ಅದ್ದಂತೆ ಪ್ರಸಂಗ ಇನ್ನೊಬ್ಬರಿಗೆ ಕಣ್ಣು ಕಾಣ್ತಿದ್ದಿಲ್ಲ, ಅಂತ ಯತಿಗಳಿಗೆ ಕಣ್ಣು ಕಾಣ್ತಿರಲಿಲ್ಲ. ಅವರಿಗೆ ಒಂದು ಮಧ್ವಾಷ್ಟಕ ಬರಕೊಡ್ತಾರೆ. ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹೀಶ ಪಚ್ಚಿತ್ತಂ ತ್ವತ್ಪದ ಪದ್ಮಚಿಂತನರಥಂ ನಿತ್ಯಂ ವಿಧೇಹ್ಯಚ್ಯುತಂ ತ್ವತ್ತಾತಂ ಮಯಿ ಸುಪ್ರಸನ್ನ ವಸುನಾ ವಿಜ್ಞಾಪ್ಯ ಗುರುವಂಜಸ ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯ ದಾಸಂ ಹಿ ಮಾಂ ಪಾಲಯ. ಒಳ್ಳೆ ಸ್ತೋತ್ರ. ಎರಡು ಶ್ಲೋಕಗಳಲ್ಲಿ ಎರಡು ಶ್ಲೋಕ ಮೂಲ ರೂಪಕ್ಕೆ, ಎರಡು ಶ್ಲೋಕ ಹನುಮದ್ ರೂಪಕ್ಕೆ, ಎರಡು ಶ್ಲೋಕ ಭೀಮರೂಪ, ಎರಡು ಶ್ಲೋಕ ಬದ್ಧರೂಪ, ಕೊನೆಯದು ಆ ರೂಪಸಂಹಾರ. ಒಳ್ಳೆ ಅಷ್ಟಕ ಅದು ಹೇಳಿದರೆ ದೃಷ್ಟಿ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಜನ ಅಭ್ಯಾಸ ಮಾಡಿದರೆ ವಾದಿರಾಜ ಸ್ವಾಮಿ ಎಷ್ಟೋ ಸ್ತೋತ್ರಗಳು ಆ ಕಾಲಕ್ಕೆ ಇಮ್ಮಿಡಿಯಟ್ ಫಲ ಕೊಡಲಿಕ್ಕೋಸ್ಕರ ಬರೆದಂಥ ಸ್ತೋತ್ರಗಳು. ಆದ್ದರಿಂದ ಸ್ತೋತ್ರ ಸಾಹಿತ್ಯಕ್ಕೆ ಹೊಸ ಒಂದು ಕಡೆ ಕೊಟ್ಟಿದ್ದು ವಾದಿರಾಜ ಸ್ವಾಮಿಗಳು. ಆಚಾರ್ಯ ದ್ವಾದಶ ಸ್ತೋತ್ರ ಆದಮೇಲೆ ಅತ್ಯಂತ ಪ್ರಭಾವಿ ಸ್ತೋತ್ರಗಳು ಬಂದಿದ್ದು ಇಲ್ಲಿ ವಾದಿರಾಜ ಸ್ವಾಮಿಗಳಿಗೆ. ಒಂದೆರಡು ಸ್ತೋತ್ರ ಬರೆದವರಿದ್ದರು, ಆದರೆ ನೂರಾರು ಸ್ತೋತ್ರ ಬರೆದ ಹಿರಿಮೆ ವಾದಿರಾಜ ಸ್ವಾಮಿಗಳು. ವರಾಹ ದೇವರ ಮೇಲೆ, ಹಯಗ್ರೀವ ದೇವರ ಮೇಲೆ, ತ್ರಿವಿಕ್ರಮ ದೇವರ ಮೇಲೆ, ವೇದವ್ಯಾಸ ದೇವರ ಮೇಲೆ, ಆಚಾರ್ಯರ ಮೇಲೆ, ಎಲ್ಲ ದೇವತೆಗಳ ಮೇಲೆ ಸ್ತೋತ್ರಗಳು ಸಿಗಬೇಕು ಅಂತಿದ್ದರೆ ವಾದಿರಾಜ ಸ್ವಾಮಿಗಳ ಶ್ಲೋಕಗಳೇ ಫೈನಲ್. ಅಷ್ಟು ಸ್ತೋತ್ರಗಳನ್ನು ಬರೀತಾರೆ. ಆ ಸ್ತೋತ್ರಗಳು ಸಾಮಾನ್ಯ ಸ್ತೋತ್ರಗಳಲ್ಲ, ಒಳ್ಳೆ ಕಾವ್ಯ, ಒಳ್ಳೆ ಶಾಸ್ತ್ರ. ಕೇಳಿದವರು ಅರ್ಥವಾಗಲಿ ಬಿಡಲಿ ಕೇಳ್ತಾನೇ ಇರಬೇಕು ಅನ್ನಿಸ್ತಕ್ಕಂಥ ಸ್ತೋತ್ರಗಳು. ಅಂಥ ಅಪೂರ್ವ ಸ್ತೋತ್ರಗಳ ನಿಧಿ ಅವರು ಬರೆದಿತ್ತು. ಇವತ್ತು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಯಾವುದಾದ್ರು ಸ್ತೋತ್ರ ಸಿಗುತ್ತೆ ನಮಗೆ, ಯಾರು ಬರೆದ್ರು ಗೊತ್ತಿರೋದಿಲ್ಲ. ಮತ್ತೆ ವಾದಿರಾಸಗಳು ಬರೆದು ಅಂತ ಹೇಳಿಬಿಟ್ರೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವರು ಸ್ತೋತ್ರ ಸಾಹಿತ್ಯದಲ್ಲಿ ಎತ್ತಿದ ಕೈಯು. ಅವರ ಸ್ತೋತ್ರ ಕೆಲವು ಕೇಳಿರ್ತೀರಿ. ದಂಭೋಡಿ ತಿಷ್ಣರಕ ಸಂಭೇದಿ ಕೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕಾ ಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೆ ಅಂಭೋಜಿ ಜಾನುಸರಣ ಅಂಭೋಜ ಭೂಪವರ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ಯಸರ ಜಂಭಾರಿ ಷಣ್ಮುಖ ಮುಖಾಂಭೋರು ಹಾವಿರುತಮಾಂ. ಇದರಲ್ಲಿ ನರಸಿಂಹದೇವರ ಸ್ತೋತ್ರ, ದಶಾವತಾರ ಸ್ತುತಿಯ ನರಸಿಂಹದೇವರ ಸ್ತೋತ್ರ. ಎಷ್ಟು ಪ್ರಾಸ, ಎಷ್ಟು ಅರ್ಥ ನರಸಿಂಹದೇವರ ಬಗ್ಗೆ. ಬರೀ ಶ್ಲೋಕದಲ್ಲೇ ಯಾವ ನಿಮಗೆ ವಿಡಿಯೋ ಎಫೆಕ್ಟು ಅಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಆಡಿಯೋದಲ್ಲಿ ಮಾಡಿಕೊಡ್ತಾರೆ ವಾದಿರಾಜ ಸ್ವಾಮಿ. ಅವರ ಸ್ತೋತ್ರಗಳೆಲ್ಲ ಹಾಗೇನೆ. ಕಾಂತಾರ ಗೇಹ ಕಲ ಕಾಂತಾರ ಟತ್ವಾರ ಕಾಂತಾರ ಕಾಂತಕ ಚರಂ. ಬರೀ ಕಾಂತ ಕಾಂತ ಯಮಕ ಯಮಕ ಅಲಂಕಾರದಲ್ಲಿ ಬೆರೀತಾ ಹೋಗ್ತಾರೆ. ಅದು ಸಾಮಾನ್ಯವಾದ ಹಿರಿಮೆಯಲ್ಲ, ಅದು ಒಂದು ಮುಖದ ವೈಶಿಷ್ಟ್ಯ. ಅಂದರೆ ಒಂದು ಕಡೆ ಸ್ವಾರಸ್ಯ, ಒಂದು ಕಡೆಗೆ ಕಾವ್ಯ, ಒಂದು ಕಡೆಗೆ ಶಾಸ್ತ್ರ, ಒಂದು ಕಡೆ ವಿಚಿತ್ರವಾದ ಫಲ ಕೊಡ್ತಕ್ಕಂಥ ಸ್ತೋತ್ರಗಳನ್ನು ಅಖಂಡವಾಗಿ ಬರೆದ ಹಿರಿಮೆ ವಾದಿರಾಜ ಸ್ವಾಮಿಗಳು. ಸಂಚಾರ ಮಾಡ್ತಾ ಮಾಡ್ತಾ ಅವರು ಒಂದು ದೊಡ್ಡ ಘಟ್ಟ ಜೀವನದಲ್ಲಿ ಪಂಡರಪುರ ಪ್ರಾಂತದಲ್ಲಿ ಓಡಾಡ್ತಾ ಇದ್ರಂತೆ. ಅಲ್ಲೊಬ್ಬ ಶಿಲ್ಪಿ, ಅವರು ಗಣೇಶನ್ ಮಾಡಬೇಕು ಅಂತ ಹೇಳಿಬಿಟ್ಟು ಎರಕ ಹೊಯ್ದ. ಎರಕ ಹೊಯ್ದು ಒಳ್ಳೆ ಮೂರ್ತಿ ಮೋಲ್ಡ್ ಮಾಡಿದ್ದು ಗೊತ್ತೇ ಇದೆ. ಎರಕ ಹೊಯ್ದ, ಆಮೇಲೆ ನೋಡ್ತಾರೆ ಅದು ಗಣೇಶನ ಮುಖ ಬರಲಿಲ್ಲ. ಅದಕ್ಕೆ ಹೈಗ್ರೀವ್ ಆಗಿರುತ್ತೆ. ಹೈಗ್ರೀವ್ ಅಂತ ಗೊತ್ತಿಲ್ಲ ಅಂತ ಹೈಗ್ರೀವ್ ಅಂತೇಳಿ. ನಮಗೂ ಅಷ್ಟೇ, ಹೈಗ್ರೀವ್ ತಿನ್ನೋ ಹೈಗ್ರೀವ್ ಗೊತ್ತಿರುತ್ತೆ ಹೊರತು ಜಾಸ್ತಿ ಹೈಗ್ರೀವ್ ಗೊತ್ತಿರೋದಿಲ್ಲ. ಹೈಗ್ರೀವ್ ಅಷ್ಟೇ ಇಲ್ಲಿ ಗೊತ್ತಿ ಯಾವುದೋ ಹೈಗ್ರೀವ್ ಅಂತ ತೊಗೊಂಡ್ಬಿಟ್ಟಿರ್ತಾರೆ ಆಗಲೇ. ಅದು ಅವ್ರಿಗೆ ಗೊತ್ತಿರಲಿಲ್ಲಪ್ಪ. ನೋಡಿ ಯಾವುದು ವಿಗ್ರಹ ಬಂತು ಅಂತ ಯೋಚನೆ ಮಾಡಿದ. ಅಂದ್ರೆ ಚೇಂಜ್ ಮಾಡಬೇಕು ಅಂತ ಕಾದ. ತುಂಬ ಬಿಸಿ ಇತ್ತು, ಮೋಲ್ಡ್ ಆದ್ರೆ ತುಂಬ ಬಿಸಿ ಇರುತ್ತೆ ಅದು. ಒಂದು ಆ ಬಿಸಿ ಆರಲಿ ಅಂತ ಕಾದ. ಮೂರಾಕ್ಷ ಆರ್ತಾನೆ ಇಲ್ಲ, ಅದು ಬಿಸಿ ಹಾಗೆ ಉಳ್ಕೊಂಡಿದೆ. ಯೋಚನೆ ಮಾಡಿದೆ ಹೇಗಾರು ಹೊಡಿಬೇಕು ಅಂಥೇಳಿ ಒಳ್ಳೆಗೆ ಟೋನ್ ಮಾಡಿದೆ. ಆಗ ಅವ್ರು ಹೇಳಿದ್ರು, ನಾನು ಮುಟ್ಟಬೇಡ, ಮುಟ್ಟಬೇಡ ನಿನಗೆ ಇದನ್ನು, ನೀನು ಪೂಜೆ ನೀನು ಮುಟ್ಟು ಹಾಕ ನಿನಗಿಲ್ಲ. ಒಬ್ಬರು ದೊಡ್ಡ ಜ್ಞಾನಿಗಳು ಬರ್ತಾರೆ, ಅವ್ರು ಒಪ್ಪಿಸಿಬಿಡು. ಅದೇ ನಿನ್ನ ಕೆಲಸ, ಇನ್ನೇನು ಮಾಡಬೇಡ ಅಂತ ಹೇಳಿದ್ರಂತೆ. ಇನ್ನೇನು ಮುಗಿದೋಯ್ತು, ಯಾವುದೋ ಅನುಭವ ಆಗಿತ್ತು ಅವನಿಗೆ, ಕಾದ ಆ ವಾದಿರಾಸ ಅವಳು ಸಂಚಾರ ಅವರಿಗೆ ಸ್ವಪ್ನ, ಇಂತಲ್ಲಿ ನಾನಿದ್ದೇನೆ ಕರ್ಕೊಂಡು ಹೋಗಬೇಕು ಅಂತ ಸ್ವಪ್ನ. ಇವತ್ತು ಅದು ಬಂದು ವಾದಿರಾಸ ಅವಳು ಬರ್ತಾರೆ, ಅದನ್ನು ಕೊಡ್ತಾರೆ. ಇವತ್ತಿಗೂ ಕೂಡ ವಾದಿರಾಜ ಮಠದಲ್ಲಿ ಭೂವರಾಹದೇವರ ಸಂಸ್ಥಾನ ಪ್ರತಿಮೆ, ಆದರೆ ವಾದಿರಾಸ ಅವಳು ಒಲಿದು ಬಂದ ದೇವರು ಅಂದರೆ ಹಯಗ್ರೀವ ದೇವರು. ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ ಅಂತ ಅವರೇ ಕುದುರೆ ಅಂತ ಹಯಗ್ರೀವ ದೇವರು ಸ್ತೋತ್ರ ಮಾಡ್ತಾ ವರ್ಣನೆ ಮಾಡ್ತಾ. ಬರೀ ಹಯಗ್ರೀವ ಉಪಾಸನೆ ವಿಶೇಷವಾದದ್ದು, ಅದರ ಫಲ ಅವರೇ ಹೇಳ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ, ವಾದಿರಾಸ ಅವಳು ಕೃಷ್ಣ ಬರೀತಾರಲ್ಲ ಶ್ರೀ ವ್ಯಾಸರಾಜರು, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು, ಸಂತುಷ್ಟರಾಗಿ ಕುತಿ ಕೊಟ್ಟು ಬಿಕ್ಕ ಭಾರ ಬರುವನು. ಹೇಗೋ ಹಯಗ್ರೀವ 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 ಅಂತ ಮೂರು ಸರ್ತಿ ಎಣ್ಣಿ ನಿಮ್ಮ ಬಾಯಲ್ಲಿ ಮಾತು ಗಂಗಾ ಪ್ರವಾಹ ಬಂದ ಬರುತ್ತೆ ಅಂತ ಹೇಳ್ತಾರೆ. ಜನ್ನುಕನ್ಯಾ ಪ್ರವಾಹವತ್ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತ್ ಮೊದಲು ಹೇಳ್ಕೊಡ್ಬೇಕು. ಯಾರಿಗೆ ಮಾತು ಸರಿಯಾಗಿ ಬರೋದಿಲ್ವಲ್ಲ ಅವರಿಗೆ ಹಯಗ್ರೀವ ಅಂತ ಹೇಳು ಅಂತೇಳಿ ಅಷ್ಟಾಸ ಮಾತಾಡಿ ಶುರು ಮಾಡಿಬಿಡ್ತಾರೆ ಅವೇ. ಅದು ಅನೇಕರಿಗೆ ಗೊತ್ತಿಲ್ಲ, ಅವೆಲ್ಲ ಬಹಳ ಸೀಕ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಕೊನೆ ಬಾಯಿ ಪೂರ್ತಿ ಹೋದ ಮಾಡಿಬಿಡ್ತಾರೆ ಎಷ್ಟೋದ್ರೆ. ಇವತ್ತು ಡಾಕ್ಟರ್ ಹತ್ರ ಹೋಗೋದು ಎಲ್ಲೋ ಪುಣ್ಯ ಇದ್ರೆ ಸರಿ ಹೋಗ್ಬೋದು, ಇಲ್ಲ ಅಂತಲ್ಲ, ಆದರೆ ಅಪಾಯ ಜಾಸ್ತಿ ಇರ್ತದೆ. ಹಯಗ್ರೀವ 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 ಅಂತ ಹೇಳಿದ ಹೀಗಾಗ್ತದೆ. ನಮ್ಮ ವಾದಿರಾಜ ಸ್ವಾಮಿ ಜ್ಞಾನಿಗಳು ಅವ್ರಿಗೆ ಗೊತ್ತು, ನಾವು ಏನು ಹೇಳಿದ್ರು ದೇವರ ಹೆಸರು ಹೇಳೋದಿಲ್ಲ ಅಂತ ಬಿಡಲಿಲ್ಲ. ಒಂದು ಸ್ವೀಟೇ ಮಾಡಿಬಿಟ್ರೆ ಹೆಸರಲ್ಲಿ ಹಯಗ್ರೀವ ಸ್ವೀಟ್ ಮಾಡಿಬಿಟ್ರು, ಹಯಗ್ರೀವ ಹಾಕು ಹಯಗ್ರೀವ ಹಾಕು ಹಯಗ್ರೀವ ಅಂತಿರ್ತಾರಲ್ಲ, ಆ ಮಾತಿಗೆ ಅವ್ರಿಗೆ ಜ್ಞಾನ ಬರಬೇಕು ಆ ರೀತಿ ಮಾಡಿದ್ದಾರೆ. ಇದು ಒಳ್ಳೆ ಆರ್ಟ್ ಇದು, ಮಕ್ಕಳಿಗೆ ಹಾಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಉದ್ದೇಶವರ್ಗೆ ಅರ್ಥ ಆಗೋದಿಲ್ಲ, ಅವರಿಗೆ ಅವ್ರಿಗೆ ಹೆಸರಿನಲ್ಲೇ ಬರಬೇಕು, ಊಟದಲ್ಲೇ ದೇವರ ಸ್ಮರಣೆ ಆಗಬೇಕು. ಹೈಗ್ರೀವ ಇದು ಎಷ್ಟು ವಿಚಿತ್ರವಾದ ಸಾಮರ್ಥ್ಯ ವಾದಿರಾಜ ಸ್ವಾಮಿಡೋದು ಅಂದರೆ, ಇದೆಲ್ಲ ಎಜುಕೇಷನ್ ಇಷ್ಟು ಅಂತೀವಲ್ಲ ಆ ಥರ. ಒಳ್ಳೆ ಶಿಕ್ಷಣ ತಜ್ಞರಾಗಬೇಕಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳೋದಲ್ಲ, ಅರ್ಥ ಮಾಡಿಸಿಲ್ಲ ಅಂದ್ರೆ ನಮ್ಮ ತಪ್ಪು ಕೂಡ ಹೌದು. ಎರಡು ಪಾಯಿಂಟ್ ಇದೆ, ಅವ್ರು ಅರ್ಥ ಮಾಡ್ಕೋತಾ ಇಲ್ಲ, ಕರೆಕ್ಟ್ ಅವ್ರ ತಪ್ಪೇ ಅದು, ಬಟ್ ಅರ್ಥ ಮಾಡಿಸ್ತಿದ್ದೇವೆ ನಾವೀಗ ಅದನ್ನ ಯೋಚನೆ ಮಾಡಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೈಗ್ರೀ ದೇವರ ಸ್ಮರಣೆಯನ್ನು ಹಾಗೆ ಬರಹ ಮಾಡಿದ ಹಿರಿಮೆ ವಾದಿರಾಜ ಸ್ವಾಮಿ. ನಮ್ಮವರು ಜಹಾಂಗೀರ್ ಶುರು ಮಾಡಿದ್ರು ಅರ್ಥ, ನಮ್ಮ ಜನಗಳು ಊಟ ಪಟ್ಟ ನಮ್ಮ ಒಳ್ಳೆ ಹೆಸರು ಇಡಬಾರ್ದೆ, ಯಾರ ಇಟ್ಟು ಬದಲಾಯಿಸಬಹುದು ಇವರು ಬಿಡೋದಿಲ್ಲ, ಅದು ಅದು ಅಂದಿದ್ದೇ ಸಮಾಧಾನ. ಹಾಗೆಲ್ಲ ಮಾಡಬಾರ್ದು, ಅದರಿಂದ ನಾವು ಇರೋ ಸ್ವೀಟ್ಗಿಂತ ಹೆಚ್ಚಾಗಿ ಪಾಪ ಜಾಸ್ತಿ ಬರ್ತದೆ, ಅದು ಮಾಡ್ಕೋಬಾರ್ದು. ಹಯಗ್ರೀವ ದೇವರ ಸ್ಮರಣೆಯಿಂದ ಎಷ್ಟು ವಿಷಯ ಅದು ಸುಲಭ ಮತ್ತೆ ಮಾಡಲಿಕ್ಕೆ. ಹಯಗ್ರೀವ ಅದು ಮಾಡೋದು ಭಾರಿ ಸುಲಭ, ಏನು ಕಷ್ಟನೇ ಇಲ್ಲ, ಎಕ್ಸ್ಪರ್ಟೇ ಬೇಕಾಗಿಲ್ಲ ಅದಕ್ಕೆ, ಗೊತ್ತಾಯ್ತಿಲ್ಲ ಸುಮ್ಮನೆ ಹಾಕಿರೋ ಕಾವಿಗ್ರಹ ಕೂತ್ಬಿಟ್ಟಿರುತ್ತೆ ಅದು. ಅಷ್ಟರ ಮಟ್ಟಿಗೆ ಸುಲಭವಾದ ಭಕ್ಷ್ಯ, ಸಿದ್ಧಿ ಕೊಡ್ತಕ್ಕಂಥ ಭಕ್ಷ್ಯವನ್ನಾಗಿ ಮಾಡಿ ಅದಕ್ಕೆ ಹೆಸರಿಟ್ಟು. ಒಂದು ಸ್ವೀಟ್ ಆಯಿತು, ಖಾರ ಒಂದಾಗಬೇಕಲ್ಲ, ಗುಳ್ಳನೂ ಹಾಕಿದ್ದಾರೆ ಅವೇ. ಒಂದು ಸ್ವೀಟು ಒಂದು ಖಾರ ಎರಡೂ ಕೊಟ್ಟವರು ವಾದಿರಾಜ ಸ್ವಾಮಿ. ಗುಳ್ಳ ಅಂತೇಳಿ ಎಷ್ಟೋ ಜನಕ್ಕೆ ಒಂದು ಅಪೇಕ್ಷೆ ಇರ್ತದೆ, ಆದರೆ ನಿಶ್ಚಿತ ಪದಾರ್ಥ ತಿನ್ನಲಿಕ್ಕೆ ಮನಸ್ಸಿರೋದಿಲ್ಲ. ವಾದಿರಾಜ ಸ್ವಾಮಿಗಳು ಹೊಸ ರೀತಿ ಸೃಷ್ಟಿ ಮಾಡಿದ್ರು, ವಾದಿರಾಜ ಸ್ವಾಮಿಗಳ ಸೃಷ್ಟಿ ಅದು. ಅಲ್ಲಿ ಮೊಟ್ಟು ಅನ್ನೋ ಗ್ರಾಮ ಸ್ಥಳದೊಳಗೆ ಅಲ್ಲಿ ಬೆಳೆಸ್ತಾರೆ, ಅದೇ ಗುಳ್ಳ ಅಂತೇಳಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ನಿಷಿದ್ಧದ ಹೆಸರು ಕೂಡ ಇಲ್ಲ, ಅಂತ ವಿಶೇಷ ಹೊಸ ತಳಿ ಕೊಟ್ಟವರು. ನಮ್ಮವ್ರು ಬಿ ಟಿ ಗಿಟ್ಟಿ ಕೊಡ್ತಾರೆ, ಇದು ಉಪಯೋಗ ಇಲ್ಲ. ಬಿ ಟಿ ಬಂದನೆ ಕೊಟ್ಟವರು ವಾದಿರಾಸವಳು, ಅದನ್ನು ಕೊಟ್ಟಿದ್ದು ವಿಶೇಷವಾದ ಗುಳ್ಳವನ್ನು ಕೊಟ್ಟು ಅದರಿಂದ ಸಿದ್ಧಿ ಬರಬೇಕಂತ ಅನುಗ್ರಹ ಮಾಡಿದ್ದು ವಾದಿರಾಜ ಸ್ವಾಮಿಗಳ ಮತ್ತೊಂದು ಮುಖ. ಹಾಗಿದ್ದಾಗ ಅವರು ವಾದಿರಾಜ ಸ್ವಾಮಿಗಳಿಗೆ ಹೈಗ್ರೀವ ದೇವರು ಎಷ್ಟು ಒಲಿದಿದ್ರು ಅಂತ ಹೇಳೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಂದು ಕಡೆ ಎಲ್ಲೋ ಯಥಾ ಪ್ರಕಾರ ಒಂದು ಕ್ಯಾಂಪ್ ಅದು, ಹೋದಕಲ್ಲಿ ಮಠಗಳು ಅಂತಿಲ್ಲ, ಇವ್ರು ಹೋದ್ಮೇಲೆ ಮಠ ಆಗಬೇಕು ಇಳ್ಕೊಂಡಿದ್ರು. ಆ ಊರಲ್ಲಿ ಒಬ್ಬನಿದ್ದ ಭಾರಿ ಶ್ರೀಮಂತ, ಬೇಕಾಷ್ಟು ಹೊಲ ಗದ್ದೆ ಇತ್ತು, ಅವನು ಕಡಲೆ ಸಾಕಷ್ಟು ಬೆಳೆದಿದ್ದ, ನೆಲಗಡಲೆ ಅಂತ ಕರೀತಾರೆ, ಬೆಳೆದಿದ್ದ. ಇನ್ನೇನು ಮನೆ ಬರುತ್ತೆ ಅಂತ ಖುಷಿಯಿಂದ ಕಾಯ್ತಿದ್ದ. ನೋಡ್ತಾರೆ ಕುದುರೆ ಬಂದು ತಿಂತ ಕೂತಿದೆ, ಅದನ್ನ ಕುದುರೆ ತಿಂತ ಭಾರಿ ಸಿಟ್ಟು ಬಂತು ಅವನಿಗೆ, ಹೊಟ್ಟಿಸ್ಕೊಂಡು ಹೊಡಿಲೆಕ್ಕ ನಡ್ಸ್ಕೊಂಡು ಹೋಗ್ತಾನೆ, ಅದು ಓಡ್ಕೋತ ಹೋಯ್ತು ಕುದುರೆ, ಮನೆಗೆ ಓಡ್ಕೋತ ಅದ್ರ ಇಳ್ಕೊಂಡು ಜಾಗಕ್ಕೆ ಬಂತದು, ಮಡ್ಕೊಳಗೆ ಹೋಗ್ಬಿಡುತ್ತೆ. ಅಂತೂ ಸಿಕ್ಕಾಗಾಯ್ತಲ್ಲ, ಮಡ್ಕೊಳಗೆ ಹೋದ ಗ್ಯಾರಂಟಿ ಸಿಗ್ ಹೋಗಿ ನೋಡಿದ್ರೆ ಒಳಗೆ ಕುದುರೆ ಇಲ್ಲೇ ಇಲ್ಲ, ಒಳಗೆ ಕುದುರೆನೇ ಇಲ್ಲ, ಕುದುರೆ ಜಾಗ ಕೂಡ ಅಲ್ಲಿಲ್ಲ. ಸ್ವಾಮಿ ನಿಮ್ಮ ಕುದುರೆ ಕಟ್ಟಿದ್ದೆ, ನಿಮ್ಮ ಕುದುರೆ ಬಂದು ತಿಂದು ಹೋಗ್ಬಿಟ್ಟಿದೆ, ಅದನ್ನು ಭಾರಿ ನಷ್ಟ ಆಗಿದೆ ನನಗೆ ಅಂತ ಹೇಳ್ಕೊಟ್ಟ. ಕುದುರೆನೇ ಇಲ್ವಲ್ಲ ಇರ ಮನೆ ತಿನ್ನಕ್ಕೆ, ನೋಡಿ ಎಲ್ಲಿದೆ ನೋಡಿ ಈಗ. ಅವ್ರು ನೋಡ್ತಾರೆ ಸತ್ಯವಾದ ಮತ್ತೇನು ಇಲ್ಲೇ ಇಲ್ಲ. ಹಾಗೆ ಹೇಳ್ತಾರೆ, ನೀನು ಯೋಚನೆ ಮಾಡಬೇಡ, ಕುದುರೆ ಸಾಮಾನ್ಯ ಕುದುರೆ ಅಲ್ಲ, ನಮ್ಮ ಹಯಗ್ರೀವ ದೇವರು ಸ್ವೀಕಾರ ಮಾಡಿದ್ದಾರೆ, ಎಷ್ಟು ಪುಣ್ಯ ನಿನಗೀಗ. ಮಾಡಿದ ನೈವೇದ್ಯ ಸ್ವೀಕಾರ ಮಾಡೋದು ಕಷ್ಟ, ಅದು ಧಾನ್ಯದ ಸಸ್ಯವನ್ನೇ ಸ್ವೀಕಾರ ಮಾಡಿದ ಭಾರಿ ಪುಣ್ಯವಂತ ನೀನೀಗ. ಸ್ವಾಮಿ ನಷ್ಟ ಆಯ್ತಲ್ಲ ಅಂತ ಕೇಳ್ತಾರೆ, ಆ ಪುಣ್ಯಕ್ಕಿಂತ ನಷ್ಟ ಯೋಚನೆ ಮಾಡೋದು ಜನ ಜಾಸ್ತಿ. ನಷ್ಟ ಆಯ್ತಲ್ಲ ಯೋಚನೆ ಮಾಡಬೇಡ, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಒಂದು ದಿವಸ ಆ ಪ್ರಕಾರ ಹೋಗ್ತಾರೆ, ಹೋಗಿ ತೆಗೆದು ನೋಡಿದರೆ ಎಲ್ಲೆಲ್ಲಿ ತಿಂದಿತ್ತಲ್ಲ ಅಲ್ಲಿ ಬಂಗಾರದ ಕಡಲೆಕಾಯಿ ಇದ್ವು ಅಂತ. ಈ ಕಡಲೆಕಾಯಿ ಅಲ್ಲ, ಬಂಗಾರ ಕಡಲೆಕಾಯಿ ಜೋತಾಡ್ತಿದ್ವು ಅಂತ. ಇದರ ಅರ್ಥ ಅಂದರೆ ಜ್ಞಾನಿಗಳಿಗೆ ಕೊಟ್ಟರೆ ಬಂಗಾರ ಕೊಟ್ಟಾಗ ವಾಪಸ್ ಬರ್ತದೆ. ಕೊಟ್ಟಿದ್ದು ಸ್ವಲ್ಪ ಮೊದಲೇ ಯತಿಗಳು, ಯಥೋ ದತ್ತ ಅನಂತಕಂ, ಅದು ಪೀಠಾಧೀಶರು, ಅದು ವಾದಿರಾಜ ಸ್ವಾಮಿಗಳ ಪೀಠಾಧೀಶರು. ಅವರು ದೇವರಿಗೆ ನೈವೇದ್ಯವಾದ ಎಷ್ಟು ಫಲ ಬಂದಿರಬೇಕು ಸಾಕ್ಷಿ ಇದು ಅಂತ. ನಾವು ದಾನ ಧರ್ಮಗಳನ್ನ ಏನೋ ಅಪಾರ್ಥ ಮಾಡ್ಕೊಂಡ್ಬಿಡ್ತೇವೆ. ದಾನ ಅಂದರೆ ಹೋಯ್ತು ಅಂತ ಅರ್ಥ, ಯಾರು 10% ಹೋದ್ರೆ ಹೋಗಲಿ ಪಾಪ ಅಂತ ತಿಳ್ಕೊಂಡ್ಬಿಡ್ತೇವೆ. ದಾನ ಹೋಗೋದಲ್ಲ, ಇನ್ವೆಸ್ಟ್ಮೆಂಟ್ ಅಂತ, ಸ್ಪಿರಿಚುವಲ್ ಇನ್ವೆಸ್ಟ್ಮೆಂಟ್. ಇನ್ನು ಹೇಳೋದಾದರೆ ನಮ್ಮದೆಲ್ಲ ಮಾಡೋದೆಲ್ಲ ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಆ ಸ್ಪಿರಿಚುವಲ್ ಇನ್ವೆಸ್ಟ್ಮೆಂಟ್ ಅಂದರೆ ದಾನ. ಅದ್ರ ಫಲ ಅಲ್ಲೇ ತೋರಿಸ್ತಾರೆ. ಹಾಗೂ ಆಶ್ಚರ್ಯ ಆಯ್ತಂತೆ, ಸ್ವಾಮಿ ಏನು ಪರಮಾಶ್ಚರ್ಯ ಇದು, ಎಂಥ ದೇವರು ಅಂತ ಹೇಳ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಮತ್ತೆ ತೋರಿಸ್ತಾರೆ ವಾಯುದಾಸ ಅವಳ ಭಕ್ತಿ ಎಷ್ಟಿತ್ತು, ದೇವರಿಗೆ ಎಷ್ಟು ಒಲಿದಿದ್ದ ಅಂತ ಹೇಳೋದಕ್ಕೆ ಅವ್ರ ನೈವೇದ್ಯ ಕ್ರಮನೇ ವಿಚಿತ್ರ ಕ್ರಮ ಆಗಿತ್ತಂತೆ. ಎಲ್ಲ ನೈವೇದ್ಯ ಪದಾರ್ಥ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ಸಾಕ್ಷಾತ್ ಹೈಗ್ರೀವ ದೇವರು ಬಂದು ಕುದುರೆ ರೂಪದಲ್ಲಿ ಅವ್ರ ಭುಜದ ಮೇಲೆ ಕಾಲಿಟ್ಟು ಡೈರೆಕ್ಟ್ ಸ್ವೀಕಾರ ಮಾಡ್ತಿದ್ದೆ. ಎಷ್ಟು ಇವ್ರಿಗೆ ಬೇಕೋ ಅಷ್ಟು ಮಾತ್ರ ಉಳಿಸ್ತಿದ್ದಂತೆ, ವಾಯುದಾಸ ಅವಳು ಎಷ್ಟೇ ಪ್ರಸಾದ ವೃದ್ಧೆಲ್ಲ ಪರಮಾತ್ಮದಿಂದ ಹಾಕ್ಬಿಡ್ತಿದ್ದೆ. ಅದೇ ಹೇಳ್ತಾರೆ, ತಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಭಾಗವತದ ಮಾತು, ದೇವರು ತಿಂದು ಬಿಟ್ಟ ಉಚ್ಛಿಷ್ಟ ಇದೆಯಲ್ಲ, ಅದು ಗಂಗಾದಿ ತೀರ್ಥಗಳಿಗಿಂತ ಭಾರಿ ದೊಡ್ಡದು. ಅದರಿಂದ ಸಂಸಾರವನ್ನು ತಂದಿರತಕ್ಕಂಥ ಅಜ್ಞಾನದ ಮಾಯೆ ಹೋಗಿಬಿಡುತ್ತೆ, ಅಷ್ಟರ ಮಟ್ಟಿಗೆ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಈ ಬೇರೆ ಅನ್ನ ತಿಂತೇವಲ್ಲ, ಮಾಯೆ ಕವಿಸುತ್ತೆ, ಅದು ಗೊತ್ತಾಯ್ತಾ? ಕುಡಿದು ಬಿಡ್ತಾರೆ, ನೋಡ್ದಲ್ಲಕ್ಕೆ ಮಾಯೆ ಹಾಲು ಒದ್ದಾಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ ಆಗಲೇ. ಇದು ಮಾಯೆ, ಆದರೆ ದೇವರಿಗೆ ಕೊಟ್ಟಾಗಿರೋದು ಮಾಯೆ ಹೋಗಿಬಿಡುತ್ತೆ ಆ ಕಡೆ. ಪೂರ್ತಿ ಅಜ್ಞಾನದ ಕತ್ತಲೆ ಪರಿಹಾರ ಮಾಡ್ತಾನೆ ಪರಮಾತ್ಮ, ಅವ್ರಿಗೆ ಬಿಡ್ತಿದ್ದ. ನಮ್ಮ ಎಲ್ಲ ಕಾಲಕ್ಕೂ ಒಂದು ಪದ್ಧತಿ ನಮ್ಮಲ್ಲಿ, ಯಾರಾದರೂ ಜ್ಞಾನಿಗಳಾದರೆ ಅವರೊಳ್ಳೆ ಸಾಧನೆ ಮಾಡಿದರೆ ಅವ್ರನ್ನ ಮುಗಿಸಿಬಿಡಬೇಕು ಅಂತ. ಎಂಥ ಪಾಪಗಳಿರ್ತಾರೆ ಅಂದರೆ, ಗುಂಡಾಗಳು ಎಲ್ಲಿ ಮಟ್ಟಿಗೆ ಹೋಗ್ತಾರೆ ಅಂದರೆ ಸಜ್ಜನರನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗೋದು. ಇಲ್ಲಿ ಶುರುವಾಗಿದ್ದು ದುರ್ಯೋಧನನಿಂದ, ಭೀಮಸೇನ ವಿಷ ಹಾಕಿದ ಅವತ್ತಿಂದ ಶುರುವಾಗಿದೆ ದುರ್ಯೋಧನ ಕಲಿ. ಇದು ಕಲಿಯುಗ ಆದ್ರಿಂದ ಅವನಿಗೂ ಯಥಾ ರಾಜ ತಥಾ ಪ್ರಜಾ, ವಿದ್ವಾಂಸರಿಗೆ ವಿಷ ಹಾಕೋ ಪದ್ಧತಿ ಇವತ್ತಿಗೂ ಉಳ್ಕೊಂಡ್ಬಂದಿದೆ ನೆನಪಿರಲಿ, ಇವತ್ತಿಗೂ ಪದ್ಧತಿ ಉಂಟು. ಅವರಿಗೆ ವಿಷ ಹಾಕಿಬಿಡ್ತಾರೆ ಅವರಿಗೂ ಅದರಾಜ ಸ್ವಾಮಿಗಳಿಗೆ. ಇದಕ್ಕೆಲ್ಲ ಅಡಿಗೆಯವರೇ ಮೇನ್ ಗೇಟ್, ಅವರಿಗೆ ಅಡಿಗೆಯವರಿಂದ ಆಗಿಬಿಡೋದು. ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಇದು ಮಾಡಿಬಿಡ್ತಾರೆ ಪದ್ಧತಿ. ಅಟೆಂಪ್ಟ್ ಮಾಡಿದರೂ ಕೊಟ್ಟರು. ಅದಕ್ಕೆ ಲಂಚ ಋಷಿವಂತಗಳಿಂದ ಮನುಷ್ಯ ಮಾಡಬಾರದನ್ನು ಮಾಡಿಸ್ತಾರೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಅವನು ಒಪ್ಪಿಕೊಂಡ, ವಿಷ ಹಾಕೇ ಬಿಟ್ಟ. ಯಥಾ ಪ್ರಕಾರ ನೈವೇದ್ಯ ಆಯಿತು. ಅವತ್ತೊಂದು ಪವಾಡ, ಏನು ಪವಾಡ ಅಂದರೆ ಏನು ಉಳಿಸ್ಲೇ ಇಲ್ಲ ದೇವರು, ದಿವಸ ಉಳಿಸ್ತಿದ್ರಲ್ಲ ಏನು ಉಳಿಸ್ಲೇ ಇಲ್ಲ. ಯಾಕೆ ಉಳಿಸ್ಲಿಲ್ಲ ನೋಡ್ತಾರೆ, ಆಗ ಸೂಚನೆ ಆಯ್ತಂತೆ, ವಿಷ ಹಾಕಿದ್ದಾರೆ. ದೇವರು ಎಷ್ಟು ಕರುಣಾಮಯ ಅಂತ ಗೊತ್ತಲ್ಲ, ಏನು ಕರುಣ ನಿಧಿಯೋ ಹರಿ, ಮತ್ತೇನು ಭಕ್ತ ನೀನೋ ಇನ್ನೇನು ಈತನ ಲೀಲೆ. ದೇವರು ಚೂರು ಉಳಿಸ್ತೆ ಮಾಡಿದ್ದಾರೆ, ದೇವರು ಇನ್ನೊಂದು ಮುಖ ದೇವರದ್ದು. ಅದು ಉಳಿಸಿದ್ರು ತಿಂದ್ರೆ ಏನಾಗ್ತಿದ್ದೀರ, ಆ ವಿಚಾರ ಬೇರೆ. ದೇವರ ಕರುಣೆ ಅನೇಕ ಒಂದೇ ರೀತಿಯಲ್ಲಿ ದೇವರ ಕರುಣೆ ತೋರಿಸೋದಿಲ್ಲ. ನಾಳೆ ಅವ್ರ ಕತೆ ಬರುತ್ತೆ, ಇನ್ನೊಂದು ಕತೆ ಅಂಥದ್ದು ಬರ್ತದೆ ನಾಳೆ ದಿವಸ. ಅಂದರೆ ವಾಸರಾದರೂ ಆದರೆ ತುಂಬ ಸಾಮ್ಯ ಇದೆ ಕೆಲವು ಕಡೆಗೆ. ನಾಳೆ ಇಂಥದ್ದೇ ಕತೆ ಅವ್ರ ಬಗ್ಗೆ ಬರ್ತದೆ, ಅಲ್ಲಿ ಏನು ಮಾಡ್ತಾರೆ ನೋಡೋಣಂತೆ ನಾಳೆ. ಎಲ್ಲರ ಬಗ್ಗೆ ತುಂಬ ಪ್ರಸಂಗ ನಡೆಸೋಗಿದೆ. ಅವರು ಏನು ಉಳಿಸ್ಲಿಲ್ಲ, ಕೇಳಿದಾಗ ವಿಷ ಅಂತ ಹೇಳಿದ್ರಂತೆ. ಆದರೂ ಗುರುತಾಗಿ ಹೈಗ್ರೀವ ದೇವರ ಕತ್ತಲ್ಲಿ ಮಠದಲ್ಲಿ ಪ್ರತಿಮೆ ಇದೆಯಲ್ಲ, ಇದಿಷ್ಟು ಕಪ್ಪು ಕಾಣುತ್ತೆ ಆ ಭಾಗ. ಅದು ಉಳಿದು ಒಂದು ಟೋಕನ್ ಇದ್ದ ಹಾಗೆ ರುದ್ರದೇವರಿಗೆ ಆ ರೀತಿಯಾಗಿದ್ದು ನೀಲಕಂಠ ಅಂಬುದು ಪ್ರಸ್ತುತವಾಗಿ ಪತ್ತಿರ ಅಸಾಮಂಜಸ್ಯ. ಅದು ದೋಷ ಅದು ಪರವಾದ ದೋಷ ಅಲ್ಲ, ಸಂಕೇತ. ವಾದಿರಾಜ ಸ್ವಾಮಿಗಳ ಮಹಿಮೆಯ ಸಂಕೇತವಾಗಿ ತೋರಿಸ್ತಾರೆ. ಇದ್ರೆ ನಮ್ಗೆ ಏನರ್ಥ ಆಗುತ್ತೆ ಗೊತ್ತಲ್ಲ, ಎಲ್ಲೋ ನೋಡ್ಕೊಂಡು ಸೋವರ್ಣೆ ಸಾಲಿವರಿ ಅಂತ ಹಾಕೋದಲ್ಲ, ಇವರು ಸ್ವೀಕಾರ ಮಾಡ್ತಾರೆ ಅಂತ ಅನುಸಂಧಾನ ಇರಬೇಕು. ಬಡಿಸ್ಬೇಕಾದ್ರೆ ಸುಮ್ಮನೆ ಎಲ್ಲ ನೋಡಿ ಹಾಕಿದ್ರೆ ಊಟ ಮಾಡಿರ್ತೀವಿ, ಸಂತೋಷ ಆಗೋದಿಲ್ಲ. ಏನೋ ನಾಯಿಗೆ ಹಾಕ್ತೇ ಹಾಕ್ತಾರೆ, ಯಾರು ತಿಂತಾರೆ ಅಂತ ಹೇಳಿದ್ದಾರೆ. ಆಧಾರವಿಲ್ಲದ ಅಮೃತಾನ್ನ ಬೇಕೆ ಅಂತ ದಾಸರ ಮಾತು. ಆಧಾರವಿಲ್ಲದ ಅಮೃತಾನ್ನ ಬೇಕು, ಬಡಿಸ್ಬೇಕಾದ್ರೆ ಒಳಗೆ ದೇವರಿದ್ದಾರೆ ಅಂತ ಬಡಿಸ್ಬೇಕು. ಒಳಗೆ ದೇವ್ರ ರೂಪ ಇರ್ತದೊಂದು, ಇನ್ನೂ ಅನೇಕರಿಗೆ ಗೊತ್ತಿಲ್ಲ. ಪ್ರತಿಭೆಗಳೇ ನೈವೇದ್ಯ ಮಾಡಿದ ದೇವ್ರು ಹೇಗೆ ತಗೋತಾರಲ್ಲ, ಅದಕ್ಕಿಂತ ಜಾಸ್ತಿ ಇಲ್ಲಿ ತಗೋತಾರೆ. ಪ್ರತಿಭೆ ತಿನ್ನೋದಿಲ್ಲ. ಅಜ್ಞಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಯನ್ಮುಖ ಇಜ್ಜ ನಾಮಭಿ. ಭಾಗವತದ ಶ್ಲೋಕ. ಇವತ್ತು ಬ್ರಾಹ್ಮಣ ವೈತ್ಯಾದಿ ಭೋಜನಗಳು ಅಂತ ಹೇಳಿದರೆ ಸಾಮಾನ್ಯವಲ್ಲ, ದೇವರು ಡೈರೆಕ್ಟ್ ತಗೊಳ್ಳೋ ಜಾಗ ಅಂತ ಕರೀತಾರೆ. ಒಂದು ನೈವೇದ್ಯ ಕಾಲಕ್ಕೆ, ಇನ್ನೊಂದು ಹೋಮದ ಕಾಲಕ್ಕೆ, ಇನ್ನೊಂದು ಭೋಜನದ ಕಾಲಕ್ಕೆ, ಮೂರು ಕಡೆ ದೇವರು ತಗೊಳ್ತಾರೆ. ಇವತ್ತು ನೈವೇದ್ಯ ಕಾಲಕ್ಕೆ ತಗೊಳ್ಳೋದು ಬರೀ ನೋಡ್ತಾನಂತ ಅಷ್ಟೇ, ಅದಕ್ಕೆ ಅದು ತಗೊಳ್ಳೋದು ಗೊತ್ತಾಗಲ್ಲ ನಮಗೆ. ಅಗ್ನಿಯಲ್ಲಿ ಹಾಕಿದ್ದು ಸುಡೋದು ಗೊತ್ತಾಗುತ್ತೆ, ಮುಟ್ಟಿದ್ದು ಗೊತ್ತಾಗೋದಿಲ್ಲ. ಈ ಪೋಸ್ಟ್ ಭಾಗದಲ್ಲಿ ಹಾಕಿದ್ದು ಗೊತ್ತಾಗುತ್ತೆ ಅಷ್ಟೇ, ಮುಟ್ಟಿದ ಮೇಲೆ ಗೊತ್ತಾಗುತ್ತೆ ಹೋಯ್ತೋ ಇಲ್ಲೋ ಅಂತೇಳಿ. ಆಗಲೇ ತೊಗೊಂಡು ಹೋಗಲ್ಲ ಅದನ್ನು. ಆದರೆ ಬ್ರಾಹ್ಮಣ ಭೋಜನ ಆಗಲೇ ಗೊತ್ತಾಗುತ್ತೆ, ಅವರು ಸುಖವಾಗಿ ತಿಂದು ಸಂತೋಷಪಟ್ಟರು, ದೇವರು ಸ್ವೀಕಾರ ಮಾಡಿದ ಅಂತ ಅರ್ಥ. ಬರೀ ಜಡಪದ ದೇವರಿಗೆ ತಿನ್ನೋ ಶಕ್ತಿ ಇಲ್ಲ, ಅತ್ತ ಚರಾಚರ ಗ್ರಹಣ, ತಿನ್ನೋ ಶಕ್ತಿ ಇದೆ ದೇವರು ಕೊಟ್ಟಿದ್ದು ಅಂತ ಅರ್ಥ. ನಮಗೆ ತಿನ್ನೋ ಶಕ್ತಿ ಇಲ್ಲ, ಬೇರೆ ತಿನ್ನೋ ಶಕ್ತಿ ಇರ್ತದೆ ಮನುಷ್ಯನಿಗೆ, ಅದು ಬೇರೆ. ದುಡ್ಡುಗಿಡ ತಿಂತಾನಲ್ಲ ಅಂತ ತಿಂತಾನೆ, ಆ ರೀತಿ ತಿನ್ನೋದಲ್ಲ. ತಿಂದು ಜೀರ್ಣ ತಿನ್ನೋದು ಒಂದು ಭಾಗ, ಜೀರ್ಣವಾಗಿ ಇನ್ನೊಂದು ಭಾಗ. ಅದೆಲ್ಲ ದೇವರ ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅದಕ್ಕಾಗಿ ಇದೆಲ್ಲ ನಿದರ್ಶನ. ಅದಕ್ಕೆ ಅವತ್ತರಿಂದ ವಾದಿರಾಜ ಸ್ವಾಮಿ ನೈವೇದ್ಯದ ಹಿರಿಮೆ ಏನಂತ ಜಗತ್ತಿಗೆ ಗೊತ್ತಾಯ್ತ. ಅದನ್ನು ಜ್ಞಾನಿಗಳ ನೈವೇದ್ಯಕ್ಕೆ ನಾವು ನೈವೇದ್ಯ ಮಾಡ್ತೇವೆ ಎಂಬ ವಿಚಾರ ಬೇರೆ, ಆ ನೈವೇದ್ಯದ ಎಫೆಕ್ಟ್ ಏನಂತೂ ನೋಡ್ಬೇಕಾರೆ. ನೈವೇದ್ಯದ ಪರಿಣಾಮ ಹೇಗೆ ತೋರಿ, ದೇವರು ಡೈರೆಕ್ಟ್ ಸ್ವೀಕಾರ ಮಾಡ್ತಾ ಇದ್ದಾನೆ. ಶಾಸ್ತ್ರೋಕ್ತವಾದ ಅನಿಷಿದ್ಧ ಪದಾರ್ಥಗಳನ್ನು ಮಾಡಬೇಕು, ಶಾಸ್ತ್ರೋಕ್ತ ರೀತಿಯಲ್ಲಿ ಅದನ್ನು ಅಡಿಗೆ ಮಾಡಬೇಕು, ದೇವ್ರ ಮುಂದೆ ಇಡಬೇಕು. ದ್ವಾದಶೋತ್ರಾದಿಗಳನ್ನು ಪಠನೆ ಮಾಡಿ ಕೃಷ್ಣಾರ್ಪಣ ಅಂದರೆ ದೇವರು ತಗೊಂಡೇ ತಗೊಳ್ತಾನೆ ಎಂಬುದಕ್ಕೆ ಸಾಕ್ಷಿ ಇದು. ಅದನ್ನು ಸಾಮಾನ್ಯರು ಮಾಡಿದ ಕಣ್ಣಿಗೆ ಕಾಣೋದಿಲ್ಲ, ಇಂಥವ್ರು ಮಾಡಿದ ಕಣ್ಣಿಗೆ ಕಾಣುತ್ತಷ್ಟೇ. ಅವತ್ತಿನಿಂದ ಅವ್ರ ಮುಖ ಇನ್ನೊಂದು ಮುಖ ಕಾಣಿಸ್ತು. ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಸಂಚಾರ ಕಾಲಕ್ಕೆ ಇನ್ನೊಂದು ಪ್ರಸಂಗ ಬಂತಂತೆ. ಒಂದು ಊರಲ್ಲಿ, ಈ ಮಹಾರಾಷ್ಟ್ರದ ಒಂದು ಭಾಗ, ಅಲ್ಲಿ ಒಬ್ಬನು ಬಂದ. ಬಂದು ವಾದಿರಾಜ ಸ್ವಾಮಿಗಳನ್ನು ಕೇಳಿಕೊಂಡೆ. ಸ್ವಾಮಿ, ನನಗೆ ಮಕ್ಕಳಿಲ್ಲ, ನನಗೆ ಒಂದು ಮಗು ಬೇಕು ಅಂತ ಕೇಳಿದೆ. ಅವ್ರು ಹೇಳಿದರು, ಆಯಿತು, ನನಗೆ ಮಗು ಆಗುತ್ತೆ ಅಂತ ಹೇಳಿ. ಮಗು ಆಗುತ್ತೆ ಅಂತ ಹೇಳಿದರು. ಇನ್ನೊಂದು ಸತಿ ಬಂದು ಮಗು ಆಗಿಬಿಟ್ಟಿತ್ತ. ಅಲ್ಲೊಂದು ಪ್ರಸಂಗ ನಡೆಸೋಗಿತ್ತು. ಆ ತಿನ್ನೊಬ್ಬನತ್ರ ಯಾರ ಹತ್ರ ಹೋಗಿದ್ದ, ಒಬ್ಬ ಸಂತನ ಹತ್ರ ಹೋಗಿದ್ದ. ಆಗ ಆತರ ದೇವರು ಕೇಳಿದ್ದ, ಮಗು ಕೇಳ್ತಾನೆ ಕೊಡು ಅಂತ ಕೇಳಿದರೆ, ಇಲ್ಲ ಅವ್ರಿಗೆ ಮಗ ಮಕ್ಕಳಾಗ ಯೋಗ ಇಲ್ಲ ಅಂತ ಹೇಳಿದ್ರು. ಆ ಮಗ ಬಿಟ್ಬಿಟ್ಟಿದ್ದ ಅವನು. ವಾದ್ರಾ ಶ್ರವಣ ಬಂದ ಕೇಳಿದ, ಇವ್ರು ಹೇಳಿದ್ದಕ್ಕೆ ಮಗು ಆಗಿಬಿಡ. ಅವ್ರು ಸುಮ್ಮನೆ ಸುಮ್ಮನೆ ಇರಬಾರ್ದೆ, ಮೊದಲು ಅವ್ರ ಹತ್ರ ಹೋದ ಬೇಲಕ್ಕೆ ಹೋದ ವಾಪಸ್, ನಮ್ಮಲ್ಲಿ ಪದ್ಧತಿ ಅದು. ನೀವು ಇದನ್ನು ಕೇಳಿದ್ರೆ ಆಗಲ್ಲ ಅಂತ ಹೇಳಿದ್ರಿ, ನೋಡಿ ವಾದ್ರಾ ಶ್ರವಣ ಹತ್ರ ಹೋದ್ರೆ ಮಗು ಆಯಿತು ಅಂತ ಹೇಳಿಬಿಟ್ಟು. ಆಗ ಆ ಸಂತರಿ ಭಾರಿ ಸಿಟ್ಟು ಬಂತಂತೆ. ಇಂಥ ಕಥೆಗಳಲ್ಲಿ ತತ್ವ ತಗೋಬೇಕು, ಫ್ಯಾಕ್ಟ್ ಅಲ್ಲ. ದೇವರ ಜಗಳ ಶುರು ಮಾಡಿದಂತೆ, ಸ್ವಾಮಿ ನಾನು ಕೇಳಿದರೆ ಮಗು ಕೊಡೋದಿಲ್ಲ ಅಂತ ಹೇಳಿದ್ರಿ, ವಾದ್ರಾ ಶ್ರವಣರು ಕೇಳಿದ್ರೆ ಮಗುನ ಕೊಟ್ಟು ಬಿಟ್ಟಿದ್ದೀನಿ, ಇದು ಅನ್ಯಾಯ ಅಲ್ವಾ ಅಂತ ಕೇಳಿದ್ರು. ಅಲ್ಲಯ್ಯ, ಏನು ಅನ್ಯಾಯ ಅಲ್ಲ ಇದ್ರೊಳಗೆ, ಯಾಕೆ ಗೊತ್ತಾ? ನೀನು ಕೇಳಿದ್ದು ಇನ್ನು ಮಗು ಆಗ ಯೋಗ ಇದೆಯಾ ಅಂತ ಕೇಳಿದೆ, ನಾನು ಇಲ್ಲ ಅಂತ ಹೇಳಿದೆ ಅಷ್ಟೇ. ವಾದ್ರಾಸ ಅವಳು ಕೊಡು ಅಂತ ಕೇಳಿದ್ರು ಕೊಟ್ಟು ಬಿಟ್ಟೆ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಬರೀ ಇನ್ಫಾರ್ಮೇಷನ್ ಕೇಳೋದು ಬೇರೆ, ರಿಕ್ವೆಸ್ಟ್ ಮಾಡೋದು ಬೇರೆ. ಸೀಟ್ ಇದೆಯಾ? ಸೀಟ್ ಇಲ್ಲ, ವಾಪಸ್ ಬಂದೆ ಅಷ್ಟೇ. ಇಲ್ಲ, ಬ್ರೈಟು ರ್ಯಾಂಕ್ ಸ್ಟೂಡೆಂಟ್ ಇದ್ರೆ ಕೊಡ್ತಿದ್ದ ಪಾಪ, ಅದು ಹೇಳ್ಕೋಬೇಕೋ ಬೇಡವೋ? ಅದು ವಾದ್ರಾಸ ಅವಳು ಕೇಳಿದ್ರು ಕೊಟ್ಟೆ, ಕೊಡಲಿಲ್ಲ ನೀನೀಗ. ಅದು ಕೇಳೋದ್ರಲ್ಲೂ ಪದ್ಧತಿ ಇರ್ತದೆ. ಇದೆಲ್ಲ ಆಚಾರ್ಯರ ಮಾತಿನ ಅರ್ಥ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಅಂದರೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ದೊಡ್ಡವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ನಾವು ಕೇಳಿಕೊಳ್ಳ ಸರ್, ನೀವು ಹೇಳಿರೋ ಒಂದು ಮಾತು ಅಂತಾರಲ್ಲ ಆ ಟೈಪ್, ನಾವು ಕೇಳಿ ನೀವೊಂದು ಮಾತು ಹೇಳಿ ಆಗುತ್ತೆ ಅಂತ ಹೇಳ್ತಾರಲ್ಲ. ನಾವು ಲೌಕಿಕದಲ್ಲಿ ಗೊತ್ತು, ಉನ್ನತ ಪ್ರಾರ್ಥಿತ ಗೊತ್ತು ನಮಗೆ, ಶಾಸ್ತ್ರದಲ್ಲಿ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ದೊಡ್ಡವರು ಮಾಡಿದ ಸ್ತೋತ್ರ ಹೇಳಿದರೆ ಅವ್ರು ಕೇಳ್ತಾರೆ ದೇವ್ರನ್ನ ಅಂತ ಅರ್ಥ, ಆಗ ಫಲ ಸಿಗ್ತದೆ. ಇದೊಂದು ಪ್ರಸಂಗ ಬಂತು, ಇದು ರಿವರ್ಸ್ ಪ್ರಸಂಗ. ಅಲ್ಲೇನಾಗಿತ್ತು, ಆದರೆ ಸವಳ್ಳಿ ಯಾರೋ ಬಂದು ಕೇಳಿದ, ಸ್ವಾಮಿನ ಸಂದ ಎಲ್ಲ ಕೊಟ್ಟಿದ್ದಾರೆ ಅಂತ ಸಂತಾನ ಯಾರ್ಯಾರಿಗೋ, ನೀವು ನನಗೂ ಒಂದು ಸಂತಾನ ಕೊಡಿ ಅಂತ ಕೇಳಿದ. ಅವ್ರು ಹೇಳಿದರು, ನಿನಗೆ ಈ ಜನ್ಮ ಅಲ್ಲ, ಏಳೇಳು ಜನ್ಮದಲ್ಲೂ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟು. ಏಳೇಳು ಜನದಲ್ಲೂ ಮಕ್ಕಳಾಗಲ್ಲ ರೀ, ನಿನಗೆ ಅಷ್ಟು ಪಾಪ ಮಾಡಿದ್ದಿ. ಮತ್ತು ಇನ್ನೋರಿಗೆ ಕೊಟ್ಟಿದ್ದೆ ಅಂತ ಗೊತ್ತಾ? ಅವ್ರ ಪಾಪ ಸವಯೋ ಯೋಗ ಇತ್ತು, ಅನುಗ್ರಹ ಮಾಡಿದ್ರು. ಇವರು ಸವಯೋಗ ಇಲ್ಲ, ಆದ್ದರಿಂದ ನಿನಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರು. ಏಳೇಳು ಜನ್ಮಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಭಾರಿ ದುಃಖ ಆಯ್ತು ಅವನಿಗೆ. ಹೊರಟು ಬಿಟ್ಟ. ಇನ್ನೊಬ್ಬ ಅವನಿಗೆ ವಾಪಸ್ ಅವನ ಹತ್ರ ಇನ್ನೊಬ್ಬನ ಹತ್ರ ಹೋದ. ಅವನೇನು ಮಾಡಿದೆ, ಮಕ್ಕಳಾಗ್ತಾರೆ ಅಂತ ಹೇಳಿದ. ಏನೋ ಮಂತ್ರಿಸಿಕೊಟ್ಟ, ಮಗು ಹಾಗೆ ಬಿಡ್ತಾವನಿಗೆ. ಅವನಿಗೆ ಭಾರಿ ಖುಷಿ ಆಯ್ತು, ಎರಡು ಖುಷಿ, ಮಗು ಆಗಿದ್ದೊಂದು ಖುಷಿ, ಆದರೆ ಸ್ವಲ್ಪ ಬೇರೆ ಒಂದು ಚಾನ್ಸ್ ಸಿಗ್ತಲ್ಲ, ಅದೊಂದು ಖುಷಿ. ಡಬಲ್ ಖುಷಿಯಿಂದ ಕಾಯ್ತಾ ಕೂತಿದ್ದ, ಮತ್ತೆ ಬಂದು ಸಂಚಾರ ಮಾಡ್ತಾ ಬಂದರು. ಅದೇ ಊರಿಗೆ ಬಂದರು. ಒಳ್ಳೆ ಜ್ಞಾನಿಗಳು ವಾದಿರಾಜ ಸ್ವಾಮಿಗಳು, ಮಹಾಜ್ಞಾನಿಗಳು, ತ್ರಿಕಾಲದರ್ಶಿಗಳು ಅಂತ ಕರೀತಾರೆ. ಮೂರು ಕಾಲವನ್ನು ನೋಡ್ತಕ್ಕಂಥವ್ರು. ಅವರು ಬಂದಿದ್ದೇ ಅದಕ್ಕೋಸ್ಕರ, ಉದ್ಧಾರ ಮಾಡೋಕ್ಕೆ ಬಂದಿದ್ದರು. ಬಂದ ವ್ಯಂಗ್ಯವಾಗಿ ಅವ್ರ ಹತ್ರ ಬಂದ, ಪಾದಪೂಜೆ ಮಾಡಿದ ಹಾಗೆ ಮಾಡಿದ, ಉದ್ದೇಶ ಬೈಲಕ್ಕೆ ಅವಕಾಶ ಕಲ್ಪಿಸಿಕೊಂಡ. ಸ್ವಾಮಿ ನೀವೇನಂತ ಹೇಳಿದ್ರಿ, ಏಳಿದ್ರು ಮಕ್ಕಳಾಗಲ್ಲ ಅಂತ ಹೇಳಿದ್ರ? ಏ ಬಾರೋ ಅಂತ ಕರೆದ, ಮಗನ್ ಬಂದ, ನಮಸ್ಕಾರ ಮಾಡು. ಯಾವ್ದು ಗೊತ್ತಾ ಸ್ವಾಮಿ, ನನ್ನ ಮಗ ಇದು, ಸ್ವಂತ ಮಗ ಅಂತ ಹೇಳ್ಕೊಂಡ. ಅವಮಾನ ಮಾಡಕ್ಕೆ ಅವರಿಗೆ. ಓ ಹೌದಾ ಅಂತ ಕೇಳಿದ್ರು. ನೀವೇನು ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರು, ನೋಡಿ ಮಗು ಹೇಗಿದೆ, ಮಗು ಹುಟ್ಟಿದೆ ನೋಡಿ ಅಂತ ತೋರಿಸ್ದ. ಆವಾಗ ಹೇಳಿದ್ರು ರಾಜರಾಜ ಸ್ವಾಮಿಗಳು, ನೋಡು ನನ್ನ ಮಾತು ಸುಳ್ಳಲ್ಲ, ಸತ್ಯ ಅಂತ ಹೇಳಿದ್ರು ರಾಜರಾಜ ಸ್ವಾಮಿ. ಏಳು ಜನಕ್ಕೂ ಮಕ್ಕಳಾಗ ಯೋಗ ಇಲ್ಲ ಅಂತ ಹೇಳಿದ್ನಲ್ಲ, ಸತ್ಯವಾದ ಮಾತು. ಇವನಾಗಿದ್ದಲ್ಲ ಅಂತ ಕೇಳಿದ್ರೆ, ತೋರಿಸ್ತೀನಿ ಅಂತ ಹೇಳಿದ್ರು. ನೀರು ಹಾಕ್ಕೊಟ್ರು, ಮತ್ತೆ ಜಪಿಸಿದ್ರ ಮೇಲೆ ಹಾಕಿದ್ರು. ದೊಡ್ಡ ಪಿಶಾಚಿ ಅದು, ಮಗುವಲ್ಲ, ಭಯಂಕರ ಪಿಶಾಚಿ. ಇವನು ಗಾಬರಿ ಆಗಿಬಿಡ್ತಾನೆ ಏನು ಅಂತ ಹೇಳಿ ನಡುತ್ತಿದ್ದಾನೆ. ಯೋಚನೆ ಮಾಡಬೇಡ, ನೀನು ಹೇಳು ಈಗ, ನೀನು ಯಾರು ಹೇಳು ಅಂತ ಕೇಳಿದ. ಹಾಗೆ ಹೇಳ್ತಾನೆ, ಅವನು ಕೊಟ್ಟವನು ಮಂತ್ರವಾದಿ, ನನಗೆ ಹೇಳಿದ್ದ ಮಗನಾಗಿ ಹುಟ್ಟು, ಆಮೇಲೆ ಅವನು ಕೊಂದು ಬಾ, ತಿನ್ನಾಕ ಇಬ್ಬರು ತೇರಿ ಸಿಮಾಣ ಅಂತ ಹೇಳಿದ್ದ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಹೇಳಿದ್ರು. ಇವೆಲ್ಲ ವಾಮಾಚಾರಕ್ಕೆ ಸಿದ್ಧಿ ಇದೆ ಅಂತ ಅರ್ಥ. ವಾಮಾಚಾರಕ್ಕೆ ಸಿದ್ಧಿ ಇದೆ, ಬುದ್ಧಿ ಇರೋದಿಲ್ಲ ಅಷ್ಟೇ. ಅದಕ್ಕೆ ಬುದ್ಧಿ ಇಲ್ಲದ ಸಿದ್ಧಿ ತೊಗೊಂಡು ಏನು ಮಾಡ್ತೀರಿ? ಡ್ರೈವಿಂಗ್ ಬರುತ್ತೆ, ಕುಡಿದು ಡ್ರೈವ್ ಮಾಡಿದರೆ ಹಾಗೂ ಹಾಗೆ ಅದು ಪ್ರಾಣ ತೆಗಿತಕ್ಕಂಥದ್ದು. ಅವರಿಗೆ ಸಿದ್ಧಿ, ವಾಮಾಚಾರ ಸಿದ್ಧಿ ಆತ್ಮಘಾತಕವಾದದ್ದು. ಅದಕ್ಕೆ ಭಗವಂತ ಹೇಳ್ತಾನೆ, ಯಾವಾಗಲೂ ಕೂಡ ಮನುಷ್ಯ ಒಳ್ಳೆಯದನ್ನು ಹಿಡಿದು ಆಗ ಫಲ ಸಿಗದೆ ಹೋದ್ರೆ ಮುಂದೆ ಒಳ್ಳೆಯದಾಗೆ ಆಗುತ್ತೆ. ಕೆಟ್ಟದ್ದನ್ನು ಹಿಡಿದಾಗ ಫಲ ಸಿಕ್ಕರೂ ಕೂಡ ಮುಂದೆ ಕೆಟ್ಟದಾಗೆ ಆಗುತ್ತೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ ಭಿ ಅನ್ನೋದು ಅಲ್ಲಿಯ ಮಾತು. ಬಹಳ ಅಪೂರ್ವವಾದ ಸತ್ಯವನ್ನು ತಿಳಿಸಿ ನಮಗೆ ವಾಮಾಚಾರ್ಯ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ಬಹಳ ಮುಖ್ಯ. ಈ ಕಥೆ ಕೇಳೋದು ಮುಖ್ಯ ಅಲ್ಲ, ವಾಮಾಚಾರ್ಯರ ಹತ್ರ ಹೋಗಿ ಕೆಲಸ ಆಗ್ಬೋದು ನಿಮಗೆ, ಗುಂಡಾನ ಹತ್ರ ಕೆಲಸ ಸಿಗುತ್ತೆ ನಿಮಗೆ. ಸಿಂಪಲ್ ಕೆಲಸ ಇದೆ, ಈ ಬಿರುಸ್ ಕೆಲಸ ಅವ್ರಿಗೆ ಕೊಟ್ಟು ಬಿಡೋದು, ನಿಮ್ಗೆ 1,00,000 ಕೊಡ್ತೀನಿ ಅಂತಾನೆ. ಅಯ್ಯೋ ಸಾವಿರ ಗೌರ್ಮೆಂಟಲ್ಲಿ ಏನ್ರಿ, ಎಷ್ಟು ಕಟ್ಟರು, ತೋರಿಸ ಮಾಡಿದ್ರೆ ಬರೋದಿಲ್ಲ, ಬೆಸ್ಟ್ ಕೆಲಸ ಅಂತ ಕೊಡ್ತಾನೆ. ಅವ್ರು ಕೊಟ್ಟು ಇಸ್ಕೊಳ್ತಾರೆ, ಶೂಟ್ ಮಾಡಿ ಕೊಡ್ತಾರೆ ಅಷ್ಟೇ. ಇಸ್ಕೊಳ್ತಾರೆ, ಮೆಸೇಜ್ ಕೊಟ್ಟಿರ್ತಾರೆ, ಅವ್ರ ಕಥೆ ಮುಗಿಸ್ಬಿಡು, ನಾ ಹೇಳ್ತಾರೆ ಆಮೇಲೆ ಅಂತ ಹೇಳಿರ್ತಾರೆ. ಗುಂಡಾಗಳು ಸಿಕ್ಕರು ಎರಡು ಅಪಾಯ, ಇದ್ರೂ ಅಪಾಯ ಬಿಟ್ಟರು ಅಪಾಯ. ಇದ್ರೆ ಗ್ಯಾರಂಟಿ ಸಿಗ್ತಾರೆ, ಬಿಟ್ಟರೆ ಆಗಲೇ ಶೂಟ್ ಮಾಡ್ತಾರೆ ಅಷ್ಟೇ ಹೊರತು ಅವ್ರಿಗೆ ಸೇಫ್ ಇಲ್ಲೇ ಇಲ್ಲ. ಅನನ್ಯಾಶ್ ಚಿಂತೆಯಂತೋ ಮಾಂ, ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿ ಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಂ. ತೋರಿಸಿಕೊಡ್ತಾರೆ, ನೀವು ಫಲದಾಸೆಗೋಸ್ಕರ ಹೋಗಿ ಯಾರೆಲ್ಲ ಹೋಗಿ ಜೀವನ ಕಳ್ಕೋಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಎಷ್ಟೇ ನಮ್ಮಲ್ಲಿ ಇವತ್ತು ಫುಲ್ ಸೈಜ್ ಫೋಟೋ, ಲೈಫ್ ಸೈಜ್ ಫೋಟೋ ಹಾಕ್ಕೊಂಡಿರ್ತಾರೆ ಬೇರೆಯವ್ರ ಮನೆಯೊಳಗೆ, ಆಚಾರ ಫೋಟೋ ಇರೋದಿಲ್ಲ, ಇದು ಎಲ್ಲೋ ಒಂದು ಇರುತ್ತೆ, ಅದು ನೋಡಿದ್ರೆ ನಮ್ಗೆ ಅಸಹ್ಯ ಬರಾಗಿರುತ್ತೆ. ಧೂಳು ಯಾವ ಕಾಲದ್ದೋ ಏನೋ, ಆಚಾರ ಅಂತ ಹುಡುಕಿ ಹುಡುಕಿ ನೋಡ್ಬೇಕಷ್ಟೇ. ಅವರನ್ನು ಲೈಫ್ ಸೈಜ್ ಫೋಟೋ ಹಾಕೊಂಡು ಇದು ಮಾಡ್ತಾರಲ್ಲ, ಎಷ್ಟು ಪಾಪಿಗಳಿರ್ತಾರೆ ಅದನ್ನ. ಯಾಕೆ ಫಲದಾಸೆ ಹೇಳ್ತಾರೆ, ಫಲದಾಸೆಯಿಂದ ಹೋದ್ರೆ ಕರ್ಮಣ್ಯವ ಅಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ಫಲ ದೊಡ್ಡದಾಗಬಾರದು, ನಿಮಗೆ ಗುರಿ ದೊಡ್ಡದಾಗಬೇಕು ಅಂತ ಹೇಳ್ತಾರೆ. ದೊಡ್ಡ ಗುರಿ ಇರಬೇಕು, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಗುರಿ ಇರಬೇಕೇ ಹೊರತು ಈ ಕ್ಷುಲ್ಲಕ ಪ್ರಯೋಜನಕ್ಕೋಸ್ಕರ ಹೋಗಬಾರದು. ಮನುಷ್ಯ ಅಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಮಾಡಿದ ತಪ್ಪು ಈ ಜನ್ಮದಲ್ಲಿ ಕಾಡಿದರೆ ಪುಣ್ಯ ನಮಗೆ ಜನ್ಮ ಜನ್ಮ ಕಾಡುತ್ತೆ ಅಂತ ಹೇಳಿ. ಎಷ್ಟೋ ಪಾಪಗಳು ಇವತ್ತು ಲೋಕದಲ್ಲಿ ಕಾಡ್ತೇವಲ್ಲ, ಎದುರಿಗೇನೆ ಎಂತೆಂಥ ಪ್ರಭಾವಿ ವ್ಯಕ್ತಿಗಳು ಮಾಡಿದ ತಪ್ಪಿದ್ರೆ ಎಸ್ಕೇಪ್ ಆಗಲು ಸಾಧ್ಯ ಆಗ್ತಾ ಇಲ್ಲ, ಗೊತ್ತಾಯ್ತಾ? ಭೂಲೋಕದಿಂದನೇ ಎಸ್ಕೇಪ್ ಆಗಲು ಸಾಧ್ಯ ಇಲ್ಲ. ಇನ್ನು ಯಮದೂತರಿಂದ ಎಸ್ಕೇಪ್ ಆಗ ಸಾಧ್ಯನೇ ಇವರಿಗೆ, ಯಮದೂರು ಬಿಟ್ಟುಬಿಡ್ತಾರ? ಇವರು ಕರಪ್ಟ್ ಜನಗಳಿಂದನೇ ಪಾರಾಗೋದು ಕಷ್ಟ ಅಂದರೆ ನಾನ್ ಕರಪ್ಟ್ ಅವರೆಲ್ಲ ಕೂಡ. ಯಮದೇವರಿಗೆ ಸಮದರ್ಶಿ ಅಂತ ಹೆಸರಿದೆ, ಅವರಿಂದ ಪಾರಾಗಲಿಕ್ಕಾಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮದಲ್ಲ ಅಂದ್ರೆ ನಮ್ಮದಲ್ಲ, ನಮ್ಮದು ಅಂದ್ರೆ ನಮಗಷ್ಟೇನೆ. ದೇವರು ಕೊಟ್ಟಿದ್ದು ನಮ್ಮದು, ಎದುರುಚ್ಛಾಲಾಭ ಸಂತುಷ್ಟ. ನಾವೆಲ್ಲ ಆಸೆ ಪಡ್ತೇವಲ್ಲ, ಆಗಿರೋ ಭಾರಿ ದೊಡ್ಡದು ಕಾಣಿಸುತ್ತೆ. ಮುಂದೆ ಅನುಭವಿಸ್ತಾ ಯಾರು ಅನುಭವಿಸ್ತಾ ಯೋಚನೆ ಮಾಡಿ ಅದನ್ನು. ಇದೆಲ್ಲ ವಾದಿರಾಜ ಸ್ವಾಮಿಗಳಿಂದ ತಿಳಿಬೇಕಾದ ದೊಡ್ಡ ತತ್ವ. ಅವನುಗ್ರಹವನ್ನು ಮಾಡಿ ಆಗ ಅವನಿಗೆ ಗಾಬರಿ ಆಗುತ್ತೆ, ಯೋಚನೆ ಮಾಡಬೇಡ. ನಿನಗೆ ಮಕ್ಕಳು ಸದ್ಗತಿ ಆಗಬೇಕು, ಮಕ್ಕಳಾಗಬೇಕು ಅಂತ ಕೇಳಿದೆ. ಸದ್ಗತಿ ಬೇಕು, ಮಕ್ಕಳಾಗಬೇಕು. ಸದ್ಗತಿ ಮಕ್ಕಳು ಬೇಕು ಅಂತ ನಿಯಮ ಇಲ್ಲ, ನೆನಪಿರಲಿ, ತುಂಬ ಜನ ಗೊತ್ತಿಲ್ಲ. ಅಪುತ್ರಷ್ಟೇ ಗತಿರನಾಷ್ಟೆ ಎಂಬುದಕ್ಕೆ ಅರ್ಥ ಅಲ್ಲ ಅದು. ಸದ್ಗತಿಗೆ ಸತ್ಕಾರ್ಯ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಿದ ಸದ್ಗತಿನೇ ಹೊರತು ಮಕ್ಕಳಿಂದ ಸದ್ಗತಿ ಅಂತ ಯಾರು ಹೇಳಿದರು ನಿಮಗೆ? ಅಲ್ಲ, ಒಳ್ಳೆ ಮಕ್ಕಳಿದ್ರೆ ನಿಮಗೆ ಯಾಡ್ ಆಗುತ್ತೆ ಅಷ್ಟೇ, ಅದು ಕರೆಕ್ಟ್. ಮತ್ತು ನೀಟ್ ಹ್ಯಾಂಡ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 5 ಕೊಡ್ತಾರೆ, 95 ಕೊಡೋದಿಲ್ಲ, ಅದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಮಕ್ಕಳು ಸಂಪ ಇವೆಲ್ಲ ಬೇರೆ ಏನೇ ಇದ್ರು ಕೂಡ ನೀಟ್ ಹ್ಯಾಂಡ್ ರೈಟಿಂಗು ಕೆಲವೆಲ್ಲ ಇರ್ತವೆ, ಸಿಸ್ಟಮೆಟಿಕ್ ರೈಟಿಂಗು ಕೆಲವೆಲ್ಲ ಇದ್ದಾಗ ಅದಕ್ಕೆ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಟೈಪ್ ಸಿಗುತ್ತೆ ಹೊರತು ಬೇಸಿಕ್ ಮಾರ್ಕ್ಸ್ ಸಿಗಬೇಕಾದ್ರೆ ಸರಿಯಾಗಿ ಉತ್ತರ ಬರೆದಿರಬೇಕು. ಅದು ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ, ಆಚಾರ್ಯರ ಮಾತು. ಶುಭೇನ ಕರ್ಮಣ ಸ್ವರ್ಗ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚತಮೋ ಜ್ಞಾನೇನೈವ ಪರಂಪರ. ಮೋಕ್ಷ ಜ್ಞಾನ ಒಂದೇ ದಾರಿ, ಬೇರೆ ಯಾವ ದಾರಿಗಳು ಇಲ್ಲ ಅಂತ ಅರ್ಥ ಮಾಡಿಕೊಂಡು ಜ್ಞಾನ ಬೇಕು, ಜ್ಞಾನ ಕೊಡ್ತೇನೆ ಮೋಕ್ಷಕ್ಕೆ ಹೋಗಿ ಯಾಕೆ ಯೋಚನೆ ಮಾಡ್ತೀನಿ ಅಂದ್ರಂತೆ ಅವರ ಉಪದೇಶದವರು ಸದ್ಗತಿಗೆ ಹೋಗ್ತಾರೆ. ಪುಣ್ಯ ಇದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿದ್ರೆ ದುಃಖ ಪಡಬೇಕಾಗಿಲ್ಲ, ಇಲ್ಲ ಅಂದ್ರೂ ದುಃಖ ಪಡಬೇಕಾಗಿಲ್ಲ. ಇದ್ರೆ ಒಳ್ಳೆಯವ್ರನ್ನ ಮಾಡಬೇಕು ಫಸ್ಟ್, ಅವ್ರ ಕೈಯಲ್ಲಿ ಶಾಸ್ತ್ರ ಪಾಠ ಓದಿಸ್ಬೇಕು, ಸಜ್ಜನಾಗಿ ಬದುಕಬೇಕು, ಅವರು ಪ್ರಾಮಾಣಿಕನಾಗಿ ಬದುಕಬೇಕು. ಸತ್ಯಂವದ ಧರ್ಮಂಚರ, ಆ ದಾರಿಯಲ್ಲಿ ಬಂದರೆ ಆಗ ಅವನ ಸಾಧನೆ ಇವನು ಯಾಡಾಗ್ತಾ ಹೋಗುತ್ತೆ. ಅಷ್ಟೇ ಹೊರತು ಅವನು ದುಷ್ಟನಾಗಿದ್ದರೆ ಇವರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ನಾವು ಆ ಭಾವನೆ ತಿಳ್ಕೊಂಡಿಲ್ಲ. ಅದರಿಂದಾಗಿ ಮೆಕ್ಯಾನಿಕಲಿ ಸಂತತಿಯನ್ನು ಬಯಸಬಾರದು. ಇದರಿಂದ ನಮ್ಗೆ ಗೊತ್ತಾಗೋದು, ಹಿಂದಿನ ಕಾಲದ ಜನಗಳಿಗೆ ಮಕ್ಕಳಾಗೋದು ಸಮಸ್ಯೆ ಆಗಿರಲಿಲ್ಲ, ಒಳ್ಳೆ ಮಕ್ಕಳಾಗಬೇಕು ಅಂತಲೇ ಅಶ್ವಮೇಧ ಯಾಗಗಳನ್ನು ಮಾಡ್ತಾ ಇದ್ರು. ಇವರು ರೇಸ್ಗೆ ಹೋಗಿ ಬರ್ತಾರೆ, ಅಶ್ವಮೇಧ ರೇಸ್, ಅಶ್ವಮೇಧ ರೇಸ್ ಅಷ್ಟೇ ಇವರಿಗೆ. ಎಂತ ಒಳ್ಳೆಯ ಮಾಡ್ತಾ ಸಾಧ್ಯ ಇದೆ, ಅದೆಲ್ಲ ತೋರಿಸಿಕೊಡ್ತಾರೆ, ಸಜ್ಜನಾಗ್ತಾನೆ, ಉದ್ಧಾರ ಆಗ್ಬಿಡುತ್ತೆ. ಅದೇ ರೀತಿ ತುಂಬ ಕಡೆ ಸಂಚಾರ ಮಾಡ್ತಾ ಹೋಗ್ತಾರೆ, ವರಾಹದೇವರ ಅನುಗ್ರಹ ಸಂಪಾದನೆ ಮಾಡ್ತಾರೆ, ನೇಪಾಳಕ್ಕೆ ಹೋಗ್ತಾರೆ. ಇವತ್ತು ನಾವು ಹೋಗಲಾರದ ಜಾಗ ಒಂದಿದೆ, ಯಾರು ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗ್ತಾರೆ ವಾದಿರಾಜ ಸ್ವಾಮಿಗಳು. ಅಲ್ಲೇನು ಗೊತ್ತಾ, ಸಾಲಿಗ್ರಾಮಗಳು ಡೈರೆಕ್ಟ್ ಸಿಗೋ ಜಾಗ ಅದು. ಇವತ್ತು ಯಾವ ಹೋಗ್ಲಿಕ್ಕಾಗೋದೇ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಾಲಿಗ್ರಾಮ ತರೋದೆಲ್ಲ ಮುಂದೆ ಹೊಡ್ಕೊಂಡು ಬರುತ್ತಲ್ಲ, ಸಾಲಿಗ್ರಾಮ ತರ್ತಾರೆ ಹೊರತು ಅಲ್ಲೇ ಉತ್ಪತ್ತಿಯಾಗೋ ಸಾಲಿಗ್ರಾಮ ತಗೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಜ್ರ ಕೀಟ ಭಯಂಕರ, ಇದು ಕ್ರೂರವಾದಂಥ ಇವಿರುತ್ತೆ, ಹುಳುಗಳಿರುತ್ತವೆ, ಕೀಟಗಳು, ಅವು ಕಡಿದ್ರೆ ಬುತ್ತೋದು ಆ ಕಡೆಗೆ. ಒಂದು ಚೇಳು ಕಡಿದ್ರೆ ಹಾಗೂ ಅದು 100 ಚೇಳು ಕಡ್ದಾಗ ಆಗುತ್ತೆ. ಭಾರಿ ಭಯಾನಕವಾದ ಸ್ಥಳ, ಪ್ರೊಟೆಕ್ಷನ್ ಅದಕ್ಕೆ. ಅನೇಕರಿಗೆ ಗೊತ್ತಿಲ್ಲ, ಸಾಲಿಗ್ರಾಮದಲ್ಲಿ ಚಿನ್ನ ಇರುತ್ತೆ ಫಸ್ಟ್, ಗೊತ್ತಾಯ್ತಾ? ಎಷ್ಟೋ ದಿನ ನೋಡಿರ್ಬೋದು, ಚಿನ್ನ ಸಾಲಿಗ್ರಾಮಗಳೇ ಸಿಗುತ್ತೆ, ಮಧ್ಯೆ ಚಿನ್ನ ಇರೋದು ಕಾಣುತ್ತೆ, ಬೆಳ್ಳಿ ಇರೋದು ಕಾಣುತ್ತೆ, ನಮಗೆ ಕ್ಲಿಯರ್ ಆಗಿ ಹೊಳೆಯುತ್ತೆ ಚಿನ್ನ ಇರೋದು ಬೆಳ್ಳಿ ಇರೋದು. ಅದರಿಂದಾಗಿನೇ ಹೈಲಿ ಪ್ರೊಟೆಕ್ಟೆಡ್, ದೇವರು ನ್ಯಾಚುರಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ. ಈ ಕೀಟ ಇರುತ್ತಲ್ಲ ಏನು ಮಾಡೋಂಗಿಲ್ಲ, ಇಲ್ಲ ಯಾರು ಹತ್ತು ಡೈರೆಕ್ಟ್ ತಗೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದಾಗ ರಾಜ ನೋಡಿದ, ಅವ್ರ ಮಹಿಮೆಯನ್ನು ಗಮನಿಸಿದ, ಭಾರಿ ಶ್ರದ್ಧೆ ಗೌರವಗಳಿದ್ದ, ಸ್ವಾಮಿ ನಿಮಗೆ ನಾನು ಸಾಲಿಗ್ರಾಮವನ್ನು ಕೊಡ್ತೇನೆ, ಆ ಮೂಲ ಸ್ಥಾನಕ್ಕೆ ಹೋಗಿ ತಗೊಳ್ಬೋದು, ಬನ್ನಿ ಕರ್ಕೊಂಡು ಹೋಗ್ತಾನೆ. ಹಿಂದಿನ ಕಾಲದ ಪದ್ಧತಿ ಇತ್ತು, ಅಲ್ಲಿ ರಾಜರಗಳೆಲ್ಲ ಸಾಲಿಗ್ರಾಮನ ಸಂಗ್ರಹ ಮಾಡಿಬಿಟ್ಟು, ಅದಕ್ಕೂ ವ್ಯವಸ್ಥೆ ಸಂಗ್ರಹ ಮಾಡಿಬಿಟ್ಟು, ಅದನ್ನು ಅದರಲ್ಲಿ ಬಂಗಾರ ಎಲ್ಲ ತೆಕ್ಕೊಂಡ್ಬಿಟ್ಟು ಯೋಗ್ಯರಿಗೆ ಸಾಲಿಗ್ರಾಮ ಮಾರ್ತಿರಲಿಲ್ಲ, ಅವರು ದಾನ ಮಾಡಿಕೊಡ್ತಿದ್ರು. ರಾಯರ ತಮ್ಮ ವೃಂದಾವನ ಪ್ರವೇಶ ಕಾಲಕ್ಕೆ 1200 ಸಾಲಿಗ್ರಾಮ ಲಕ್ಷ್ಮೀನಾಥ ಸಾಲಿಗ್ರಾಮ ಆರಿಸಿದ್ರು, ಅಲ್ಲಿ ತರಿಸಿದ್ರಂತ ಅಲ್ಲಿ ನೇಪಾಳದಲ್ಲಿ. ಅದೆಲ್ಲ ದಾಖಲೆ ಸಿಕ್ಕಿತ್ತು ಅದಕ್ಕೆಲ್ಲ ಕೂಡ, ಎಷ್ಟೋ ರಾಶಿ ತರಿಸಿ ಅದರಲ್ಲಿ 1100 ಸೆಲೆಕ್ಟ್ ಮಾಡಿ ತಲೆ ಇಟ್ಕೊಂಡು ಕೂತರು ರಾಯರು ಅಂತ ಅವರು ಇದೆಲ್ಲ ಬರುತ್ತೆ. ಅಷ್ಟು ಆದರೆ ರಾಜರು ಹಿಂದಿನ ಕಾಲಕ್ಕೆ ಸಾಲಿಗ್ರಾಮ ಕೊಳ್ಳಬಾರದು, ಸಾಲಿಗ್ರಾಮ ಮಾರಬಾರ್ದು. ಇವತ್ತು ಎರಡೂ ನಡೀತಿರು ನಿರಂತರ, ಅದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಇವತ್ತು ದಿವಸ ಸಾರಿಗೆ ಮಾರಾಟ ದೊಡ್ಡ ನೆಟ್ಟಿದ್ದ ಹಾಗೆ ಆ ಥರ ಆಗಿದೆ, ಹಾಗಾಗಬಾರ್ದು. ಅದು ದಾನವಾಗಿ ಕೊಡಬೇಕಷ್ಟೇ ಹೊರತು ಅದನ್ನು ತಗೊಳಾಗಿಲ್ಲ. ಮತ್ತು ಇಸ್ಕೊಂಡವರು ಸುಮ್ಮನೆ ಕೃಷ್ಣಾರ್ಪಣೆ ಅನ್ಬೋದು, ಏನಾದ್ರು ಕೊಟ್ಟರೆ ಸಾಕು ಅಷ್ಟೇ ಹೊರತು ವ್ಯಾಪಾರ ಮಾಡೋಕ್ಕೆ ಹೋಗ್ಬಾರ್ದು. ಕರ್ಕೊಂಡೋದು ಅದೇ ಜಾಗಕ್ಕೆ, ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ. ನೀವು ಒಂದ್ಸರ್ತಿ ಮುಳುಗಿ ಆತು ಚಾನ್ಸ್ ಕೊಟ್ಟ, ಒಂದ್ಸರ್ತಿ ಮುಳುಗಿ ಎಷ್ಟು ಸಿಗುತ್ತೋ ಅಷ್ಟು ತಗೊಳ್ಳಿ ಅಂತೇಳಿ. ಫುಲ್ ಚಾನ್ಸ್ ನಿಮಗೆ, ಒಂದ್ಸರ್ತಿ ಮುಳುಗಿರಿ ಎಷ್ಟು ಸಿಗುತ್ತೋ ಅಷ್ಟು. ರಾಮದೇವರ ಕಥೆಯಲ್ಲಿ ಬರುತ್ತೆ, ನಿಮ್ಮ ಕೈಯಲ್ಲಿ ಕೋಲ್ ಇದೆಯಲ್ಲ ರಿಸಲ್ಟಾ, ಎಷ್ಟು ದೂರ ಬೀಳುತ್ತೋ ಅಷ್ಟು ದೂರ ನಿನಗೆ ಗೋವುಗಳನ್ನು ನಿಲ್ಲಿಸಿ ನಿನಗೆ ಸಂಪತ್ತು ದಾನ ಮಾಡ್ತೀರಿ ರಾಮದೇವರು ಹೇಳಿದ್ದ ಅಂತ ಚಾನ್ಸ್ ಕೊಟ್ಟಾಗ. ಒಂದ್ಸರಿ ತಗೋಬೇಕಾದ್ರೆ ಜಾಸ್ತಿ ತಗೊಳ್ಳಾಗಿಲ್ಲ, ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರೆ ರಾಜೇವ ಸ್ವಾಮಿಗಳು ಭಯಂಕರ ಕೀಟಗಳಲ್ಲಿ ಹಿಡಿತಾರೆ, ಮುಳುಗ್ತಾರೆ, ಹೇಳ್ತಾರೆ ತಮಾಷೆ ಏನು ಗೊತ್ತಾ, ಮೈ ತುಂಬ ಸಾಲ ಮೆತ್ಕೊಬಿಟ್ಟಿದ್ರು ಅಂತ, ಕೈ ತುಂಬ ಮೈ ತುಂಬ. ಅವ್ರು ರಾಜ ಹೊಡ್ಕೊಂಡ್ಬಿಡ್ತೀವಿ ಎಲ್ಲ ಹೊತ್ಕೊಂಡೋದಾಗಲ್ಲ ಹೆಚ್ಚು ಕಡಿಮೆ ಇವರು ಅಂತ ಹೇಳಿಬಿಟ್ಟು ಅಂದ್ರೆ ಮೈಗೆಲ್ಲ ಸಾರಿ ಮೆಚ್ಚಿಕೊಂಡಿದ್ದು ಅಂತ ಕೇಳಿದರೆ ಅವ್ರ ಶಕ್ತಿ ಎಷ್ಟಿರಬೇಕು, ಒಂದು ದೇವರ ಅನುಗ್ರಹ ಎಷ್ಟಿರಬೇಕು, ಏನು ಸುರಕ್ಷಿತ ಮೇಲೆ ಬರ್ತಾ. ಈ ಸಾಲಿಗ್ರಾಮದ ರಾಶಿ ತಂದವರು ಅಂದರೆ ವಾದಿರಾಜಸ್ವಾಮಿ. ಇಂಥ ಮಹಿಮೆ ಎಷ್ಟು ಮಾಡ್ತಾರೋ ಲೆಕ್ಕನೇ ಇಲ್ಲ. ಅದೇ ಆ ಮಠದಲ್ಲಿ ಸಾಲಿಗ್ರಾಮ ಬೇಕಾದ ಸಾಲಿಗ್ರಾಮಗಳಿದೆ, ಎಷ್ಟು ದಾನವನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಅವರು ಅನೇಕ ಸಾಲಿಗ್ರಾಮಗಳನ್ನು. ಈಗ ವಾದಿರಾಜಸ್ವಾಮಿಗಳ ಮೇಲೆ ಬಹುಮುಖವಾದ ಮಹಿಮೆಯನ್ನು ತೋರಿಸಿದ ಹಿರಿಮೆ ಅವರು. ಮುಂದೆ ಒಂದು ಕಾಲ ಬರುತ್ತೆ, ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಅವರು ವ್ಯಾಸರಾಜರ ಹತ್ರ ಬರ್ತಾರೆ. ಅದು ಇತಿಹಾಸ ಯಾರು ಅಲ್ಲಗಳಿಗೆ ಬರೋದಿಲ್ಲ. ಪುರಂದರದಾಸರೇ ಬರೀತಾರೆ, ಸಂತ ವಿಜಯೀಂದ್ರ ವಾದಿರಾಜರೆಂಬ ಸಚ್ಚಿಷ್ಠರನ್ನು ಪಡೆದು ಅಂತ ಅವರು ಸುಳಾದಿಯಲ್ಲಿ ಹೇಳ್ತಾರೆ. ಈ ಸುಮನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅನ್ನೋ ಮಾತಿನಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಹಂಪಿಗೆ ಬಂದರು, ಅಲ್ಲಿ ತುಂಬ ದಿವಸ ವಾಸ ಮಾಡಿಕೊಂಡಿದ್ದರು. ಆಗ ಒಂದು ಪ್ರಸಂಗ ಬಂತು. ಒಂದು ಸಲ ಒಂದು ಸಾಧನೆ ದ್ವಾದಶಿ, ಸಾಧನೆ ದ್ವಾದಶಿ ಅಂದರೆ ಸಕಾಲಕ್ಕೆ ಭೋಜನ ಆಗಬೇಕು, ಇಲ್ಲ ಹೋದರೆ 12 ದ್ವಾದಶಿ ಪುಣ್ಯ ಹೋಗಿಬಿಡುತ್ತೆ. ದ್ವಾದಶ ದ್ವಾದಶಿ ಇರ್ಹಂತಿ, ದ್ವಾದಶಿ ಜಾತಿ ಲಂಘಿತ ಅಂತ ಅದಕ್ಕೊಂದು ಮಾತಿದೆ. 12 ಏಕಾದಶಿ ಉಪವಾಸ ಮಾಡಿದ ಪುಣ್ಯ ನಾವು ಸರಿಯಾಗಿ ಸಾಧನೆ ದಿವಸ ಸಾಧನೆ ದ್ವಾದಶಿ ಪಾಲನೆ ಮಾಡದೆ ಹೋದರೆ ಅಷ್ಟು ಪುಣ್ಯ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಸಕಾಲಕ್ಕೆ ಪಾಲನೆ ಮಾಡಬೇಕು ಅಂತ ನಿಯಮ ಉಂಟು ಅಂತ ಒಂದು ಸಾಧನೆ ದ್ವಾದಶಿ ಇತ್ತು. ವಾದಿರಾಜ ಸ್ವಾಮಿಗಳು ಹಿಂದಿನ ದಿವಸ ಪೂರ್ತಿ ಜಾಗರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆವರೆಗೂ ಆಯಿತು. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ನಗುವರೋ, ರೋಜಿಸುವರು, ನಾಟ್ಯವಾಡೋರು, ಬಗೆಯರೋ, ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಆ ಮಾತು ಆ್ಯಕ್ಚುಲಿ ಅವರಲ್ಲಿ ಕಾಣೋರು. ಗಡಿ ಗರುಡೋದಯ ಕಾಲ ಬಂತು. ಆ ಕಡೆ ವ್ಯಾಸರಾಜರು ಏನು ಮಾಡಿದ್ದಾರೆ, ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೂರ್ಯೋದಯ ಸರಿಯಾಗಿ ತೀರ್ಥ ಕೊಡಬೇಕು, ಸಾಧು ಪಾಲನೆ ಕೊಡಬೇಕು. ವಾದಿರಾಜ ಸ್ವಾಮಿಗಳು ಇನ್ನೂ ಆನ್ಲಿಕ ಮಾಡಿ ಮುಗಿಸಿಲ್ಲ, ಅವರು ಸ್ನಾನ ಕೂಡ ಮಾಡಿಲ್ಲ. ಅವರು ಭಗವದ್ಗೀತೆಯಲ್ಲಿ ಬರುತ್ತೆ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತ್ಬಿಟ್ರೆ ಹೊರಗಿನ ಪ್ರಪಂಚ ಎಚ್ಚರನೇ ಇರೋದಿಲ್ಲ ಅವರು, ಅಂತ ಸಿದ್ಧ ಪುರುಷರು. ಎಚ್ಚರ ಆಗೋಕು ವ್ಯಾಸರಾಜರಿಂದ ಮೆಸೇಜ್ ಬಂತು, ತೀರ್ಥ ಕೊಡ್ತಾರೆ ಬರಬೇಕು ಅಂತ. ತಕ್ಷಣ ವ್ಯಾಸರಾಜ ಸ್ವಾಮಿಗಳೆಲ್ಲ ಹೊರಟ್ಬಿಟ್ರು, ಸ್ನಾನ ಕೂಡ ಮಾಡೇ ಇಲ್ಲ. ಅವರು ತೀರ್ಥ ಕೈ ಹಿಡಿದ್ರು ತೀರ್ಥ ಕೊಟ್ಟೇ ಬಿಟ್ರು ಅವರು. ಇವರು ತೊಗೊಂಡು ಹೋಗ್ಬಿಟ್ರು, ಊಟಕ್ಕೆ ಬಳಸಿದ್ರು ಊಟನೂ ಮುಗಿಸ್ಬಿಟ್ರೆ ಅಲ್ಲಿ ಅಂತೆ. ಇಷ್ಟು ಕತೆ ಕೇಳಿಬಿಟ್ರೆ ನಮ್ಮ ಕತೆ ಮುಗಿದೋಯ್ತು ಅಲ್ಲಿ. ಇನ್ಮೇಲೆ ಇದು ನಾವು ಹೀಗೆ ಮಾಡಿಬಿಟ್ರೆ ಆಗ್ತದೆ, 9 ಕೇಳೋದು ತೀರ್ಥ ಬಡ ತೀರ್ಥ ಮುಗಿಸಿ ಹೊರಟ್ಬಿಡೋದಿಲ್ಲ ಅಂತೆ. ಎಲ್ಲ ಹಾಗೆ ನಮ್ಗೆ ನೆನಪಿರಲಿ, ಇವತ್ತು ದೇವ್ರ ಭಯ ಜನಗಳೇ ಇದ್ದಾರೆ ಗೊತ್ತಲ್ಲ, ಇನ್ನು ಉಳಿದವ್ರು ಬಿಡ್ತಾರಾ? ಇವ್ರ ಬಗ್ಗೆ ಒಂದು ವಿರುದ್ಧ ಒಂದು ವರ್ಕ್ ಮಾಡೋ ಜನಗಳಿದ್ರು, ಒಳ್ಳೆ ಪಾಯಿಂಟ್ ಸಿಕ್ಕಾಗಾಯ್ತು. ಓಹೋ, ರೆಡ್ ಹ್ಯಾಂಡ್ ಸಿಕ್ಕಾಗಾಯ್ತು ವಾದಿರಾಜ ಸ್ವಾಮಿ, ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ ಈಗಾಗಲೇ. ಇನ್ಮೇಲೆ ಅವ್ರ ಬಗ್ಗೆ ಏನು ನೇರ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಪ್ರಚಾರ ಮಾಡಬೇಕು ಸಂಕಲ್ಪ ಮಾಡಿಬಿಟ್ಟು ಅದಕ್ಕೆ ಮುಂದೆ ಏನು ಮಾಡ್ತಾರೆ ನೋಡೋಣ ಅಂತ ಗುಂಪು ಹೊರಡಿತು. ಅದರಲ್ಲಿ ಒಬ್ಬ ಭಾರಿ ಧೈರ್ಯ ಮಾಡಿ ತೀರಾ ಹಿಂದೆ ಹೋದ, ಅವ್ರು ಸೀದಾ ಒಂದು ಸ್ಥಳಕ್ಕೆ ಹೋದರು. ಎಂಥ ಶಕ್ತಿ ಅವ್ರದ್ದು ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋದವರೇನೆ ತಾವೇನು ಊಟ ಮಾಡಿದ್ರಲ್ಲ ಎಲ್ಲ ತೆಗೆದಿಟ್ಟರು ಮತ್ತೆ ಹಾಗೇನೆ. ಎಂಥ ನಾವು ವಾಂತಿ ಮಾಡಿಕೊಳ್ಳೋದೇ ಕಷ್ಟ ಮನುಷ್ಯ ಎಷ್ಟೋ ತರತ್ತೆ, ಎಲ್ಲ ತೆಗೆದಿಟ್ಟರು ಹಾಗೆ ಪ್ರತ್ಯೇಕ ತೆಗೆದಿಟ್ಟರು. ಆಚಾರ್ಯ ಹೇಳ್ತಾರೆ ಇದು ಅದ್ವೈತವನ್ನು ನಿರಾಕರಣೆ ಮಾಡೋ ಪ್ರಸಂಗ ಕೂಡ ಹೌದು ಅಂತ ಹೇಳ್ತಾರೆ. ಅನೇಕ ಅಗಸ್ತ್ಯ ಮುನಿಗಳಿದ್ದರಂತೆ, ಆಚಾರ್ಯ ಬರೀತಾರೆ ಗೀತಾ ಭಾಷೆಯಲ್ಲಿ ಬರೀತಾರೆ, ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರು. ಎಲ್ಲ ತೀರ್ಥಯಾತ್ರೆ ಮಾಡೋದು ಒಂದು ಕಲಶದಲ್ಲಿ ನೀರು ಹಾಕೊಂಬರೋದು, ಆ ನೀರು ಸ್ವಲ್ಪ ತುಂಬಿಸ್ಕೊಳ್ಳೋದು ಅವರಲ್ಲಿ. ಒಂದೇ ಕಲಶದಲ್ಲಿ ಎಲ್ಲ ತೀರ್ಥಯಾತ್ರೆ ನೀರು ಹಾಕೊಂಡು ಬಂದುಬಿಟ್ಟಾರೆ. ಯಾರೋ ಒಬ್ರು ಕೇಳಿದರು, ಸ್ವಾಮಿ ಸಾಕು ಬಂದಿದ್ದೀರಲ್ಲ ಒಂದೇ ಆಯಿತು, ಏನು ಉಪಯೋಗ ಆದ್ರಿಂದ ಮಿಕ್ಸ್ ಮಾಡಿಬಿಡಿ ಏನು ಉಪಯೋಗ ಆಯಿತು ಅಂತ ಕೇಳಿದರು. ಇಲ್ಲ ಇಲ್ಲ ತೋರಿಸ್ತೇನೆ ಅಂತ ಹೇಳಿದರು. ಏನು ಆಶ್ಚರ್ಯ ಗೊತ್ತೇನು, ಇದು ಈ ನದಿ ನೀರು, ಈ ನದಿ ಎಲ್ಲ ತೆಗೆದಿಟ್ರಂತ ವಾಪಸ್ ಅದರೊಳಗೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಹತ್ತಿರ ಇದ್ರೂ ಮನುಷ್ಯ ಒಂದಾಗೋದಿಲ್ಲ ಅಂತ ಆಚಾರ ಹೇಳ್ಕೊಡ್ತಾರೆ. ಎಷ್ಟು ಸೇರಿದರೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತು ಹಾಲು ಡಿಕಾಷನ್ ಒಂದಾಗುತ್ತಾ, ನಮಗೆ ನದಿ ನೀರು ಗೊತ್ತಿಲ್ಲದೆ ಹೋದ್ರೂ ಹಾಲು ಡಿಕಾಷ್ ಒಂದೇ ಆಗಿಬಿಟ್ಟಿದ್ರೆ ಇಲ್ಲ ಕಪ್ಪೆ ಇರಬೇಕಾಗಿತ್ತು ಇಲ್ಲ ಬೆಳಗ್ಗೆ ಇರಬೇಕಾಗಿತ್ತು, ಆ ಕಲರ್ ಯಾಕೆ ಬರುತ್ತದು, ಎರಡು ಮಿಕ್ಸ್ ಆಗಿದ್ದಕ್ಕೆ ಬರೋ ಕಲರ್ ಅದು. ಅರ್ಥ ಮಾಡಿಕೊಂಡು ಎಲ್ಲ ಸಪ್ರೇಟ್ ಸಪ್ರೇಟ್ ತೆಗೆದಿಟ್ಟು ತೋರಿಸಿದ ಕಥೆನ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ ಗೀತಾ ಭಾಷೆದೊಳಗೆ. ಇವತ್ತು ಹೇಳ್ತಾರೆ ನಿತ್ಯಭಿಮಾನಿ ದೇವತೆಗಳಿಗೆ ಗೊತ್ತಾಗದೇ ಇದ್ದಾಗ ವಾಯುದೇವರೇ ಕೆಲಸ ಮಾಡ್ತಾರಂತೆ, ಎಲ್ಲಾದರೂ ವಿಂಗಡಿಸಿಡ್ತಾರಂತೆ ವಾಯುದೇವರು. ಎಂಥ ಅದ್ಭುತವಾದ ಸಾಮರ್ಥ್ಯ, ದೇವತೆಗಳು ಕನ್ಫ್ಯೂಸ್ ಮಾಡಿಕೊಂಡಾಗ ವಾಯುದೇವರಿಗೆ ಕೆಲಸ ಮಾಡ್ತಾರೆ. ಇಲ್ಲಿ ವಾದಿರಾಜ ಸ್ವಾಮಿ ಎಲ್ಲ ತೆಗೆದಿಟ್ಟು, ಅದು ಏನು ಬರೀ ಆರಿದ್ದಲ್ಲ, ಆಗ ಮಾಡಿದ ಉಗಿ ಬರ್ತಾ ಇದೆ ಅಂಥ ಫ್ರೆಶ್ ಆಗಿದೆ. ಆಮೇಲೆ ಸ್ನಾನ ಮುಗಿಸಿದ್ರು, ನಾನು ಸರಿಯಾದ ಸ್ನಾನ ಮುಗಿಸಿ ಪೂಜೆ ಶುರು ಮಾಡಿದರು. ಶಾಸ್ತ್ರೋಕ್ತವಾದ ಪೂಜೆ ಮಾಡ್ತಾರೆ, ಅದು ನೈವೇದ್ಯ ಮಾಡ್ತಾರೆ, ಆಮೇಲೆ ನೈವೇದ್ಯ ಮಾಡ್ತಾರೆ, ಆಮೇಲೆ ಮತ್ತೆಲ್ಲ ಭೋಜನ ಮಾಡಿಬಿಡ್ತಾರೆ. ಇದೆಲ್ಲ ನೋಡ್ತಾ ಕೂತಿರ್ತಾನೊಬ್ಬನು, ನೋಡ್ದ ಮರ ಹತ್ತಿ ನೋಡ್ತಾ ಇರ್ತಾನೆ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಎಷ್ಟೇ ಬೈದರು ಎದುರಿ ಬೈಯೋ ಧೈರ್ಯ ಇರೋದಿಲ್ಲ ಅವರಿಗೆ, ಅವ್ರು ಹಿಂದೆ ಬೈತಿರ್ತಾರೆ ಅಷ್ಟೇ ಹೊರತು ಎದುರು ಬೈಯೋ ಧೈರ್ಯ ಇರೋದಿಲ್ಲ. ನೋಡ್ತಾ ಇದ್ದಾ ಗಾಬರಿ ಆಯಿತು, ವಾಪಸ್ ಬರ್ತಾ ಇದ್ದ ರಾಜ ಸ್ವಾಮಿಗಳು ಮರದಲ್ಲಿ ಕೂತಿದ್ದಾರು ನೋಡ್ತಾರೆ. ನಾನು ಪರೀಕ್ಷೆ ಮಾಡಕ್ಕೆ ಬಂದೆ ನೀನೀಗ ಬ್ರಹ್ಮರಾಕ್ಷಸನಾಗು ಅಂತ ಹೇಳಿ ಬ್ರಹ್ಮರಾಕ್ಷಸ ಶಾಪ ಕೊಟ್ಬಿಡ್ತಾನೆ ಆ ಕ್ಷಣಕ್ಕೆ. ಅವನು ಬ್ರಹ್ಮರಾಕ್ಷಸನಾಗ್ತಾನೆ, ದೊಡ್ಡವ್ರು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ. ಯಾಕೆ ಏನಿರ್ತಾರೆ ನಮಗೆ ಗೊತ್ತಿರೋ ಕಾರಣ, ಹಿಂದೆ ಮುಂದೆ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವ್ನ ಜೊತೆಯಲ್ಲಿ ನಾವು ಏನಿರಬೇಕಾಗ, ಕೃಷ್ಣ ಮಣ್ಣು ತಿಂದ, ಮಣ್ಣು ತಿಂದ ಕಾಣಿಸ್ತು, ಕೃಷ್ಣ ಮಣ್ಣು ತಿಂದಾನ ಇವತ್ತೆ, ಕಣ್ಣಾರೆ ಕಂಡ್ರು ಕೂಡ ಮಣ್ಣು ತಿಂದು ಸುಳ್ಳು. ಅದೇ ರೀತಿಯಲ್ಲಿ ಕಣ್ಣಾರೆ ಕಂಡ್ರು ಕೂಡ ಅವ್ರು ತಪ್ಪು ತಿಳ್ಕೊಂಡಿದ್ದು ತಪ್ಪು ಅವ್ರು ಹೇಳಿ ಬ್ರಹ್ಮರಾಕ್ಷ. ಆಗ ಅವನು ತುಂಬ ನಾರಾಯಣಾಚಾರ್ಯ ಅಂತ ಹೆಸರಂತ, ಅದು ನಾರಾಯಣಾಚಾರ್ಯ ಅಂತ ಹೆಸರು. ತಷ್ಟ ತುಂಬ ಕ್ಷಮೆ ಕೇಳ್ತಾನೆ, ದಯವಿಟ್ಟು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಯಿತು, ಒಂದು ಮಾತು ಹೇಳ್ತೇನೆ, ಈ ಮಾತು ಕೇಳ್ತಾ ಹೋಗು ಬಂದವ್ರನ್ನೆಲ್ಲ, ಯಾರು ಉತ್ತರ ಕೊಡ್ತಾರೋ ಅವಾಗ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿದ್ರು. ಆ ಕ ಮ ವೈ ಕೋ ನಸ್ನಾತಃ, ಇವ್ರು ಕೇಳಿದ ಪ್ರಶ್ನೆ ಎಲ್ಲರೂ ಕೇಳ್ತಾ ಹೋಗಬೇಕು. ಉತ್ತರ ಯಾರು ಕೊಡ್ತಾರಲ್ಲ ಅವರಿಂದ ಶಾಪಮೋಚನೆ ಆಗುತ್ತೆ ಅಂತ ಹೇಳಿದ್ರು. ಆ ಕ ಮ ವೈ ಕೋ ನಸ್ನಾತಃ, ಗೊತ್ತ ಗೊಡಕ್ಕೆ ಬಗಟ್ಟದು ಅದು. ಎಷ್ಟೋ ಜನ ಕೇಳ್ತಿದ್ದ, ಉತ್ತರ ಕೊಡ್ದಂಗೆ ತಿದ್ದುಬಿಡ್ತಿದ್ದ ಅವ್ರನ್ನ, ಉತ್ತರ ಕೊಡ್ದವ್ರೆ ಅದೇ ಪನಿಷ್ಮೆಂಟ್ ತಿಂದ ಹಾಕ್ಬಿಡ್ತಾ ಇತ್ತು. ಕಾಲ ಹೇಗಿರುತ್ತೆ ಅಂದರೆ ಒಂದ್ಸರಿ ವಾಜರಾಜ ಸ್ವಾಮಿಗಳೇ ಬಂದರು ಎದುರುಗಡೆಗೆ, ಅವ್ರನ್ನೇ ಪ್ರಶ್ನೆ ಕೇಳಿದ ಅವ್ರು. ಅವ್ರು ಯಾರೋ ಅಂತ ಈಗ ಗೊತ್ತಿಲ್ಲ, ರಾಕ್ಷಸರಾಗಿದ್ದಾರಲ್ಲ ಎಚ್ಚರ ಇಲ್ಲ ಅವರಿಗೆ. ಇಂಥದ್ದೇ ಕತೆ ಭಾಗವತಲ್ಲಿ ಬರೋದು. ಒಬ್ಬ ರಾಜ, ಅವನ ಇದೇ ತಪ್ಪು ಮಾಡಿರ್ತಾನೆ, ಅವನ ಶಾಪ ಬಂದ್ಬಿಡುತ್ತೆ, ಅವನು ಕಣ್ಣು ಮನುಷ್ಯನ ತಿಂತ ಇರ್ತಾನೆ ರಾಜ, ಒಳ್ಳೆ ಅಪರೋಕ್ಷಣ ಜ್ಞಾನಿ ರಾಜ, ಶಾಪ ಬಂದಾಗ ಗೊತ್ತಾಗೋದಿಲ್ಲ ಅವರಿಗೆ, ಮಲಗಿದಾಗ ಖಾಲಿ ತುಳಿದ್ರೆ ಹಾಗೋ ಹಾಕಿ ಗೊತ್ತಿಲ್ಲದೆ. ಸ್ವಾಮಿ ಆಕಾಮ ಕೋ ನಸ್ನಾತಃ ಅಂತ ಕೇಳಿದ ತಕ್ಷ ಉತ್ತರ ಕೊಟ್ಟರು, ತೊಮ್ಮ ನಸ್ನಾತಃ. ಒಳ್ಳೆ ವಿಚಿತ್ರ ಇದೆ, ರಂಡಾಪುತ್ರ ತೊಮ್ಮ ನಸ್ನಾಥ ಅಂತ ಹೇಳಿದ್ರು. ಅವನಿಗೇನು ಅರ್ಥ, ಯಾರಿಗೆ ಅರ್ಥವೇ ಆಗಲಿಲ್ಲ, ಏನಿದು ಅಂತ ಗೊತ್ತಾಗಲಿಲ್ಲ. ಹೇಳ್ತಾರೆ ಆ ಕಾಮಾವೈ, ಆಷಾಢ ಕಾರ್ತೀಕ ಮಾಘ ವೈಶಾಖದಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಪ್ರಾತಃ ಸ್ನಾನ ಬೆಳಿಗ್ಗೆ ಅಂತ ಅರ್ಥ. ಅದಕ್ಕೆ ಇವ್ರ ಕೊಟ್ಟು ನೀನು ಸ್ನಾನ ಮಾಡೋದಿಲ್ಲ ಅಂದರೆ ಯಾರು ಸ್ನಾನ ಮಾಡಿದ್ರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಅರ್ಥ. ಎಷ್ಟು ಜನ ಆಗ್ತಾರೋ ಗೊತ್ತಲ್ಲ, ಇನ್ಮೇಲೆ ಇವ್ರ ಕಾಲದ ಎಷ್ಟು ಜನ ಮಾಡ್ತಾ ಅವ್ರ ಪಾಪ್ಯುಲೇಷನ್ ಭಾರಿ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಜನ ಯೋಚನೆ, ಸರ್ಕಾರ ಯೋಚನೆ ಮಾಡ್ತಾ ಇದೆ ಪಾಪ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತೇಳಿ. ಶಾಸ್ತ್ರ ಹೇಳಿದ್ರೆ ಬ್ರಹ್ಮರಾಕ್ಷಸ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಒಳ್ಳೆ ಪುಣ್ಯ, ಪ್ರತಿನಿತ್ಯನೂ ಮಾಡಬೇಕು, ನಾಲ್ಕು ತಿಂಗಳೆಲ್ಲ ಹಾಗೆ ವಿಶೇಷವಾಗಿ ಮಾಡಬೇಕು ಅಂತ. ಪರ್ವಕಾಲ ಅದು ವಿಶೇಷ ಮಾಡಬೇಕು, ಅವ್ರ ಮಾಡ್ ಜನ್ಮ ಬರೋದು. ಅವತ್ತು ಪರಿಹಾರ ಆಯ್ತಂತೆ, ಆಗ ಅವನು ಶಿಷ್ಯನಾಗ್ತಾನೆ, ಭೂತರಾಜರು ಅಂತ ಅವರೇ. ಅವತ್ತಿನಿಂದ ಅವರಿಗೆ ಭೂತರಾಜ ಅಂತ ಪದವಿ ಕೊಟ್ಟು ಅವ್ರು ಉದ್ಧಾರ ಮಾಡ್ತಾರೆ. ಇದರಲ್ಲಿ ಬೇರೆ ಒಂದು ಕಾರಣ ಇದೆ ಈ ರೀತಿ ಮಾಡೋದಕ್ಕೆ. ಏನು ಕಾರಣ, ದಕ್ಷಿಣ ಕನ್ನಡದಲ್ಲಿ ಈ ಭೂತಾರಾಧನೆ ಜಾಸ್ತಿ ಇರೋದು, ಭೂತಾರಾಧನೆ ಮಾಡೋದು ತುಂಬ ಜಾಸ್ತಿ ಇದೆ. ಎಷ್ಟೋ ಕಡೆ ಅವ್ರ ಮನೆ ದೇವದ ಮನೆ ಅಂತ ಹೆಸರಿಡ್ತಾರೆ, ಗೊತ್ತಾಯ್ತು. ಇಲ್ಲೇ ಕೆಲವು ದೇವದ ಮನೆ ಅಂತಿವೆ, ಅವ್ರು ದೇವ ಆದರೆ ದೇವರಿದ್ದಾಗ ಲೆಕ್ಕ, ಆ ಥರ ಆಗಿಬಿಟ್ಟಿದೆ. ವಜರಾಜ ಸ್ವಾಮಿಗಳು ಅದು ತಪ್ಪು ಅಂತ ತೋರಿಸ್ಬೇಕು, ಬಟ್ ಅವರ ಪದ್ಧತಿ ಬಿಡಾಗಿಲ್ಲ. ಕೆಲವ್ರಿಗೆ ಎಂಥ ಕೆಲಸ ಬಂದರೂ ಸಂಪ್ರದಾಯ ಬಿಡೋದಿಲ್ಲ ಕೆಲವರು, ಅದನ್ನ ವೈಷ್ಣವ ಸಮ ಕನ್ವರ್ಟ್ ಮಾಡಬೇಕು. ಅವ್ರು ಮಾಡಿದಕ್ಕೆ ಭೂತರಾಜರನ್ನ ಸ್ಥಾನಕ್ಕೆ ತಂದುಬಿಟ್ಟು ವೈಷ್ಣವ ಭೂತರಾಜ ಅಂತ. ಇದರಿಂದ ಏನಾಯಿತು, ದೇವಗಳ ಆರಾಧನೆ ತಪ್ಪಿಸಿಬಿಟ್ಟು ಈ ಒಂದು ವೈಷ್ಣವ ಭೂತಾರಾಧನೆ ಶುರು ಮಾಡಿಸಿದವರು ವಾಜರಾಜ ಸ್ವಾಮಿ. ಅದು ಎಷ್ಟು ಒಂದು ಸೋಷಿಯಲ್ ಕಾನ್ಸೆಪ್ಟ್, ಸೋಷಿಯಲ್ ಇದ್ದಾಗ ಒಂದು ತಪ್ಪು ಕಾನ್ಸೆಪ್ಟನ್ನು ಸ್ಪಿರಿಚುಯಲಿ ಕರೆಕ್ಟ್ ಮಾಡಿಬಿಟ್ಟು ಸೊಸೈಟಿಯನ್ನು ತಿದ್ದಿದ ಹಿರಿಮೆ ವಾಜರಾಜ ಸ್ವಾಮಿ. ಅವತ್ತಿನಿಂದ ಭೂತರಾಜ ಅಂತ ಹೇಳ್ತಾರೆ. ಆದರೆ ಅವತ್ತಿಂದ ಏನು ನಡೀತಿತ್ತು ಗೊತ್ತಾ, ಅವರ ಮೇಣೆಯನ್ನು ಮುಂದೆ ಈತ ಹೊರತಿದ್ದ, ಹಿಂದ್ಗಡೆ ಜನ ಹೊರತಿದ್ರು, ಒಂದು ಕಡೆ ಈತನ ಕೆಲಸ ನೋಡೋದಕ್ಕೆ ಅದು ಮುಂದ್ಗಡೆ ಯಾರು ಇಲ್ಲದ ಹೋದಾಗ ಕಾಣಿಸ್ತಿತ್ತು ಅಷ್ಟೇ, ಮುಂದ್ಗಡೆ ಯಾರು ಇರ್ತಾರೆ ಆ ರೀತಿ ಆಯಿತು. ನಡೀತಾ ನಡೀತಾ ಹೋದಾಗ ಒಂದು ವಿಚಿತ್ರವಾದ ಕಾಲ ಬಂತು. ಅರಸಪ್ಪ ನಾಯಕ ಅಂತ ಸೋದೆಯ ರಾಜನಾಗಿದ್ದ, ಅರಸಪ್ಪ ನಾಯಕ ಅಂತ ಹೆಸರು ಅವನು. ವಿಜಯನಗರ ಸಾಮ್ರಾಜ್ಯದ ಅವನು ಸಾಮಂತ ರಾಜ, ಒಳ್ಳೆ ರಾಜ, ಒಳ್ಳೆ ಸಾತ್ವಿಕ. ಆದರೆ ಅವನು ಕೆಟ್ಟ ಗುರು ಇದ್ದ, ಕೆಟ್ಟ ಗುರು. ಅವನು ಮಿಸ್ಗೈಡ್ ಮಾಡ್ತಾ ಇದ್ದ ರಾಜನನ್ನು. ಏನಂತ ಮಿಸ್ಗೈಡ್ ಮಾಡ್ತಿದ್ದ ಗೊತ್ತೇನು, ಅವನು ವಾಮಾಚಾರ ಕಲ್ತಿದ್ದ. ತುಂಬಿದ ಸಭೆಯಲ್ಲಿ ಮೇಲಿಂದ ಕೆಳಗಿಳಿತಿದ್ದ, ನೋಡಿ ಎಂಥ ಟ್ರಿಕ್ಸ್ ಮಾಡ್ತಿದ್ರು. ಮೇಲಿಂದ ಕೆಳಗಿಳಿತಿದ್ದ, ಇಳಿದುಬಿಟ್ಟು ನಾನು ಎಲ್ಲಿಗೆ ಹೋಗಿದ್ದೆ ಅಂದರೆ ಕೈಲಾಸಕ್ಕೆ ಹೋಗಿದ್ದೆ, ಪಾರ್ವತಿ ಪರಮೇಶ್ವರ ದರ್ಶನ ಮಾಡ್ಕೊಂಡು ಬಂದೆ ಅಂತ ಹೇಳ್ತಿದ್ದ. ಅದು ಎನ್ಕ್ಯಾಶ್ಮೆಂಟ್ ಎಷ್ಟೆಷ್ಟು ವೆರೈಟಿ ಇಟ್ಕೊಂಡಿರ್ತಾರೆ ಅನ್ನೋದು ಸಾಕ್ಷಿ. ತನ್ನ ಇದನ್ನು ರಾಜ ಮೋಸನ ಮುಗ್ಧನ ಆಗಿಬಿಡ್ತ, ಓ ಎಂಥ ಗುರುಗಳು ಅಂತ ಆಶ್ಚರ್ಯ ಪಡ್ತಿದ್ದ. ಏನು ಸಂದೇಶ ಕೊಟ್ಟಿದ್ದಾರೆ ಗೊತ್ತಾ ಅಂತ ಹೇಳ್ತಿದ್ದ. ರುದ್ರ ಏನು ಸಂದೇಶ ಕೊಟ್ಟಿದ್ದಾರೆ ಗೊತ್ತಾ, ಎಲ್ಲರಿಗೂ ಲಿಂಗ ಕಟ್ಟಬೇಕು, ಎಲ್ಲ ಲಿಂಗಾಯತನ ಮಾಡಬೇಕು ಅಂತ ಸಂದೇಶ ಕೊಟ್ಟಿದ್ದರು. ಇದು ಸಂದೇಶ. ರಾಜ ಏನು ಮಾಡ್ತಿದ್ದ, ಪಾಪ ಮುಗ್ಧ, ಎಲ್ಲ ಬ್ರಾಹ್ಮಣರಿಗೆಲ್ಲ ಅಂತ ಶುರು ಕನ್ವರ್ಟ್ ಮಾಡಿ ಶುರು ಮಾಡಿಬಿಟ್ಟು, ಎಲ್ಲ ಮತಾಂತರ ಮಾಡಿ ಶುರು ಮಾಡಿಬಿಟ್ಟಿದ್ದ. ಮತಾಂತರದ ಹಾವಳಿಗೆ ರಾಜ ಒಳಗಾಗಿಬಿಟ್ಟು ಸೇವರನ್ನು ಮಾಡಕ್ಕೆ ಹೊರಟಿದ್ದ. ಈ ರೀತಿ ಅಲ್ಲಿ ಬ್ರಾಹ್ಮಣರೆಲ್ಲ ಭಾರಿ ದುಃಖ ಪಡ್ತಾ ವಜರಾಜ ಸ್ವಾಮಿ ಹೇಗೆ ಕಳಿಸಿದರು, ಪ್ರಾರ್ಥನೆ ಮಾಡಿದರು. ಸ್ವಾಮಿ ದಯವಿಟ್ಟು, ಕುಂಭಕೋಣ ಪ್ರಾಂತದಲ್ಲಿ ಇಂಥ ವಿಷಯ ನಡೆದಾಗ ವಿಜೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿದರು, ಇಲ್ಲಿ ನಡೆದಾಗ ವಜರಾಜ ಸ್ವಾಮಿ ಪ್ರಾರ್ಥನೆ ಮಾಡಿ, ಎಲ್ಲ ಸೈವ ಸೇವೆ ನಡೆದ ಕಾಲ, ಅದೇ ಕಾಲಕ್ಕೆ ನಡೆದ ಅವಾಂತರಗಳಿವೆ. ಕಷ್ಟವಾದ ಆಯ್ತು, ಬರ್ತೇವೆ ಅಂತ ಹೇಳಿ, ಬರ್ತೇವೆ ಉದ್ಧಾರ ಮಾಡ್ತೇವೆ ತಿಳಿಸಿ ಇದಾಗಲಿ ಹೊರಟರು. ಅವನೇನ್ ಮಾಡಿದ ಗೊತ್ತಾ, ವಿಚಿತ್ರವಾದ ಭಾವನೆ ಅವನಿಗೆ, ಅವನು ವಾದ್ರಾಸ ಅವಳು ಬರ್ತಾರೆ ಅಂತ ಗೊತ್ತಾಯ್ತಲ್ಲ, ಅವ್ರು ಓಡಿಸ್ಬಿಡೋಕು ಅಂತ ಪ್ಲಾನ್ ಮಾಡ್ದ. ಓಡಿಸ್ಬೇಕಾದ್ರೆ ಹೆದರ್ಸ್ಬೇಕು ಅವ್ರನ್ನ, ಹೆದರ್ಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅವನು ಮೇಣೆಯಲ್ಲಿ ಕುತ್ಕೊಂಡು ಬರ್ತಿದ್ದ. ಪಿಶಾಚಿಗಳಿಂದ ಮೇಣೆ ಹೊರಿಸ್ತಿದ್ದ ಅವ್ರು, ಪಿಶಾಚಿಗಳಿಂದ ಅಂತರದಲ್ಲಿ ಬಂದ ಕಾಣಿಸ್ತಿತ್ತು ಅದು. ಅವ್ರು ಕಾಣಿಸ್ತಿರಲಿಲ್ಲ, ಪಿಶಾಚಿಗಳು ಕಾಣಿಸ್ತಿರಲಿಲ್ಲ. ರಿಮೋಟ್ ಇದ್ರೆ ಹೇಗೋ ಹಾಗೆ ಡೈರೆಕ್ಟ್ ಟಚ್ ಮಾಡ್ದೆ ಮಾಡ್ತೀವಲ್ಲ ಆ ರೀತಿ ಇತ್ತು ನೋಡಿ. ರಾಜ ಭಾರಿ ಆಶ್ಚರ್ಯ ಪಡ್ದು ಎಂಥ ಗುರುಗಳು ಎಂತ ಹಿಡಿದು ಹೇಳಿದ್ದೆ, ಅವನು ಮಹಾ ಕಳ್ಳಗುರು, ಇವ್ರಿಗೆ ಅರ್ಥ ಆಗ್ತಿದ್ದಿಲ್ಲ. ಪಾಪ ಪಾದ್ರಾ ಸ್ವಾಮಿಗಳು ಬಂದರು, ಮೇಣೆ ಬಂತು, ಇವ್ರಿಗೆ ಎದುರುಗಡೆ ಇವನು ಮೇಣೆ ಬಂತು, ಜನ ಎಲ್ಲ ನೋಡ್ತಿದ್ದಾರೆ ಏನಾಗುತ್ತೆ ಅಂತೇಳಿ. ಏನಾಯ್ತು ಗೊತ್ತಾ, ಮುಂದೆ ಭೂತರಾಜರು ಇದ್ದಾರೆ, ಜನಕ್ಕೆ ಕಾಣ್ತಾ ಇಲ್ಲ, ಈ ಭೂತ್ಗಳಿಗೆ ಪಿಶಾಚಿಗಳಿಗೆ ಕಾಣಿಸ್ತು. ತಟ್ಟ ಪಲ್ಲಕ್ಕಿ ಬಿಸಾಗಿ ಓಡೋಗ್ಬಿಟ್ರು ಎರಡು ಕೂಡ ಅವರು, ಅಲ್ಲೇ ತಪ್ಪಂತ ಬಿದ್ದೆ ಕೆಳಗವರು. ಪಾದ್ರಾಸವಳು ಓಡ್ತಾ ಇರ್ತಿದ್ದಾರೆ, ಆಗ ಅವರು ವಾಮಾಚಾರ್ಯ ಅಂತ ಫಸ್ಟ್ ಇದು ಗೊತ್ತಾಯ್ತು, ಫಸ್ಟ್ ಮೋಸ ಅಂತ ಗೊತ್ತಾಯ್ತು. ಆಮೇಲೆ ಇನ್ನೂ ಕೆಲಸ ಮಾಡ್ತಿದ್ದ ಅವನು, ಇದ್ದಕ್ಕಿದ್ದಾಗ ತುಂಬಿದ ಆಸ್ಥಾನದೊಳಗೆ ಗಂಗಾ ಪ್ರತಿಷ್ಠೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಟ ಮಾಡ್ತಿದ್ದ. ನೀರು ಸುರಿಯಕ್ಕೆ ಶುರುವಾಗ್ತಿತ್ತು, ನೀರು ಸುರಿತಾ ಇತ್ತು. ಜನಕ್ಕೆ ಆಶ್ಚರ್ಯ, ಎಂಥ ವೈಭವ ಒಂದು, ಗಂಗಾಧಾರ ಹೊಲ್ದುಬಿಟ್ಟಿದ್ದಾರೆ ಅಂತ ತಿಳ್ಕೊಂಬಿಟ್ಟಿದ್ದ. ಪಾದ್ರಾಸ ಅವಳು ತೋರಿಸಿದ್ರು, ಇದು ಗಂಗಾ ನೀರಲ್ಲ, ಇದು ಯಾವ ತೋರಿಸ್ತೇವೆ ಬನ್ನಿ ಅಂತ ಕರೋಳು ತೋರಿಸ್ತಾರೆ, ಚರಂಡಿ ನೀರು ಅಲ್ಲಿಂದ ತರಿಸಿದ್ದ. ಪಿಶಾಚಿಗಳಿಗೆ ಚರಂಡಿನ ಸಿಗುತ್ತೆ, ಚರಂಡಿ ಸಿಗದೇನೆ ಎಂಥ ಮೋಸ ಮಾಡ್ತಾರೆ ನೆನ್ಬಿಟ್ಕೊಂಡ್ರೆ ಗೊತ್ತಾಗಿದೆ. ಇವರು ಕೂಡ ಗಂಗಾ ನೀರು ತರಿಸ್ಕೊಡ್ತೇನೆ ಅಂತ ಕರ್ಕೊಡ್ತಾರೆ, ಯಾರಿಗೆ ಗೊತ್ತು, ನಾಳೆ ವೆರಿಫೈಯಬಲ್ ಅಲ್ಲೇ ಇಲ್ಲವೆಲ್ಲ ಕೂಡ. ಅಲ್ಲಿ ಹರಿದ್ವಾರಕ್ಕೆ ಹೋದಾಗ ಅದು ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಒಂದು ಪ್ಯಾಕ್ ಮಾಡಿರ್ತಾರೆ ಅವರಿಗೆ ಗ್ರಾಚಾರ ಕಣ್ಮಿ ತೊಗೊಂಡೋಗ್ರೆ ಮಾಡ್ತಿರ್ತಾರಂತೆ, ನಮ್ಮ ಜವಾಬ್ದಾರಿ ಇರಬೇಕು ಅದಕ್ಕೆಲ್ಲ. ಆಗ ಅವನಿಗೆ ಅರ್ಥ ಆಯಿತು, ಆಗ ಶುರು ಮಾಡ್ತಾರೆ, ನೋಡು ಇದೆಲ್ಲ ಉಪಯೋಗ ಇಲ್ಲ, ವಾಕ್ಯಾರ್ಥ ಮಾಡೋಣ ಬಾ ಅಂತ ಕರೀತಾರೆ. ಆ ಸಮಯಕ್ಕೆ ವಾಕ್ಯಾರ್ಥ ಶುರುವಾಗ್ತದೆ. ಆ ವಾಕ್ಯಾರ್ಥದಲ್ಲಿ ವಿಶೇಷ ರೀತಿ ಸೋತು ಬಿಡ್ತಾರೆ ಅವರು, ಸೋತು ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ. ಓಡೋಗ್ಬೇಕಾದ್ರೆ ತನ್ನ ಗಂಟೆ ಕೊಟ್ಟು ಹೋಗ್ತಾರೆ, ಅವನು ಎಲ್ಲ ಬುದ್ಧಿ ಗದ್ದೆ ಎಲ್ಲ ಬಿಟ್ಟುಕೊಡ್ತಾರೆ ಸಂಪೂರ್ಣ. ಇದೇ ರೀತಿಯಲ್ಲಿ ವಿಜೇಂದ್ರ ಸ್ವಾಮಿ ಅವನು ಬಿಟ್ಟುಕೊಟ್ಟಿದ್ದ. ಇವ್ರು ಪೂರ್ತಿ ಇವರು ಬಿಟ್ಟುಕೊಟ್ಟುಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಬಸವನ ಗಂಟೆಯನ್ನು ಕೊಡ್ತಾರೆ. ಇವತ್ತಿಗೂ ಸೋದೆ ಮಠದಲ್ಲಿ ಬಸವನ ಗಂಟೆನೇ ಉಪಯೋಗಿಸೋದು, ಬಸವನ ಗಂಟೆ ನಿಷಿದ್ಧ ಉಪಯೋಗಿಸೋದು. ಮುಖ್ಯ ಪ್ರಾಣ ಗರುಡ ಇದ್ರೇ ಅದು ಗಂಟೆ, ಅದು ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತ ಕೇಳಿದರೆ ಅದು ವಿಜಯದ ಸಂಕೇತ, ಅದು ವಾದಿರಾಜ ಸ್ವಾಮಿಗಳ ವಿಜಯದ ಸಂಕೇತವಾಗಿ ಉಳ್ಕೊಂಡಿರ್ತಾರೆ. ಗಂಟೆಯಾಗಿ ಅದನ್ನು ಇಟ್ಕೊಂಡಿದ್ದಾರೆ, ಅದು ಪ್ರಾಕ್ಟಿಕಲಿ ಕಾಣಬಹುದಾದ ಜಾಗ. ಜೊತೆಗೆ ಅವನು ತಾ ಮಾಡ್ತಿದ್ದ ಲಿಂಗನೂ ಕೊಟ್ಟು ಹೋಗಿಬಿಡ್ತಾನೆ, ಅವರಿಗೆ ಅರ್ಪಣೆ ಮಾಡ್ತಾನೆ. ಅಲ್ಲಿಂದ ವಾದಿರಾಜ ಸ್ವಾಮಿಗಳು ಒಂದು ಪ್ರಸಂಗ ಬಂತು, ವಿಚಿತ್ರವಾದ ಒಂದು ವಾತಾವರಣ ಉಂಟಾಯಿತು. ರಾಜನಿಗೆ ಅವ್ರ ಬಗ್ಗೆ ಬಂಬಿಕೆ ಬಂತು, ಇದು ಪೂರ್ತಿ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಯಾವಾಗ ಇದೆಲ್ಲ ನಡೀತಿದ್ದು ಗೊತ್ತಾಯಿತು, ಶತ್ರುಗಳು ಆಕ್ರಮಣ ಮಾಡಿದರು ಸೋದೆನ, ಸಂಸ್ಥಾನ ಅದು ಸೋದೆ ಆಕ್ರಮಣ ಮಾಡಿದರು. ರಾಜ ಸೋತು ಬಿಟ್ಟಿದ್ದ, ಅವನ ಪರಿವಾರ ಸೋತೋಗುತ್ತೆ, ಸೈನ್ಯ ಸೋತೋಗುತ್ತೆ, ಶತ್ರು ಒಳಗೆ ಬಂದುಬಿಡ್ತಾರೆ, ಅವನು ಅನಾಥನಾಗಿ ಬಿಡ್ತಾನೆ. ರಾಜ ಪ್ರಾಣ ಉಳಿದ್ರೆ ಸಾಕು ಅಂತ ಒಳಗೆ ಶುರು ಮಾಡ್ತಾರೆ, ಹೆಂಡತಿ ಮಕ್ಕಳು ಕೂಡ ಇಲ್ಲ, ಒಬ್ಬನ ಒಳಗೆ ಶುರು ಮಾಡಿಬಿಡ್ತಾನೆ. ಪಾಪ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅದರೊಳಗೆ, ಬದುಕಿದ್ರೆ ಸಾಕಂತ ಹೋಗ್ತಾ ಇದ್ದಾನೆ. ವಾದಿರಾಸ ಅವಳು ತಪೋವನ ಅಂತ ಒಂದು ಪ್ರಾಂತ ಇದೆ, ಅಲ್ಲಿ ತಪಸ್ ಮಾಡ್ತಾ ಕೂತಿರ್ತಾರೆ. ಶಾಲ್ಬನಿ ನದಿ ಅದು, ಇವತ್ತು ಶಾಲ್ಬನಿ ನದಿ ನೋಡ್ಬೋದು, ತಪೋವನ ಜಾಗನೂ ನೋಡ್ಬೋದು. ತಪಸ್ ಮಾಡ್ತಾ ಕೂತಿರ್ತಾರೆ, ರೋಡ್ ಗೊತ್ತಾ ಅಲ್ಲಿ ಬರ್ತಾನೆ, ಸ್ವಾಮಿ ಕಾಪಾಡಿ ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನಾವು ನೆನಪಿಟ್ಕೊಂಡಿರ್ಬೇಕು, ನಮ್ಗೆ ಆಪತ್ ಬಂದ ಜ್ಞಾನಿಗಳು ಸಿಕ್ಕರು ಅಂದರೆ ದೇವರೇ ಕೊಟ್ಟ ರೆಮಿಡಿ ಅಂತ ಅರ್ಥ ಅದು. ಆಚಾರ್ಯರ ಮಾತದು, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ದ್ವಾದಶಸ್ತೋತ್ರದ ಮಾತು, ಒಬ್ಬ ಋಷಿ ಸಿಕ್ಕರೆ ಬದುಕಿ ಹೋಗ್ತೀರಾ ಅಂತ ಹೇಳ್ತಾರೆ. ಇನ್ನು ವಾದಿರಾಜ ಸ್ವಾಮಿ ಬಿಟ್ಟರೆ ಸಿಕ್ಕರೆ ಕೇಳಬೇಕಾ, ಸ್ವಾಮಿ ಕಾಪಾಡಿ ಅಂತ ಕೇಳಿಕೊಂಡ. ಅವರಾಯ್ತು ಅಂತೇಳಿ ಮಂತ್ರಾಕ್ಷತೆ ಮಂತ್ರಿಸಿ ಕೈಯಲ್ಲಿ ಹಾಕಿದ, ಇದು ತೊಗೊಂಡು ಹೋಗಿ ಎಲ್ಲ ಆಗತ್ತೆ ಅಂತ ಹೇಳಿದರು. ಇಲ್ಲಿ ಕೊಡೋದು ಎಷ್ಟು ಮುಖ್ಯ, ನಂಬಿಕೆ ಅಷ್ಟೇ ಮುಖ್ಯ. ಈ ಮತ್ತೆ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ಇನ್ನು ಏನು ಏನೋ ಕೇಳಿದ್ರೆ ಮಂತ್ರಾಕ್ಷತೆ ಕೊಟ್ಟು ಬಿಸಾಕ್ಬಿಟ್ರೆ ಕತೆ ಮುಗಿದು ಹೋಗ್ತಿತ್ತು. ಶ್ರದ್ಧೆಯಿಂದ ತೊಗೊಂಡು ಹೋಗ್ತಾರೆ, ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ಹೋಗಿ ಏನೋ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆ ಶತ್ರುಸೇನೆ ಏನು ಮಾಡಿತ್ತು ಗೊತ್ತಾ, ಇವ್ರು ಹಡ್ಸ್ಕೊಂಡು ಬರ್ತಾ ಇತ್ತು, ಹಿಡ್ಕೊಂಡು ಹೋಗ್ಬೇಕು ಅಂತ. ಇವ್ರು ಸಿಕ್ಬಿಟ್ರೆ ಕತೆ ಮುಗಿದು ಹೋಗುತ್ತೆ ಅಂತ ಹಡ್ಸ್ಕೊಂಡು ಬರ್ತಾ ಇತ್ತು, ವಾಪಸ್ ಎದುರಿ ಬರ್ತಾ ಇದ್ದಾರೆ. ಏನಾಯ್ತು ಗೊತ್ತೇನಾಗ, ಇವ್ರು ಒಬ್ಬನೇ ಕಾಣ್ತಾ ಇಲ್ಲ ಅವರಿಗೆ, ಇವರಿಂದ ದೊಡ್ಡ ಸೈನ್ಯ ಕಂಡ ಕಾಣ್ತಾ ಇತ್ತು, ಎಲ್ಲ ಅಶ್ವಯೋಧರ ಕಂಡ ಕಾಣಿಸ್ತಾ ಇದ್ದ, ಲಕ್ಷಾಂತರ ಜನಗಳು. ಅವ್ರು ಎದೆ ಹೊಡೆದವ್ರು ಎಲ್ಲ ಓಡಕ್ಕೆ ವಾಪಸ್, ಈಗಿಂದ ಡೈರೆಕ್ಟ್ ಚೇಂಜ್ ಮಾಡೋಕೆ ಶುರು, ಓಡೋದು ಬಿಡಲಿಲ್ಲ, ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅಷ್ಟೇ, ವಾಪಸ್ ಓಡಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಆಶ್ಚರ್ಯ ಆಗೋಯ್ತು, ಒಳ್ಳೆ ಮಂತ್ರ ಅಂತ ಗೊತ್ತು. ಮುಂದೆ ಅವ್ರು ಕಾಣ್ತಾರೆ ಒಬ್ಬರೇ, ಯಾರೂ ಇಲ್ಲ, ಒಬ್ಬರೇನೆ, ಅವ್ರಿಗೆ ಮಾತ್ರ ಹಾಗೆ ಕಾಣ್ತಾ ಇದ್ದಾರೆ. ವಿಜೇಂದ್ರ ಸಾಂಪ್ರದಾಯ ಇದಂದೇ ಬರುತ್ತೆ, ಮೂರು ಜನ ಅಂಥ ಕಾಲಕ್ಕಿಂತ ಮಹಾನುಭಾವರುಗಳು ಇದ ಓಡ್ತಾ ಓಡ್ತಾ ಇಲ್ಲಿ ಬರ್ತಾರೆ, ಅಲ್ಲಿಗೂ ಬರ್ತಾನೆ ರಾಜ. ಗಾಬರಿ ಆಗಿಬಿಟ್ಟು ಸೋದೆ ಖಾಲಿ ಮಾಡಿ ಮತ್ತೆ ವಾಪಸ್ ಓಡೋಗ್ಬಿಡ್ತಾರೆ. ರಾಜ್ಯ ಉಳಿತು, ಹೆಂಡತಿ ಮಕ್ಕಳು ಉಳಿದ್ರು, ಪ್ರಾಣ ಉಳಿತು, ಎಲ್ಲ ಉಳಿತು, ಭಾರಿ ಖುಷಿಯಾಯಿತು. ಕಷ್ಟ ಅವ್ರ ಹತ್ರ ಬಂದ, ಸ್ವಾಮಿ ಇನ್ನು ನೀವೇ ನನ್ನ ಗುರುಗಳು, ಇದಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ವಾದಿರಾಸ ಅವತ್ತಿನಿಂದ ಅಲ್ಲಿ ವಾಸ ಮಾಡ್ತಾರೆ. ಇದು ಕಥೆಯಲ್ಲ, ಅವ್ರ ಮೂಲ ಒಂದಾವನಾಗಿದ್ದು ಅಲ್ಲೇನೆ ಸೋದೆಯೊಳಗೆ. ಶಾಸನ ಸಿಗುತ್ತೆ ಅದ್ರ ಬಗ್ಗೆ ಗೊತ್ತು, ಅನೇಕ ಶಾಸನಗಳಲ್ಲಿ ಎಷ್ಟು ಮಟ್ಟಿಗೆ ಗೊತ್ತಾ, ಪೂರ್ತಿ ಅವನು ಕನ್ವರ್ಟ್ ಆಗಿಬಿಡ್ತಾನೆ. ಅವ್ನ ಮಕ್ಕಳ ಹೆಸರು ರಾಮಚಂದ್ರ ನಾಯಕ, ಎಲ್ಲ ದೇವ್ರ ಹೆಸರಿಡ್ತಾನೆ, ಆಮೇಲೆ ಶೈವ ಆತ, ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಪೂರ್ತಿಯಾಗಿ. ಪೂರ್ತಿ ರಾಜಗುರುಗಳಾಗಿ ವಾದಿರಾಜ ಸ್ವಾಮಿ ಉದ್ಧಾರವನ್ನು ಮಾಡ್ತಾರೆ. ಆತನನ್ನ ಉದ್ಧಾರ ಮಾಡಿದ ಬರೀ ಮಂತ್ರಾಕ್ಷತೆಯ ಪ್ರಭಾವ ತೋರಿಸಿಕೊಟ್ಟಂತ ಗುರುಗಳು ಶ್ರೀ ವಾದಿರಾಜ ಸ್ವಾಮಿಗಳು. ಅವರ ಸ್ಮರಣೆ ಭಾರಿ ದೊಡ್ಡದು. ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾಕಲೋ ವಾದಿರಾಜ ಶ್ರೀಪಾದ ಅಭೀಷ್ಟದ ಸತಾಂ. ಅವ್ರ ಮೇಲೆ ಇರತಕ್ಕಂಥ ಒಳ್ಳೆ ಸ್ತೋತ್ರ. ಇವತ್ತು ಕಾಮಧೇನು ಹೇಗೋ ವಾದಿರಾಜ ಸ್ವಾಮಿಗಳು ಹಾಗೆ. ಅದು ನಮ್ಮ ದೃಷ್ಟಾಂತ ಅಷ್ಟೇ. ಅದಕ್ಕಿಂತ ಮೇಲೆ ಜ್ಞಾನಿಗಳೆಲ್ಲ ಕೂಡ ಕಾಮಧೇನುವಿಗೆ ಜ್ಞಾನ ಏನ ಕೊಡೋದಿಲ್ಲ, ಅದು ಕೇಳಿದ ಪದಾರ್ಥ ಕೊಡುತ್ತಷ್ಟೇನೆ. ಆದರೆ ಇವ್ರಿಗೆ ಜ್ಞಾನ ಕೊಡ್ತಕ್ಕಂಥ ಕಾಮಧೇನು ಅಂದರೆ ವಾದಿರಾಜರು ರಾಯರಂಥವರೆಲ್ಲ ಅಂಥ ಮಹಾನುಭಾವ. ಅಷ್ಟು ಮಾಡಿ ಅರಸಪ್ಪನಾಗಿ ಆರಾಧಿತರಾಗ್ತಾರೆ. ಮುಂದೆ ಒಂದು ಕಾಲ ಬರುತ್ತೆ, ಪ್ರಾರ್ಥನೆ ಮಾಡ್ತೇನೆ, ರಾಜಸ್ವಾಮಿ ನಾನು ಪೂರ್ತಿ ವೈಷ್ಣವನಾಗಿದ್ದೇನೆ, ಅದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆ ಆಗಬೇಕು, ಇಲ್ಲಿ ಒಂದು ವಿಷ್ಣು ದೇವಾಲಯ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ಹೊತ್ತಿಗೆ ಒಂದು ಪ್ರಸಂಗ ನಡೆದಿತ್ತು. ಇವರಾಗಲೇ ಮೂರು ಪರ್ಯಾಯ ಮುಗಿಸಿಬಿಟ್ಟಿದ್ರು, ಮೂರು ಪರ್ಯಾಯ ಮುಗಿಸಿ ನಾಲ್ಕೇ ಪರ್ಯಾಯಕ್ಕೆ ಹೋಗ್ತಾ ಇದ್ರು. ಒಬ್ಬರಿಗೆ ಆಶ್ರಮ ಕೊಟ್ಟಿದ್ದಾಗಲೇ ವೇದವೇದ್ಯ ತೀರ್ಥರು ಅಂತ ಅವ್ರ ಹೆಸರು. ಅವ್ರ ವಯಸ್ಸು ಆಗಲೇ ಜಾಸ್ತಿ ಆಗ್ತಾ ಬಂದಿತ್ತು. ಮರೆತಾಗ ಅನ್ಕೊಂಡ್ರಂತೆ, ನಮ್ಮ ಗುರುಗಳು ನೋಡಿ ಒಳ್ಳೆ ಗಟ್ಟಿಬಿಟ್ಟಾಗಿದ್ದಾರೆ, ನನಗೆ ಚಾನ್ಸ್ ಪರ್ಯಾಯ ಮಾಡೋ ಚಾನ್ಸೇ ಸಿಗ್ಲಿಕ್ಕಿಲ್ಲ ಅನ್ಕೊಂಡ್ಬಿಟ್ರಂತೆ. ಪಾಪ, ಪರ್ಯಾಯ ಚಾನ್ಸೇ ಸಿಗ್ಲಿಕ್ಕಿಲ್ಲ, ಗುರುಗಳು ಇನ್ನು ಗುಂಡಕಲ್ಲಿದ್ದ ಹಾಗೆ ಇದ್ದಾರೆ ಅಂತ ಯೋಚನೆ ಮಾಡಿಬಿಟ್ಟು ಮನಸ್ಸಲ್ಲಿ ಅನ್ಕೊಂಡ್ರಷ್ಟೇ ಗಟ್ಟಿಯಾಗಿ ಹೇಳಿಲ್ಲ. ಒಳ್ಳೆ ಜ್ಞಾನಿಗಳು ವಾದಿರಾಜ ಸ್ವಾಮಿಗಳು ತಕ್ಷಣ ಅಂದ್ರಂತೆ, ಯೋಚನೆ ಮಾಡಬೇಡಿ, ಈ ಸತ್ ಪರ್ಯಾಯ ನೀವೇ ಮಾಡಿ ಅಂತ ಹೇಳಿದ್ರು. ಎಂಥ ತ್ಯಾಗ ಇದು ಅಂತ. ಪರ್ಯಾಯದ ಹಾಗೆ ಬಿಟ್ಕೊಳ್ಳೋದು, ಕೃಷ್ಣನ ಪೂಜೆ ಬಿಟ್ಕೊಳ್ಳೋದು ಸಾಮಾನ್ಯವಾದ ತ್ಯಾಗ ಅಲ್ಲ, ಭಾರಿ ದೊಡ್ಡ ತ್ಯಾಗ. ನೀವೇ ಪೂಜೆ ಮಾಡಿ ಪರ್ಯಾಯ ಪೂಜೆನ, ಸ್ವಾಮಿ ತಾವು ಅಂದ್ರೆ ಬೇರೆ ಕಡೆ ಇರ್ತೇನೆ ಅಂತ ಹೇಳ್ತಾರೆ. ಇಡೀ ಉಡುಪಿ ಇತಿಹಾಸದೊಳಗೆ ಫಸ್ಟ್ ಟೈಮ್ ಪರ್ಯಾಯ ಬೇರೆ ಕಡೆ ಇರ್ತದೆ ವಾದಿರಾಜ ಸ್ವಾಮಿಗಳ ಕಾಲಕ್ಕೆ. ಫಸ್ಟ್ ಟೈಮ್ ಪರ್ಯಾಯ, ಅಲ್ಲಿ ಪರ್ಯಾಯ ಇಲ್ಲಿ ಪರ್ಯಾಯ, ಸೋದೆಯಲ್ಲಿ ಪರ್ಯಾಯ, ಇಲ್ಲಿ ಕೃಷ್ಣ ಇದ್ದಾನೆ, ತ್ರಿವಿಕ್ರಮ ಪ್ರತಿಷ್ಠಾಪನೆ ಆಯಿತು. ಅದೇ ರೀತಿಯಲ್ಲಿ ಚಂದ್ರಮೌಳೇಶ್ವರ ಇದ್ದಾನೆ, ಈಶ್ವರ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಮಧ್ವ ಸರೋವರ, ಅಲ್ಲಿ ಧವರಗಂಗಾ, ಪೂರ್ತಿಯಾಗಿ ಉಡುಪಿ ಪ್ರತಿ ಉಡುಪಿ ಸೃಷ್ಟಿ ಮಾಡಿದವರು ವಿಶ್ವಾಮಿತ್ರ ಸೃಷ್ಟಿ ಅಂತೇವಲ್ಲ, ಡೂಪ್ಲಿಕೇಟ್ ಸ್ವರ್ಗ ಮಾಡಿದಾಗ ಇನ್ನೊಂದು ಉಡುಪಿನೇ ಮಾಡಿದ ಹಿರಿಮೆ. ನಮ್ಮ ಕಟ್ಟದ ಮೇಲೆ ಉಡುಪಿ ಅಂದರೆ ಸೋದೇನೆ, ಅದನ್ನು ಮಾಡಿದ ಕೀರ್ತಿ ವಾದಿರಾಜ ಸ್ವಾಮಿಗಳದು. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ತಿರುಗ್ತೇವರ ಗುಡಿ ಎಲ್ಲ ಕಟ್ಟುತ್ತಾ ಇದ್ದಾರೆ. ಪ್ರತಿಷ್ಠಾಪನ ದಿವಸ ಫಿಕ್ಸ್ ಆಗಿಬಿಟ್ಟಿದೆ, ದೇವರೇ ಇಲ್ಲ, ವಿಗ್ರಹವೇ ಮಾಡಿಸಿಲ್ಲ. ರಾಜ ಸ್ವಾಮಿ ವಿಗ್ರಹದ ಸುಮ್ಮನೆ ಇರು ಅಂತ ಹೇಳ್ತಾರೆ. ಅವ್ರು ಕೇಳಿದಾಗೆಲ್ಲ ಸುಮ್ಮನೆ ಇರು ಅಷ್ಟೇ, ನನಗೆ ಗೊತ್ತು. ಜ್ಞಾನಿಗಳು ಗಟ್ಟಿಬಿಡಬಾರ್ದು, ಅವ್ರಿಗೆ ಅರ್ಥ ಆಗಿರ್ತದೆ, ಮತ್ತೆ ಮತ್ತೆ ನನ್ನ ಪಣಿ ಸಿಟ್ಟು ಬರ್ತದೆ ಅಷ್ಟೇ. ಆತ ನೀವು ಸುಮ್ಮನೆ ಇರು ಅಂತ ಬರುತ್ತೆ ಅಂತ ಹೇಳಿಬಿಟ್ರು ಅಷ್ಟೇ. ಪ್ರತಿಷ್ಠಾ ದಿವಸ ಬಂತು, ಮಧ್ಯಾಹ್ನ ಪ್ರತಿಷ್ಠಾಪನೆ, ಇನ್ನೂ ವಿಗ್ರಹ ಇಲ್ಲ, ಬೆಳಗ್ಗೆ ನಾಪತ್ತೆ ವಿಗ್ರಹ. ಆಗ ನೋಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಭೂತರಾಜನ ಕರೆದುಬಿಟ್ಟು ಹೋಗು, ಕಾಶಿಯಲ್ಲಿ ಒಂದು ವಿಗ್ರಹ ಇದೆ, ಅದನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ತ್ರಿವಿಕ್ರಮಿಯವ್ರ ವಿಗ್ರಹ ಇದೆ, ತಗೊಂಡು ಬಾ ಅಂತ ಅಷ್ಟು ಅವ್ರು ಹೋಗ್ತಾರೆ. ಅವ್ರು ಗೊತ್ತಲ್ಲ, ಫ್ಲೈಟಲ್ಲಿ ಹೋದವರು, ಅವರು ಭೂತರ ಹಾರ್ತಾರೆ ಮೇಲಕ್ಕೆ. ಹೋಗಿಬಿಟ್ಟು ಸೀತಾ ಅಲ್ಲಿಂದ ರಥಸಮೇತವಾದ ವಿಗ್ರಹ, ಅದು ರಥಸಮೇತ ನೆನಪಿಟ್ಕೊಂಡು, ಬರೀ ವಿಗ್ರಹ ಅಲ್ಲ, ರಥದಲ್ಲೇ ವಿಗ್ರಹ. ವಿಗ್ರಹ ತಗೊಂಡು ಬರ್ತಾರೆ, ನಾಲ್ಕು ಗಾಲಿ ರಥ ಎತ್ಕೊಂಡು ಬರ್ತಾ ಇದ್ರಂತೆ. ಅವ ರಾಕ್ಷಸ ಯುದ್ಧಕ್ಕೆ ಬಂದಂತ ಅಡ್ಡ, ತಕ್ಷಣ ಒಂದು ಗಾಲಿ ಕಿತ್ತು ಒಗದ್ರಂತೆ ಅವ್ರು ಸತ್ತು ಹೋಗ್ಬಿಡ್ತಾರೆ. ಆ ಮೂರು ಗಾಲಿ ರಥ ಅದು, ಮೂರು ರಥ ತಂದು ಸೋದೆ ಪ್ರತಿಷ್ಠಾಪನೆ ಮಾಡಿ. ಇವತ್ತು ನೋಡಿ ಮೂರು ಗಾಲಿ ರಥ ಅದು, ಒಂದು ಕಲ್ಲಿನ ರಥ ಇರೋದು ಎರಡೇ ಕಡೆಗೆ, ಒಂದು ಹಂಪೆ ಒಂದು ಇದು. ಹಂಪೆ ತುಂಬ ಜನಕ್ಕೆ ಹಂಪೆಯ ಕಲ್ಲಿನ ರಥ ಗೊತ್ತು, ಸೋದೆಯ ಕಲ್ಲಿನ ರಥ ಗೊತ್ತಿಲ್ಲ ಜನಗಳಿಗೆ. ತಿರುಕದೇವರ ಗುಡಿ ಅಂದರೆ ಬೇರೆ ಅಲ್ಲ, ರಥನೇ ಗರ್ಭಗುಡಿ, ಅದರೊಳಗೆ ದೇವರಿದ್ದಾರೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ವಾದಿರಾಜ ಸ್ವಾಮಿಗಳ ಹಿರಿಮೆ, ಎಂಥ ಜ್ಞಾನಿಗಳು, ಹೇಗೆ ತರಿಸಿದರು, ಹೇಗೆ ಪ್ರತಿಷ್ಠಾಪನೆ ಮಾಡಿಸಿದರು, ಒಂದಕ್ಕಿಂತ ಒಂದು ಆಶ್ಚರ್ಯ. ಇವೆಲ್ಲ ಸಾಮಾನ್ಯರಿಗೆ ಅಸಾಧ್ಯವಾದ ಹಿರಿಮೆಗಳು. ಆದ್ದರಿಂದಲೇ ಅವರನ್ನು ಕೆಲವು ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ, ರಾಜನಿಗೆ ಪರಮಾಶ್ಚರ್ಯ ಆಯಿತು. ಇದಕ್ಕೆಲ್ಲ ಶಾಸ್ತ್ರಗಳು ಸಿಗುತ್ತೆ, ನೆನಪಿರಲಿ, ಬರೀ ಕಥೆಗಳಲ್ಲ ಇವೆಲ್ಲ, ಎಲ್ಲ ಶಾಸ್ತ್ರ ಇರತಕ್ಕಂಥ ಕಥೆಗಳು. ಅದನ್ನೆಲ್ಲ ವಾದಿರಾಜ ಸ್ವಾಮಿಗಳು ಮಾಡಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲೇ ಪರ್ಯಾಯವನ್ನು ಎರಡು ವರ್ಷಗಳಿಗೆ ಅಲ್ಲೇ ಇರ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಪರ್ಯಾಯ ಉಡುಪಿಯಲ್ಲಿ ಮಾಡ್ತಾರೆ. ಮತ್ತೆ ಒಟ್ಟು ನಾಲ್ಕು ಪರ್ಯಾಯ, ಐದನೇ ಪರ್ಯಾಯ ಮಾಡಿದ ಹಿರಿಮೆ ವಾದಿರಾಜ ಸ್ವಾಮಿಗಳು. ಇವತ್ತಿಗೂ ದಾಖಲೆ ಮತ್ತೆ ಬದಲಾಗಿಲ್ಲ. ಐದು ಮೊದಲು ಐದು ಪರ್ಯಾಯ ಆಗ್ತಿತ್ತು, ಎರಡು ತಿಂಗಳು ಪರ್ಯಾಯ ಇದ್ವಲ್ಲ, ಎರಡು ತಿಂಗಳು ಐದು ಪರ್ಯಾಯ ಆಗ್ತಿತ್ತು, ಎರಡು ವರ್ಷಕ್ಕೆ ಬಂದಮೇಲೆ ಆಗ್ತಿರಲಿಲ್ಲ. 16 ವರ್ಷಕ್ಕೊಂಬರೋದು ಇಲ್ಲಿ ಎಷ್ಟೇ ಆಗಬೇಕು, ಐದು ಮಾಡಿದ ಕೀರ್ತಿ ಇವತ್ತಿಗೂ ಅವ್ರದ್ದು ಮಾತ್ರ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ದೀರ್ಘಾಯುಷಗಳು. 112 ವರ್ಷದ ಸನ್ಯಾಸ ಜೀವನ, ವಿಶೇಷವಾದ 1532 ಫಸ್ಟ್ ಪರ್ಯಾಯ ಅವರು. ಮೊದಲು 2 ತಿಂಗಳು ಪರ್ಯಾಯ ಮಾಡ್ತಿದ್ರು, ದೊಡ್ಡ ಪರ್ಯಾಯ ಶುರು 1532 ಶುರುವಾಯಿತು, 16 ವರೆಗೂ ನಡೀತು. ಎಷ್ಟು ದೊಡ್ಡ ವಾದಿರಾಜ ಸ್ವಾಮಿಗಳು ಜ್ಞಾನಿಗಳು ಅಂದರೆ, ಪರ್ಯಾಯ ದಿವಸ 2 ವರ್ಷಕ್ಕೆ ಬದಲಾಯಿಸಿದಾಗ ತಮ್ಮ ಪರ್ಯಾಯ ಇದ್ದಾಗ ಮಾಡಲಿಲ್ಲ, ಗೌರ್ಮೆಂಟ್ ತಮ್ಮ ಕಾಲಕ್ಕೆ 6 ವರ್ಷಕ್ಕೆ ಮಾಡ್ಕೊಂಡ್ಬಿಡ್ತಲ್ಲ, ಆ ಥರ ಮಾಡಲಿಲ್ಲ. ತಮ್ಮ ಕಾಲ ಆಮೇಲೆ ತೆಗೆದಾಕ್ಬಿಡೋದು, ತಮ್ಗೆ ಅಡ್ವಾಂಟೇಜ್ ತಗೊಳ್ಳೋದು, ಆ ರೀತಿ ಮಾಡಿ ಇನ್ನೊಬ್ಬರು ಪರ್ಯಾಯ ಇದ್ದೇ ಮಾಡ್ತಾರೆ. ತ್ಯಾಗದ ಅನೇಕ ಮುಖಗಳಿವೆ, ಸೆಲ್ಫಿಶ್, ಎಲ್ಲೂ ಕೂಡ ಸೆಲ್ಫಿಶ್ನೆಸ್ ಕಾಣೋದಿಲ್ಲ. ಇನ್ನೊಬ್ಬರು ಪರ್ಯಾಯ ಇದ್ದಾಗ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸಿ ತಮ್ಮ ಸರ್ದೆ ಬಂದ 2 ವರ್ಷ ಪರ್ಯಾಯ ಮಾಡ್ತಾರೆ. ಆಗ ವ್ಯಾಸರಾಜರು ಕಲಿಸಿದಿರುತ್ತೆ ಮೊದಲನೇ ಪರ್ಯಾಯಕ್ಕೆ, ಅದ್ರ ಗುರುತು ನಮಗೆ ಬೇಕಾದಷ್ಟು ಜಾಗ ಲಾಖರ್ಗಳು ಸಿಗುತ್ತೆ. ವ್ಯಾಸರಾಜರಿಗೆ ಕೃತಜ್ಞತೆಯಿಂದ ಹಾಗೆ ಮಾಡಿ. ಇದೇ ರೀತಿ ಇದ್ದಾಗ ವಿಜಯನಗರಕ್ಕೆ ಮತ್ತೊಮ್ಮೆ ಹೋಗಿದ್ದಾಗ ಅಲ್ಲಿ ರಾಜನಿಗೆ ಯಾವುದೋ ಕೃಷ್ಣದೇವರಾಜ ಹೋಗಿದ್ದೆ ಅಷ್ಟೊತ್ತಿಗೆ, ವ್ಯಾಸರಾಜ ವೃಂದಾವನಸ್ಥರಾಗಿದ್ದರು. ವಿಜಯನಗರಕ್ಕೆ ಅಳಿಯ ರಾಮರಾಯನ ಕಾಲಕ್ಕೆ ಬಹಳ ಕೆಟ್ಟೋಯ್ತು ಆಡಳಿತ, ಮುಚ್ಚಾಬಟ್ಟಿ ಕೆಟ್ಟೋಯ್ತು. ಅಚ್ಯುತ ದೇವರಾಯ, ರಾಮರಾಯ ಇಬ್ಬರ ಕಾಲನೂ ಕೂಡ ಅಷ್ಟು ಒಳ್ಳೆ ಕಾಲ ಅಲ್ಲ. ರಾಮರಾಯನ ಕಾಲ ಪೂರ್ತಿ ವರಷ್ಟು, ಅಚ್ಯುತ ತಮ್ಮ, ಆತನ ಕಾಲದಲ್ಲಿ ಡೌನ್ಫಾಲ್ ಶುರುವಾಗಿತ್ತಾಗಲೇ. ಸಂಪತ್ತೆಲ್ಲ ಖಾಲಿಯಾಗಿ ಹೋಗಿತ್ತು. ಹಾಗೂ ಅದರ ಅಲ್ಲಿ ಹೋಗ್ತಾರೆ, ಬೇಡ್ಕೋತಾರೆ ಅಂತ, ಸ್ವಾಮಿ ನಮಗೆ ಸಂಪತ್ತಿಲ್ಲ, ಕರುಣಿಸಬೇಕು ಅಂತ. ಇವತ್ತು ನಾವು ಸಂಪತ್ತನ್ನು ಸರ್ಕಾರ ನಾವು ಕೇಳ್ತೇವೆ ಅಂತ ಕಾಲ ಇದು. ಇವ್ರನ್ನ ಸಂಪತ್ತು ಕೇಳಿದ್ದು ತಕ್ಷಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೊಡ್ಡ ವಿಚಿತ್ರವಾದ ಬೆಟ್ಟ, ಅಲ್ಲಿ ಗುಹೆಗಳು, ಎರಡು ದೊಡ್ಡ ಗುಹೆಗಳು, ಒಂದು ವಾಲಿ ಭಂಡಾರ, ಸುಗ್ರೀವ ಭಂಡಾರ ಅಂತ ಗುಹೆಗಳು. ಆ ಗುಹೆಗಳಿಗೆ ಕರ್ಕೊಂಡು ಹೋಗಿ ದಾಖಲು ತೆಗೆಸಿದ್ರಂತೆ, ಅಪಾರವಾದ ನಿಧಿ, ಮಾಣಿಕ್ಯಗಳು, ರತ್ನ, ಬಂಗಾರ ರಾಶಿ ರಾಶಿ ಸಿಗುತ್ತಂತೆ, ಎಲ್ಲ ತಗೋ ಅಂತ ಹೇಳಿದ್ದಾರೆ. ನಮಗೆ ಇವತ್ತು ನಂಬೋದು ಸುಲಭ, ಅನಂತ ಪದ್ಮನಾಭದೇವರ ಕಥೆ ಕೇಳಿದ ಮೇಲೆ ಎಷ್ಟು ನಿಧಿ ಇರುತ್ತೆ ಅಂತ ತಕ್ಷಣ ಅರ್ಥ ಆಗಿಬಿಡುತ್ತದೆ. ಏನು ನಿಧಿ ಆಗಲ್ಲ, ಇಟ್ಟಿರ್ತಾರೆ ಅಂತ ಕೇಳಿದ್ದೆ, ನಿಮ್ಮನೆ ನಿಧಿಯೇ ಕಾಡ್ತಾ ಇದೆಯಲ್ಲ ಈಗ ಅಂತ. ನಿಧಿ ಇದ್ದಿದ್ದನ್ನ ವಾಲಿಯ ಕಾಲ, ಸುಗ್ರೀವರ ಕಾಲ, ರಾಮಾಯಣ ಕಾಲದ ನಿಧಿಯನ್ನು ತೆಗೆಸಿಕೊಡ್ತಾರೆ. ಸ್ವಾಮಿ ನಿಮ್ಮದು ಕಾಣಿಕೆ ಕೊಡ್ತೀವಿ, ಶೇರ್ ಇದ್ದಾಗ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ನೀವು ಬಿಸಿನೆಸ್ ಮಾಡೋಕ್ಕೆ ಬಂದಿದ್ದಾರೆ ಬುದ್ದಡ್ಡ, ಅದೆಲ್ಲ ನನಗೆ ಬೇಕಾಗಿಲ್ಲ, ಎರಡು ದೇವರಿದ್ದಾರೆ ಕೊಡು ಅಂತ ಕೇಳ್ತಾರೆ. ಇವತ್ತು ದೇವರಿದ್ದಾರೆ, ಅದರ ವಾಲಿಕರಾರ್ಚಿತವಾದ ರಾಮದೇವರನ್ನ ಇಸ್ಕೊಂಡು, ಸುಗ್ರೀವಕರಾರ್ಚಿತವಾದ ರಾಮದೇವರು ಇಸ್ಕೊಂಡಿದ್ದಾರೆ. ಇವತ್ತು ಸೂರ್ಯ ಸಂಸ್ಥಾನ ತುಂಬ ದೇವರುಗಳಿದ್ದಾರೆ, ಹೆಚ್ಚು ದೇವರು ವಜ್ರಾಜ ಸ್ವಾಮಿಗಳು ಬಂದ ದೇವರುಗಳೇ, ಅಲ್ಲಿ ತಂದು ಅರ್ಪಿಸ್ತಾರೆ. ಹೀಗೆ ವಜ್ರಾಜ ಸ್ವಾಮಿಗಳ ಹಿರಿವೆ ರಾಜ್ಯ ರಾಜ್ಯವನ್ನೇ ಉದ್ಧಾರ ಮಾಡಿ. ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಬರಗಾಲ ಬಂದಿದ್ದಾಗ ತಂಜಾವೂರಿನಲ್ಲಿ ಇಡೀ ಊರಿಗೆ ಅನ್ನ ಹಾಕಿಸಿದವರು ರಾಘವೇಂದ್ರ ಸ್ವಾಮಿಗಳು. 12 ವರ್ಷ ಅನ್ನೋದಕ ಸಲ್ಲಿಸಿದ ರೂಪತಿಗೆ ರಾಘವೇಂದ್ರ ಅಂತ ಜಗನ್ನಾಥದಾಸರು ಕೊಂಡಾಡ್ತಾರೆ. ಇವತ್ತು ರಾಜ್ಯಕ್ಕೆ ಸಂಪತ್ತು ಕೊಟ್ಟ ಹಿರಿಮೆ ಇವತ್ತು ವಜರಾಜ ಸ್ವಾಮಿಗಳು ಅಂತ ಮಹಾನುಭಾವರು. ಅಲ್ಲಿಂದ ಅವರಿಗೆ ರಾಜ್ಯ ತುಂಬ ಗೌರವ ಮಾಡ್ತಾರೆ, ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ, ಅವರು ಅನುಗ್ರಹ ಪಡೀತಾನೆ. ಆಮೇಲೆ ಉಡುಪಿಗೆ ಹೋಗ್ತಾರೆ ರಾಜ, ಅಲ್ಲಿ ಮಧ್ವ ಸರೋವರಕ್ಕೆ ಎಲ್ಲ ಮೆಟ್ಲು ಹಾಕಿಸ್ತಾರೆ ಸುತ್ತ ಕೂಡ. ಆ ಸಮಯದಲ್ಲಿ ಇವತ್ತಿಗೂ ಹೆಸರಿದೆ, ಅಚ್ಯುತೇವರಾಯನ ಕಾಲಕ್ಕಾಗಿದ್ದ ಮೆಟ್ಲುಗಳವೆಲ್ಲ ಕೂಡ ಅನೇಕ ಮೆಟ್ಲುಗಳನ್ನು ಮಾಡಿಸಿಬಿಟ್ಟು ಅದು ವಿಶೇಷವಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾನೆ. ಅವರೇ ಅದನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ದೊಡ್ಡದಲ್ಲ, ಅವರಿಗೆ ಯಾವುದೇ ಲೆಕ್ಕ ಇಲ್ಲ, ಅವ್ರ ಸೇವಾ ಅವಕಾಶ ಕೊಟ್ಟರು ಅಷ್ಟೇ. ಸಂಚಾರ ಮಾಡ್ತಾ ಮಾಡ್ತಾ ಡೆಲ್ಲಿ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಒಂದು ಭಿಕ್ಷೆ ಮಧ್ಯೆ ಒಂದು ಕಡೆ ಪೂಜೆ ಮಾಡೋ ಪ್ರಸಂಗ ಬಂತು. ಸ್ನಾನಕ್ಕೆ ಕೊಟ್ಟರು, ಶಿಷ್ಯರು ಪೂಜೆ ತಯಾರು ಮಾಡಿದರು. ಮಠದ ಶಿಷ್ಯರು ಗೊತ್ತಲ್ಲ, ಅವರದೇ ಸ್ಪೆಷಲ್ ಸ್ಟೈಲ್ ಇರ್ತದೆ, ಎಲ್ಲ ಅನುಕೂಲ ಅಲ್ಲಿ ಮಾಡಿ ಹಾಕ್ಬಿಡ್ತಾರೆ. ಎತ್ತರ ಜಾಗ ಕಾಣಿಸ್ತು, ಒಳ್ಳೆ ಫ್ರೆಶ್ ಆಗಿ ಕಾಣಿಸ್ತು, ಮಂಟಪ ಹಾಕಿಬಿಟ್ರು ಹೋಗ್ಬಿಟ್ರೆ. ಮಂಟಪ ಹಾಕಿದ್ರು, ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಪೂಜೆ ಕೂತ್ಬಿಟ್ರು. ಅಲ್ಲಿ ಓಡ್ ಬರ್ತಾ ಬಂದು ಹೇಳ್ತಾರೆ, ಸ್ವಾಮಿ ಅದು ಗೋರಿ, ಅದು ಮಠ ಶಿಷ್ಯರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು ಅದಕ್ಕೆ. ಅಲ್ಲಿ ಜಾಗ ಪ್ರಶಸ್ತ ಕಂಡ್ರೆ ಸಾಕು ಹಾಕಿಬಿಡ್ತಾರೆ ಅಡಿ ಅಂತೇಳಿ. ಅದಕ್ಕೆ ಅವ್ರ ಪುಣ್ಯ ಇತ್ತು ಆಯ್ತು ಅಷ್ಟೇ, ಅವ್ರಿಗೆ ಕೆರೆ ಮಾಡಿದ್ದಿಲ್ಲ. ಸ್ವಾಮಿ ಅದು ಗೋರಿ, ಅದು ಗೋರಿ ಅದು ಹೇಗೆ ಅಂತ ಕೇಳಿದರೆ, ಇವತ್ತೇ ಹಾವು ಕಡ್ದು ರಾಜನ ಮಗ ಸತ್ತೋದ, ಸುಲ್ತಾನ್ ಮಗ ಸತ್ತೋಗಿದ್ದಾರೆ, ನಮ್ಮ ಕಣ್ಣಾರೆ ನೋಡಿದ್ದೇವೆ, ಅವ್ರು ಸಮಾಧಿ ಮಾಡಿ ಹೋಗಿದ್ದಾರಲ್ಲಿ, ಇದು ಗೋರಿ, ಇದು ಒಳ್ಳೆ ಪೀಠ ಅಂತ ತಿಳ್ಕೊಂಡು ಮಾಡಿಬಿಟ್ಟಿದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಿಷ್ಯರು ಬಯೋದು ವಿಚಾರ ಬೇರೆ, ಸಾಧ್ಯ ಇಲ್ಲ. ಯಾಕೆ, ನಮ್ಮ ಭೂವರಹದೇವರು ಪೂಜೆ ಆಗಿದೆ, ಆಚಾರ ಅಮೃತ ವಾಯುರಲ್ಲೇ ಅಮೃತ ಆಚಾರ್ಯರು, ಅವರು ಹುಟ್ಟಿದ ಪೂಜೆ ಮಾಡಿದ ದೇವರ ವರಹದೇವರು, ಅಲ್ಲಿ ಮೃತ ಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೈಗ್ರೀವ ದೇವರಿದ್ದಾರೆ, ಅದು ಸಾಧ್ಯ ಇಲ್ಲ. ಅವ್ರು ಸತ್ತಿಲ್ಲ ಅಂತ ಹೇಳಿದ್ರಂತೆ, ಎಂಥ ಮ್ಯಾಜಿಕ್ ಇಲ್ಲ, ಅವ್ರು ಸತ್ತಿಲ್ಲ. ಎದುರಿಗಿದ್ದವರೇ ದಾರಿ ಸುಳ್ಳು ಸತ್ತವರು ಅಂತ ಹೇಳ್ತಾರೆ, ಅಥವಾ ಬದುಕಿದ್ರೆ ಸಾಯಿಸ್ತಿರ್ತಾರೆ, ಸಾಯಿ ಬದುಕಿರ್ತಾರೆ, ಪಾಪ ಸಮಾಧಿ ಮಾಡಿ ಆಗಿಬಿಟ್ಟಿದ ತಮಾಷೆ ಗೊತ್ತೇನು. ಅವ್ರು ಬದುಕಿದ್ರು ಸತ್ತೋಗಿರ್ಬೇಕು ಅಷ್ಟೊತ್ತಿಗೆ, ಅಷ್ಟು ಸಮಾಧಿ ಮಾಡಿದ ಮೇಲೆ ಬದುಕಿದ್ರು ಸತ್ತೋಗಿರ್ತಾರೆ, ಇಲ್ಲ ಸತ್ತಿಲ್ಲ ಅಂತ ಹೇಳಿದರು. ಅವ್ರಿಗೆ ಆಶ್ಚರ್ಯ ಆಗೋದು, ಒಳ್ಳೆ ಹ್ಯಾಪಿ ನ್ಯೂಸ್ ತಾನೇ ಇದು. ಒಂದು ಸೀತಾರಾಜನ ಹೇಳ್ತಾರೆ, ಸುಲ್ತಾನ ಓಡಿ ಬರ್ತಾನೆ, ಯಾರಿದು ಅಂತ ಕೇಳಿದರೆ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಹೇಳ್ತಾರೆ ಅಂತ ಹೇಳಿದ ತಕ್ಷಣ, ಹೌದಾ ಸ್ವಾಮಿ ಅಂದರೆ, ಹೌದು ನೋಡು ಅಂತ ಹೇಳ್ತಾರೆ. ಎಲ್ಲ ಆಮೇಲೆ ತೆಗೆಸ್ತಾರೆ, ತೆಗೆಸಿ ನೋಡಿದರೆ ಮಗು ಇರುತ್ತೆ, ಪ್ರೋಕ್ಷಣೆ ಮಾಡ್ತಾರೆ, ಎದ್ದು ಕುಡ್ತೆ ಅಂತ ಹಾಗೇನೆ. ಎಂಥ ಶಕ್ತಿ, ಇಂಥ ಕಥೆಗಳು ಬೇರೆ ಯಾವ ಪಥದಲ್ಲೂ ಕಾಣೋದಿಲ್ಲ. ಸಾಯಿಸಿದ ಕಥೆಗಳು ಬೇಕಾಡಿಸ್ಕೊಳ್ತಾರೆ, ಸಾಯಿಸಿದ ಕಥೆಗಳು ಇರಬೇಕಾದ್ರೆ ಕೇಳುತ್ತೆ. ಸತ್ತವನ್ನು ಬದುಸೋ ಕಥೆ ಅಂದರೆ ಸಾಮಾನ್ಯರಿಗಲ್ಲ. ಯಾಕೆ ಗೊತ್ತೇನು, ಪ್ರಾಣ ಉಳಿಸೋದು ಪ್ರಾಣದೇವರು, ಪ್ರಾಣದೇವರು ಭಕ್ತರಿಗೆ ಮಾತ್ರ ಸಂಬಂಧ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡೋಕ್ಕೆ ಬೇರೆಯವ್ರು ಮಾಡೋಕ್ಕೆ ಬರೋದಿಲ್ಲ, ಎಂಥ ಖಾತೆ ಬೇಕಾದ್ರೂ ಚೇಂಜ್ ಮಾಡಿಕೊಡ್ತಾರೆ, ಅದು ತಪ್ಪಾಗಿ ಮಾಡ್ತಾರೆ, ಇವರು ಸರಿಯಾಗಿ ಮಾಡ್ತಾರೆ, ಅಷ್ಟೇ ಡಿಫರೆನ್ಸ್. ಆದ್ದರಿಂದ ಪ್ರಾಣದೇವರ ಶಿಷ್ಯರಿಗೆ ಮಾತ್ರ ಸತ್ತವರು ಬಸ್ಸೋ ಶಕ್ತಿ ಇದೆ. ಬದುಕಿ ತೋರಿಸಿದ್ರಂತೆ, ಸ್ವಾಮಿ ಏನು ಕೊಡಬೇಕು ಅಂತ ಕೇಳ್ತಾರೆ. ನಾ ಪ್ರಾಣನೇ ಕೊಟ್ಟವ್ರಿಗೆ ಏನು ಕೊಡ್ತೀಯ ನೀನೀಗ, ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನಾನು ಕೊಡಲೇಬೇಕೇನಾರು ಅಂತ ಅಂತೇಳಿ ಹಠ ಹಿಡಿದು ಅವರಿಗೆ ಸಂಪತ್ತಿನ ರಾಶಿ ಕೊಡ್ತಾನೆ. ಆನೆಗಳ ಮೇಲೆ, ಒಂಟೆಗಳ ಮೇಲೆ, ಕುದುರೆಗಳ ಮೇಲೆ ಸಂಪತ್ತನ್ನು ಹಾಕಿ ತಗೊಂಡೋಗ್ರಿ ಅಂತ ಕೇಳಿದ್ರೆ ನಾನು ಬೇಡ ಅಂತ ಹೇಳ್ಬಿಡ್ತಾರೆ ರಾಜರಾಜ ಸ್ವಾಮಿ. ಅದು ದುಡ್ಡಿಗೋಸ್ಕರ ಮಾಡೋದು ಬೇರೆ, ಅನುಗ್ರಹ ಮಾಡೋದು ಬೇರೆ. ಮುಂದೆ ಹೋಗ್ತಾ ಇದ್ದಾರೆ, ಬಿಟ್ಟಿಲ್ಲ ಇವರು, ಹಿಂದೆ ಕಳಿಸ್ತಾನೆ ಇದ್ದಾರೆ. ಹಾಗೇನೆ ಅವ್ರು ಹೋದೆಲ್ಲ ಹೋಗ್ತಾ ಇದೆ, ಅದು ಒಂದು ಅವ್ರು ಬಿಟ್ಲೇ ಇಲ್ಲ. ಕೊರೆಗೆ ಸೀದಾ ಉಡುಪಿ ಬಂದರು, ಉಡುಪಿಗೂ ಬಂತು, ಅದೆಷ್ಟು ಲಗೇಜ್ ಉಡುಪಿಗೆ ಬಂತು. ವಜ್ರಾಜ ಸ್ವಾಮಿ ಹೇಳಿದ್ರಂತೆ, ಎಲ್ಲ ಭೂಗತ ಮಾಡಿಸ್ಬಿಟ್ಟು ಅಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ. ಪುಣ್ಯಕ್ಕೆ ದೊಡ್ಡ ಗಲಾಟೆ ಆಗಿತ್ತು, ಅಲ್ಲೇ ತೆಗೆದು ನೋಡಿಬಿಟ್ಟಿದ್ದು ಗಲಾಟೆ ಆಗಿತ್ತು, ಆಗಲಿದೆ ಪುಣ್ಯಕ್ಕಾಗಿಲ್ಲ. ನಿಧಿ ಸುಬ್ರಹ್ಮಣ್ಯರು ಹೆದರ್ತಾರಲ್ಲ, ಅದು ಗ್ಯಾರಂಟಿ. ಯಾವ ಕಚ್ಚಿಬಿಟ್ರೆ ಕಷ್ಟ ಅಂತೇಳಿ ಬಿಟ್ಟಿದ್ದಾರೆ ಅಷ್ಟೇ ಹೊರತು, ನಿಧಿ ಇರೋದಕ್ಕೆ ಅಲ್ಲಿ ದಾಖಲೆಗಳಿವೆ ಅಂದರೆ ವಾಸ ಕೊನೆಗೂ ಮುಟ್ಲಿಲ್ಲ. ಅದು ಮುಂದೆ ಪ್ರಸಂಗದ ಯಾರಾದ್ರೂ ತಗೊಂಡೋಗ್ಲಿ ಅಂತ ಹೇಳಿದರೆ ಹೊರತು ಮುಟ್ಲಕ್ಕೆ ಹೋಗಲಿಲ್ಲ. ಎಂಥ ವೈರಾಗ್ಯ ಇದೆ, ಎಂಥ ಸಿದ್ಧಿ ಇದೆ. ಇಲ್ಲಿ ಎರಡೂ ಇಲ್ಲದೆ ಇರೋರೇ ಬೇಕಾಡ್ಸ್ತಾನೆ ಸಿಗೋದು, ಒಂದಿದ್ರೆ ಮತ್ತೊಂದು ಇರೋದಿಲ್ಲ. ಇದನ್ನು ಮಾಡಿದ ಹಿರಿಮೆ ವಾದಿರಾಜ ಸ್ವಾಮಿಗಳದು. ಇದರ ಮುಖ ಹೇಳೋಕ್ಕೋದ್ರೆ ಕೊನೆಯಲ್ಲ, ಅದು 1 ಗಂಟೆಗೆಲ್ಲ ಹೇಳೋ ಕಥೆಗಳಲ್ಲ ಅವ್ರದ್ದೆಲ್ಲ ಕೂಡ. ನೂರಾರು ಒಂದು ದೊಡ್ಡ ವಾದಿರಾಜ ವಿಜಯ ಅಂತಲೇ ಆಗುತ್ತೆ, ಅದು ಸಾಮಾನ್ಯ ಪುಸ್ತಕ ಆಗೋದಿಲ್ಲ. ಅಂತ ಮಹಾನುಭಾವರು ಮಹನೀಯರು ವಾದಿರಾಜ ಸ್ವಾಮಿಗಳು ಅದೇ ಕಾಲಕ್ಕೆ ಒಂದು ಸಲ ಪರ್ಯಾಯಕ್ಕೆ ಅಂತ ಹೊರಟಿದ್ದಾರೆ. ಪರ್ಯಾಯದ ಟೂರ್ ಅದು, ಎಲ್ಲೋ ಮಹಾರಾಷ್ಟ್ರ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಒಬ್ಬ ವಾದಿ ವಾದಕ್ಕೆ ಅಂತ ಕರೆದವರನ್ನು ವಾದಕ್ಕೆ ಅಂತ ಹೊರಟರು. ಅವನೇನು ಮಾಡಿದ ಗೊತ್ತಾ, ನಾನು ಟೈಮ್ ಇಲ್ಲ ನಾಳೆ ಬರ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ದ. ಕಾದರು ಮತ್ತೆ ನಾಳೆ ಬರ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ದ. ಅವ್ರ ಉದ್ದೇಶ ಏನಿತ್ತು ಗೊತ್ತಾ, ಇವರು ಪರ್ಯಾಯಕ್ಕೆ ಹೋಗಲೇಬೇಕು, ನಮ್ಮ ಕಾಯಿ ಬಿಟ್ಟು ಹೋಗಿಬಿಡ್ತಾರೆ, ಆಮೇಲೆ ನಾನು ಬರೋದು. ವಾದ್ರಸ್ವರು ಸೋತು ಕೊಡಿ ಹೋಗಿಬಿಟ್ರು ಅಂತ ಸುದ್ದಿ ಹಬ್ಬಿಸೋದು. ಎಂಥ ಟ್ರಿಕ್ಸ್ ಮಾಡ್ತಾರೆ ಜನಗಳೆಲ್ಲ, ಅದು ಆತ್ಮ ಸೂಯಿಸೈಡ್ ಅಲ್ಲ ಅಪ್ರೋಚ್ ಅದೆಲ್ಲ ಕೂಡ. ಅದು ಯೋಚನೆ ಮಾಡಿ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾನೆ, ಅವ್ರು ಹೊತ್ತಾಗ್ತಾ ಇದ್ರು, ಉಡುಪಿ ಸೇರ್ಕೋಬೇಕು. ಅವರು ಬಿಡಲಿಲ್ಲ, ಒಬ್ಬರು ಕರೀತಾರೆ ಆನಂದ ಭಟ್ಟಾರಕರು ಅಂತ ಅವ್ರ ಹೆಸರು, ಕರೆದು ಬಿಟ್ಟು ನೋಡಿ ಅವ್ರು ವಾದಕ್ಕೆ ಬರ್ತಾ ಇಲ್ಲ, ನೀವು ಇಲ್ಲಿರಿ, ಅವ್ರನ್ನ ಸೋಲಿಸಿಬಿಟ್ಟು ಉಡುಪಿ ಬನ್ನಿ ಅಂದ್ರಂತೆ. ಸ್ವಾಮಿ ನಾನೆಲ್ಲಿ ವಾದಿಯಲ್ಲಿ ತಮ್ಮಂಥವ್ರು ಮುಂದೆ ವಾದ ಮಾಡೋನವನು, ನನಗಾಗಲ್ಲ ಅಂದ್ರಂತೆ. ಯೋಚನೆ ಮಾಡಿಬಿಡಿ, ತಗೊಳ್ಳಿ ಮಂತ್ರಾಕ್ಷತೆ ಅಂತ ಕೊಡ್ತಾರೆ. ಮಂತ್ರಾಕ್ಷತೆ ಸಿದ್ಧಿ ಇಲ್ಲ, ರಘುತೋತ್ಸವ ತಲೆ ಮೇಲೆ ಕೈ ಇಟ್ಟರೆ ರೊಟ್ಟಿ ವೆಂಕಟಾದ್ರಿ ಬಿಟ್ಟು ದೊಡ್ಡ ಜ್ಞಾನಿಗಳಾಗಿಬಿಟ್ರಲ್ಲ, ಹಾಗೆ ಮಂತ್ರಾಕ್ಷತೆ ತಗೊಳ್ಳಿ, ಅವರು ಸೋಲಿಸಿ ಉಡುಪಿಗೆ ಬನ್ನಿ ಅಂತ ಹೇಳಿದ. ಆಯಿತು ಅಂತ ಹೇಳಿದ್ರೆ ಕೊಡ್ತಾರೆ, ಅದು ಹೊರಟೋಗ್ಬಿಡ್ತಾರೆ. ಸುದ್ದಿ ಕಾಯ್ತಾ ಇದ್ದವನು ತಷ್ಟ ಬಂದೇ ಬಿಟ್ಟ, ಮರದಿ ಸರಿ ವಾದಕ್ಕೆ ಬಂದೆ, ಅದಕ್ಕೆ ಓಡೋಗ್ಬಿಟ್ರ ಅಂತ ಬಂದ. ತಾವು ಓಡೋಗ್ತಾರೆ ಅಂತ ಯಾವೊಂದು ಪಾಪ, ಈಗ ಓಡೋಗ್ಬಿಟ್ರ ಅಂತ ಗಲಾಟೆ ಎಬ್ಬಿಸ್ತಾ. ಅವ್ರು ಹೇಳ್ತೇವೆ ಓಡೋಗಿಲ್ಲ, ಅದನ್ನು ಬಿಟ್ಟು ಹೋಗಿದ್ದಾರೆ ವಾದಕ್ಕೆ ಅಂತ ಕರೆದ್ರೆ ಅವನೇನು ತಿಳ್ಕೊಂಡ, ಯಾರನ್ನೋ ಕೂಡಿಸಿದ್ದಾರೆ ನಿಮಿಷ ಸೋಲಿಸಿ ಅಂತ ತಿಳ್ಕೊಂಡ. ಆದರೆ ವಾದರಾಸ ಅವಳ ಅನುಗ್ರಹ ಇತ್ತಲ್ಲ, ಲೀಲಾಜಾಲವಾಗಿ ಎದ್ದು ಬಿಡ್ತಾರೆ ಪಟ್ಟಿತನನ್ನ, ಅವನು ಸೋತು ಎಲ್ಲ ಸರ್ವಸ್ವರು ಬಿಟ್ಟು ಓಡ್ ಹೋಗ್ತಾನೆ. ಆ ಮಂತ್ರ ಹಾಕ್ತಿದ್ದರಿಂದ ಗೆದ್ದವರು ಸೀದಾ ಉಡುಪಿ ಬರ್ತಾರೆ, ಕಟ್ಟದ ಪರ್ಯಾಯ ಕೂತಿರ್ತಾರೆ ವಾದಿರಾಜ ಸ್ವಾಮಿಗಳು. ಸ್ವಾಮಿ ಜಯಪತ್ರಿಕೆ ಹಿಂದಿನ ಇವತ್ತೆಲ್ಲ ನಮ್ಮ ವಾಕ್ಯಾರ್ಥ ಎಷ್ಟು ಗೊತ್ತೇನು, ಊಟದವರಿಗೂ ವಾಕ್ಯಾರ್ಥ ಅಷ್ಟೇ, ಬಳಸಿದ ತಕ್ಷಣ ವಾಕ್ಯಾರ್ಥ ಕ್ಲೋಸ್ ಆಗಿಬಿಡ್ತದೆ ಅಷ್ಟೇ, ಹಿಂದೆ ಆಗಿರಲಿಲ್ಲ. ಸೋಲೋವರೆಗೂ ಆಗಬೇಕದು, ಅದು ದಸ್ಯು ಆಗಲೇಬೇಕು, ಇಲ್ಲ ಡ್ರಾಗಿ ಇಲ್ಲ, ಅದರೊಳಗೆ ಡ್ರಾಗಿ ಇಲ್ಲ, ಮಳೆ ಬಂದು ನಿಂತೋಯ್ತು ಅವೆಲ್ಲ ಮಾತಾಡೋಗಿಲ್ಲ. ಆಟ ಮುಗಿಸ್ಲೇಬೇಕು, ವಾದ ಮುಗಿಸ್ಲೇಬೇಕು. ಸೊ ಜಯಪತ್ರಿಗೆ ಬರಕೊಡ್ಬೇಕು, ತಂದು ಉಡುಪಿಯಲ್ಲಿ ಆಚಾರ ಕೂತ ಜಾಗ ಸಿಂಹಾಸನ ಅಂತ ಕರೀತಾರೆ, ಅದು ಅಲ್ಲಿ ಕೂತಿದ್ದಾರೆ, ತಂದು ಒಪ್ಪಿಸ್ತಾರೆ. ಸ್ವಾಮಿ ಅನುಗ್ರಹದಿಂದ ಗೆಲುವು ಬಂತು ಅಂತ ಕೊಟ್ಟ ತಕ್ಷಣ ಅವ್ರು ಹೇಳ್ತಾರೆ, ಭಾರಿ ಸಂತೋಷ, ಅದೇನು ಬೇಕು ನಿಮಗೆ ಅಂತ ಕೇಳ್ತಾರೆ. ಅವ್ರು ಕೇಳಿದ್ರು, ಸ್ವಾಮಿ ನಮಗೆ ನಿಮ್ಮಂಥ ಮಗ ಬೇಕು ಅಂತ ಕೇಳಿ, ಮಕ್ಕಳಾಗಿದ್ದಿಲ್ಲ ಅವರಿಗೆ, ಒಳ್ಳೆ ಯಾರನ್ನ ಏನು ಕೇಳಬೇಕು ಉಪಯೋಗ ಮಾಡಿಕೊಟ್ಟಿದ್ದೆ, ನಿಮ್ಮಂಥ ಮಕ್ಕಳಾಗಬೇಕು ಅಂತ ಕೇಳಿದ್ದಾರೆ, ತಥಾಸ್ತು ಅಂತ ಹೇಳ್ತಾರೆ. ಆ ಹುಟ್ಟಿದ್ರೆ ವಿದ್ಯಾಧೀಶ ಸ್ವಾಮಿಗಳು ಹುಟ್ಟುತ್ತಾರೆ, ವಿದ್ಯಾಧೀಶರು ದೊಡ್ಡ ಮಹಾಜ್ಞಾನಿಗಳಾಗಿ ಸುಧಾಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಬರೆದ ಜ್ಞಾನಿಗಳು. ವಾದಿರಾಜ ಸ್ವಾಮಿಗಳಿಂದ ಎರಡು ಮಕ್ಕಳನ್ನು ಕೊಡ್ತಾರೆ, ಎಂಥ ಜ್ಞಾನಿಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ. ಆಮೇಲೆ ತುಂಬ ದಿವಸ ಉಡುಪಿಯಲ್ಲಿ ಇದ್ದವರು ವಿದ್ಯಾಧೀಶರು, ಭಾಳ ದಿವಸ ಉಡುಪಿಯಲ್ಲಿ ಇರ್ತಾರೆ, ಅವರು ಅರಂಗದಿಂದ ಹುಟ್ಟಿದ್ರು, ಉಡುಪಿಯಲ್ಲೇ ಇದ್ದು ವಿದ್ಯಾಶ್ರೀದಲ್ಲಿ ಹೇಳ್ತಾರೆ. ಪೂರ್ವವಾದ ಅದ್ಭುತ ಶಾಸನ ಕೂಡ ಸಿಗುತ್ತೆ ಉಡುಪಿಯಲ್ಲಿ, ಅಂತ ಮಹಾಜ್ಞಾನಿಗಳು ವಿದ್ಯಾಧೀಶರು. ಅವ್ರು ಹುಟ್ಟಲಿಕ್ಕೆ ಅವತ್ತು ಅನುಗ್ರಹ ಮಾಡಿದ ಗುರುಗಳು ಅಂದರೆ ವಾದಿರಾಜ ಸ್ವಾಮಿ. ಇದಕ್ಕೆಲ್ಲ ಕೊನೆಯಿಲ್ಲ ಮೊದಲಿಲ್ಲ, ಇಂಥ ಅನೇಕ ಕೆಲಸಗಳನ್ನು ಮಾಡಿ ಅವರು ಕೊನೆಗೆ ಸೋದೆಯಲ್ಲಿ ಇದ್ದಾರೆ. ತುಂಬ ಗ್ರಂಥಗಳು ಬರೀತಾರೆ, ರುಕ್ಮಿಣಿ ಶ್ರೀಜಿಯ ತೀರ್ಥ ಪ್ರಬಂಧ ಇವೆಲ್ಲ ಕಾವ್ಯ ಗ್ರಂಥಗಳು, ಸರಸಭಾರತಿ ವಿಲಾಸ, ಎಷ್ಟು ಗ್ರಂಥಗಳು ಲೆಕ್ಕನೇ ಇಲ್ಲ. ಅವ್ರ ಮಾತಿನ ವೈಶಿಷ್ಟ್ಯ ಅಂದರೆ ಓದಿದ ತಕ್ಷಣ ಕಾವ್ಯ ಅಂತ ಗೊತ್ತಾಗಬೇಕು, ಅಂಥ ಒಂದು ರಚನೆಗಳು. ಕಾವ್ಯಾಂಶ ಇಲ್ಲದೆ ಗದ್ಯನೂ ಬರೆಯೋದಿಲ್ಲ, ಪದ್ಯನೂ ಬರೆಯೋದಿಲ್ಲ. ಏನು ಬರೆದ್ರೂ ಕೂಡ ಅದರಲ್ಲಿ ಒಂದು ಅಲಂಕಾರ ಇರಲೇಬೇಕು, ವಿಶೇಷ ಅರ್ಥ ಇರಬೇಕು. ತೀರ್ಥ ಪ್ರಬಂಧ ಬೇಕಾದ್ರೂ ರುಕ್ಮಿಣೀಶ ಏನು ಬೇಕಾದ್ರೂ ಓದಿ, ಸ್ತೋತ್ರ ಓದಿ ಸಾಕು ನಿಮಗೆ ಅದು ಅದ್ಭುತವಾದಂಥ ಕಾವ್ಯ ಶಕ್ತಿ ಕಾಣುತ್ತೆ. ಅಲ್ಲೊಂದು ಮಾತು ಹೇಳ್ತಾರೆ ಅವರು, ತೀರ್ಥ ಪ್ರಬಂಧ ಓದಿ ನಿಮಗೆ ಯಾವ ಗಣೇಶನ ಸ್ತೋತ್ರ ಮಾಡಬೇಕಾದಲ್ಲೋ ಎಂಥ ಸ್ತೋತ್ರ ಮಾಡ್ತಾರೆ. ಸರಸಭಾರತಿ ವಿಲಾಸ ಓದಿ ಒಳ್ಳೆಯ ಪ್ರಾಸ, ಕರಸ್ಥ ಬೀಜಪೂರಾಕ್ತ ಶುಂಡಾದಂಡ ಪಿಚಂಡಿಲ ವಿಘ್ನಾಧಿರಾಜ ಹಸ್ತೀಂದ್ರ ಮಸ್ತಕಾಯಾಸ್ತು ತೇ ನಮಃ, ಹೇರಂಬ ಕುಂಭಲಸಿತಾಮಲ ಕುಂಕುಮಂಕ ಮಾರಾರಿ ಪುತ್ರ ಕರಿವಕ್ತ್ರ ಪವಿತ್ರ ಗಾತ್ರ ಅಂತ ಹೇಳ್ತಾ, ಕಾರುಣ್ಯರೂಪ ಸುಖಲಾಪ ಮಹಾಪ್ರತಾಪ ಪ್ರಾರಬ್ಧ ಕಾರ್ಯ ಪುರುವೀರ್ಯ ಭವೇದ ವಿಘ್ನಂ ಅಂತ ಸ್ತೋತ್ರ ಮಾಡಲಿಕ್ಕೆ ಹೊರಟೆ. ಫಡಿಗಣವರ ಭೂಷ ಪಾರ್ವತೀ ಶಾಖ್ಯ ವೇಷ ಖಳಜನಕೃತ ರೋಷ ಖಂಡಿತಾತ್ಮೀಯ ದೋಷ ಪರಿಹೃತ ಭವ ಪಾಶಃ ಪಾತು ಮಾಂ ಪಾರ್ವತೀಶ ಹೀಗೆಲ್ಲ ವರ್ಣನೆ ಮಾಡ್ತಾ ಹೋದರೆ ಅವರ ಮಾತು ಅಂದ್ರೆ ಗುರುತಿಡಿಬಹುದು. ಅವ್ರ ಬ್ರ್ಯಾಂಡ್ ವಾದಿರಾಜ ಸ್ವಾಮಿ ಬ್ರ್ಯಾಂಡ್ ಅಂದ್ರೆ ಇರಲೇಬೇಕು ಅಂತ. ಅಂಗಾನುಷಂಗತ ಭುಜಂಗ ಮತುಂಗ ಭೋಗಂ ಗಂಗಾ ತರಂಗ ಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯಪಾಂಗರ ಸಮಾಶ್ರಯ ವಿಶ್ವನಾಥಂ. ಇವತ್ತು ಅತಿ ಹೆಚ್ಚು ಶಿವಸ್ತೋತ್ರ ಮಾಡೋಕೆ ಒಂದು ಸಿಗಬೇಕು ಅಂತಿದ್ರೆ ವೈಷ್ಣವ ಸಾಹಿತ್ಯದಲ್ಲಿ ವಾದಿರಾಜ ಸ್ವಾಮಿಗಳಿದೆ. ಇವತ್ತು ಎಲ್ಲ ದೇವರ ಬಗ್ಗೆ ಸ್ತೋತ್ರ ಸಿಗಬೇಕು ಅಂದರೆ ಮತ್ತು ವಾದಿರಾಜ ಸ್ವಾಮಿಗಳಿದೆ. ಇವತ್ತು ಮಂಡ್ಯತ್ನ ಅಮಾವಾಸ್ಯೆ ಅಂತ ಬರುತ್ತೆ, ಅಮಾವಾಸ್ಯೆ ಒಂದು ಜ್ಯೇಷ್ಠ ಮಾಸದಲ್ಲಿ, ಅವತ್ತಿನ ದಿವಸ ಮಂಡ್ಯತ್ತಿನ ಪೂಜೆ ಮಾಡಬೇಕು ಅಂತ ನಿಯಮ. ಹಳ್ಳಿಗರೆಲ್ಲ ರೈತರಿಗೆ ಎತ್ತಿನ ಆರಾಧನೆ ಮಾಡೋ ಪದ್ಧತಿ ಇದೆ, ಅದು ಸ್ತೋತ್ರ ಬೇಕಲ್ಲ. ಮತ್ತೆ ತೀರ್ಥವರ ಸ್ತೋತ್ರ ಸಿಗುತ್ತೆ ನಿಮಗೆ, ಬೇರೆ ಎಲ್ಲೆಲ್ಲೂ ಸಿಗೋದಿಲ್ಲ. ಅದು ಎಲ್ಲೂರಿಗೆ ಅಂತ ಹೋಗಿ, ಎಲ್ಲೂರು ಅಂತ ಒಂದು ಊರಿದೆ, ಉಚ್ಚಲದಿಂದ ಮುಂದೆ ಹೋದರೆ ಎಲ್ಲೂರು ಅಂತ ಬರುತ್ತೆ. ನಾವು ಉಡುಪಿ ಮಂಗಳೂರು ಹೈವೇನಲ್ಲಿ ಉಚ್ಚಲ ಡೈವರ್ಷನ್ ತಗೊಂಡು ಎಲ್ಲೂರು ಅಂತ ಬರುತ್ತೆ. ರುದ್ರದೇವರ ಗುಡಿ ಇದೆ, ಅಲ್ಲಿ ಅಂಗಾನುಷಂಗತ ಬರೆದಲ್ಲ, ಅಲ್ಲಿ ಬರೆದಿದ್ದು ವಾದಿರಾಜ ಸ್ವಾಮಿಗಳು. ಬರೋದು ಹಿಂದಕ್ಕೆ ತಿರಿದಾಗ ಅಲ್ಲಿ ದೊಡ್ಡ ವೃಷಭ ಇದೆ, ಒಂದು ಭಾಳ ದೊಡ್ಡ ನಂದಿ ಇದೆ. ನಂದಿ ಹಾಯ್ದು ಹಾದಾಗಾಯ್ತು ಅಂತ ಅವ್ರಿಗೆ ನೋಡ್ತಾರೆ, ಎತ್ತ ನಿಂತ್ಕೊಂಡಿದೆ. ಸ್ವಾಮಿ ನನ್ನ ಮೇಲೆ ಶೋಕ ಬರೀರಿ ಅಂತ ಕೇಳ್ತಾರೆ, ನನ್ನ ಮೇಲೆ ಶೋಕ ಬರೀರಿ, ರುದ್ರದೇವರು ಹೇಗೆ ರಾಮದೇವರನ್ನು ಪೂಜೆ ಮಾಡಿ ಅಂತ ಹೇಳಿದ್ರಲ್ಲ ಆ ಟೈಮ್ ಅದು ತಗೋ ಅದು ಒಂದು ಶೋಕ ಬೆರೀತೇವೆ ಅಂತ ಹೇಳ್ತಾರೆ. ಸುಚಾರು ಕರ್ಣ ಶೃಂಗ ರಂಗೂಲ ಶೃಂಗಾಂಗೃಧರ ದೃಂಗುಖಂ ಕಕುಂದಂತಂ ವೃಷಮ ಶ್ವೇತಂ ನವಮಿ ಶಂಕರ ವಾಹನಂ ಅದ್ಮೇಲೆ ಒಂದು ಸ್ತೋತ್ರ ಬರೆದ್ಬಿಟ್ಟು ಹೊರಟುಬಿಡ್ತಾರೆ. ಈ ಗಂಗಾಸ್ತೋತ್ರ ಬೇಕು, ಎಷ್ಟೋ ಅದ್ಭುತ ಗಂಗಾಸ್ತೋತ್ರಗಳು, ಯಮುನಾ ಸ್ತೋತ್ರ, ನರ್ಮದಾ ಸ್ತೋತ್ರ, ಕಾವೇರಿ ಸ್ತೋತ್ರ, ಗೋದಾವರಿ ಸ್ತೋತ್ರ, ಎಷ್ಟು ಸ್ತೋತ್ರ ಬರೀತಾರೋ ಲೆಕ್ಕನೇ ಇಲ್ಲ. ಅದೆಲ್ಲ ಅಧ್ಯಯನ ಮಾಡಬೇಕು ನಾವು. ವ್ಯಾಸರ ಬಗ್ಗೆ ಕಥೆ ಕೇಳಿದ್ರೆ ಸಾಲ, ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ ಎಂಥ ದೊಡ್ಡ ಮಹಾನುಭಾವರ ಒಂದು ಅನುಗ್ರಹ ನಮಗೆ ಆಗ್ತದೆ ಎಂಬ ಯೋಚನೆ ಬರ್ತದಾಗ ಅಲ್ಲಿಂದ ಯುಕ್ತಿಮಲ್ಲಿಕ ಅಂತ ಬರೆದಿದ್ದೆ. 5320 ಶ್ಲೋಕ ನೆನಪಿರಲಿ, 5320 ಶ್ಲೋಕ ಇಡೀ ನಮ್ಮ ಮಾಧ್ವ ಗ್ರಂಥಗಳ ಅತಿ ದೊಡ್ಡ ಗ್ರಂಥಗಳು ಎರಡು, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಶ್ರೀಮದ್ ಆಚಾರ್ಯರದು, ಅದು 5300 ಶ್ಲೋಕದ ಮೇಲಿದೆ. ಇವರದು 5320 ಯುಕ್ತಿಮಲ್ಲಿಕ. ಯುಕ್ತಿಮಲ್ಲಿಕ ಅಂಬುದು ಬರೀ ಶಾಸ್ತ್ರಾರ್ಥ ವಿಚಾರ ಅಲ್ಲ, ಇನ್ನು ಅದು ಗದ್ಯದಲ್ಲಿ ಬರೆಯೋದೇ ಕಷ್ಟ, ಅದು ಪದ್ಯದಲ್ಲಿ ಬರೀತಾರೆ. 5320 ಶ್ಲೋಕ ಅಂದರೆ ಎಂಥ ಸಾಮರ್ಥ್ಯ ಇರಬೇಕು, ಎಂಥ ಒಂದು ಓವರ್ಆಲ್ ಕಂಟ್ರೋಲ್ ಓವರ್ ದಿ ಲ್ಯಾಂಗ್ವೇಜ್ ಅಂಡ್ ಸಬ್ಜೆಕ್ಟ್, ಇದು ಅವರ ಹಿರಿಮೆ. ಮಾತೆತ್ತಿದ್ರೆ ಪ್ರಾಸಬದ್ಧವಾಗಿ ಬರೀತಾರೆ. ಮತ್ತೆ ನ ಸ್ನೇಹಾತ್ ನ ಚ ವಿಸ್ನೇಹಾತ್ ಯುಕ್ತಿಯಾಕೃಷ್ಟೇನ ಕೇವಲಂ ಯತಃ ಕೃತಾಸಿ ತತ್ತರ್ಕ ರಸಿಕಾನಾಂ ಮುದೇ ಭವ. ನಮ್ಮ ಸಿದ್ಧಾಂತವನ್ನು, ಮತ್ವ ಸಿದ್ಧಾಂತ ನಾನು ಮೆಚ್ಚಿರೋದು ಸ್ನೇಹದಿಂದ ಅಲ್ಲ, ನಮ್ಮ ಮತ ಅಂತ ಸ್ನೇಹದಿಂದ ಅಲ್ಲ, ನಚ ವಿಸ್ನೇಹಾತ್ ಪರಧರ್ಮಗಳ ದ್ವೇಷದಿಂದ ಅಲ್ಲ. ನಾನು ಯಾವ ರೀತಿ ಅಧ್ಯಯನ ಮಾಡಿದ್ದೇನೆ ಅಂದರೆ ಯುಕ್ತಿಯಾಕೃಷ್ಟೇನ ಕೇವಲ, ಯೋಚನೆ ಮಾಡಿ ಮಾಡಿ ಎಷ್ಟು ಸರಿಯಾಗಿದೆ ಸಿದ್ಧಾಂತ ಅಂತೇಳಿ ಮನಗಂಡು ಹೇಳ್ತಾ ಇದ್ದೇನೆ ಹೊರತು ಸ್ವಮತ ಪಕ್ಷಪಾತ ಅಲ್ಲ, ಪರಮತ ವಿರೋಧ ಅಲ್ಲ ಅಂತ ತಿಳಿಸಿ ಇದೆಲ್ಲ ಬರಿತಾ ಹೋಗ್ತಾರೆ. ಅದರ ಕೊನೆಗೇನೆ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ. ಆ ಕೃತಿಯ ವೈಶಿಷ್ಟ್ಯ ಅಂದರೆ ಶಾಸ್ತ್ರದ ವಿಚಾರಗಳನ್ನು ನಮ್ಮ ಆಡು ಮಾತಿನಲ್ಲಿ ಲೌಕಿಕ ದೃಷ್ಟಾಂತ ಕೊಟ್ಟು ಸಮರ್ಥನೆ ಮಾಡತಕ್ಕಂಥ ವೈಶಿಷ್ಟ್ಯ ಯುಕ್ತಿಮಲ್ಲಿಕದ ವೈಶಿಷ್ಟ್ಯ. ಅದು ಭಾರಿ ಗಮನಿಸಬೇಕು. ಅದು ದೃಷ್ಟಾಂತ ಕೊಡೋಕ್ಕೆ ಗೊತ್ತಿಲ್ಲ ಅಂತ ಯಾವುದು ಹೇಳೋದಕ್ಕೆ ಹೋಗೋದಿಲ್ಲ, ತಮಾಷೆ ಮಾಡ್ತಾರೆ. ಯಾವುದೋ ಒಂದು ಆಧಾರ ಕೊಡು ಅಂತ ಕೇಳ್ತಾರೆ, ಎಲ್ಲ ಆಧಾರ ಕೊಡೋಕ್ಕೆ ಬರೋದಿಲ್ಲ ಅವನಿಗೆ, ಪ್ರತಿವಾದಿಗೆ. ಓಹ್, ಎಲ್ಲೂ ಆಧಾರ ಸಿಗಲಿಲ್ಲ, ಹೌದಲ್ಲೋ, ಯೋಚನೆ ಮಾಡಬೇಡ ಬಿಡು, 19 ಪುರಾಣದಲ್ಲಿ ಇರುತ್ತೆ ಬಹುಶಃ ಅಂತ ಹೇಳ್ತಾರೆ. 19 ಪುರಾಣ ಗೊತ್ತಲ್ಲ, ಸುಳ್ಳು ಅಂತ ಅರ್ಥ. ಭಗವದ್ಗೀತೆ 19 ಅಧ್ಯಾಯದ ಏನಾಗತ್ತ ಆ ಥರ ತಮಾಷೆ ಮಾಡ್ತಾ ಇರ್ತಾರೆ. ಪಾಪ ಎಷ್ಟು ಕಷ್ಟಪಡ್ತೀಯಲ್ಲಯ್ಯ, ಆಧಾರ ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ, ಪಾಪ ಏನು ಮಾಡ್ತೀವಿ ಪಾಪ, ನೀನು ಇರೋದೇ ಮಣ್ಣಿನ ಪ್ರತಿಮೆ, ನೀರು ಹಾಕ್ತಾನೆ ಇದ್ದೆ, ಅಭಿಷೇಕ ಮಾಡ್ತಾ ಇದ್ದೆ, ಗತಿ ಏನು ಗೊತ್ತಾ, ಕರಿಗೋಗ್ಬಿಡುತ್ತೆ ಅಂತ ಅರ್ಥ. ಶಿಲಾ ಪ್ರತಿಮೆಗೆ ಹಾಕಿದರೆ ತೀರ್ಥ ಬರುತ್ತೆ, ಇಲ್ಲಿ ಹಾಕಿದ್ರೆ ಬರೀ ಮಣ್ಣು ಬರ್ತದೆ ಅಷ್ಟೇ, ಏನು ಉಪಯೋಗ ಅದರಿಂದ ಅಂತ ಹ್ಯೂಮರ್ಸ್ ಹೇಳ್ತಾ ಹೋಗ್ತಾರೆ. ಅವತ್ತು ಅಲ್ಲ ಅನೇಕ ಯುಕ್ತಿಗಳನ್ನು, ಯುಕ್ತಿ ಮಲ್ಲಿಕ, ಯುಕ್ತಿ ಎಂಬ ಮಲ್ಲಿಗೆ ಹೂವುಗಳು ಅಂತ ಅದಕ್ಕೆ ಅರ್ಥ. ಅದೆಲ್ಲ ಓದಿ ತಿಳ್ಕೋಬೇಕು ಅಂತ ಮಹಾಮಹಿಮರು ಮುಂದೆ ಸೋದಿಯಲ್ಲಿ ವೃಂದಾವನ ಸ್ಥಳ ಕೊಟ್ಟಿದ್ದಾರೆ. ಅವರು ಕನ್ನಡದಲ್ಲಿ ಎಷ್ಟು ಬೇರೆ ಹೈವದನ ಅಂಕಿತದಿಂದ ತುಂಬ ದೇವನಾಮ ಬರೆದಿದ್ದಾರೆ, ಎಷ್ಟು ಸುಳಾದಿಗಳು, ಎಷ್ಟು ದೇವರನಾಮಗಳು, ಎಷ್ಟು ಉಗಾಭೋಗಗಳು, ವೈಕುಂಠ ವರ್ಣನೆ, ಗುಂಡಕ್ರಿಯೆ, ಸ್ವಪ್ನಪದ, ತುಂಬ ರಾಗಬಾಲಿಕ ಅಂತ ಒಂದು, ಅದೆಲ್ಲ ಬರೆದು ಬರೆದು ಎಷ್ಟು ಬರೆದ್ರೆ ದೇವರ ಆಶ್ಚರ್ಯ ಆಗುತ್ತೆ ನಮಗೆ. ಒಂದು ಕಡೆ ಸಂಸ್ಕೃತ ಗ್ರಂಥ ನೋಡಿದರೆ ರಾಶಿ, ಅವರು ಪ್ರಯಾಗದಲ್ಲಿ ಕೂತಿದ್ದಿರಂತ ಒಂದು ಸಲ ಇದ್ದಕ್ಕಿದ್ದಾಗ ದೊಡ್ಡ ಋಷಿಗಳು ಬಂದುಬಿಡ್ತಾರೆ, ಅವರೇ ಬರೀತಾರೆ ಈ ಮಾತನ್ನು ಬರೆದು ಬಿಟ್ಟು, ಏನಪ್ಪ ನಿಮ್ಮ ತಾಯಿ ನನಗೆ ಮನ್ ಹರಕೆ ಹೊತ್ತಿದ್ಲು, ತೀರಿಸ್ಬೇಕೋ ಬೇಡ ಅಂತ ಕೇಳಿದ್ರಂತೆ. ಏನು ಹರಕೆ ಅಂದರೆ, ಇವರು ತಾಯಿ ಹರಕೆ ಹೊತ್ತಿದ್ರಂತೆ. ಏನಂತ ಗೊತ್ತಾ, ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಿದ್ರೆ ವೇದವ್ಯಾಸ ದೇವರೇ ನಿಮಗೆ ಲಕ್ಷ ಅಲಂಕಾರ ಮಾಡಿಸ್ತೇನೆ ಅಂತ ಹೇಳಿ, ಲಕ್ಷ ಆಭರಣ ಮಾಡ್ತೇನೆ ಅಂತ ಹೇಳಿದರು. ಇವ್ರು ಹುಟ್ಟಿಬಿಟ್ರು ಆಮೇಲೆ, ಅಂದರೆ ತಾಯಿ ಹರಕೆ ಒಳ್ಳೆ ಮಕ್ಕಳು ಹುಟ್ಟಲಿಕ್ಕೆ ಬೇಕು ಅಂತ ಅರ್ಥ. ತಾಯಿ ಹರಕೆ ಬೇಕು, ಅದಕ್ಕೆ ಮಾತೃದೇವೋ ಅಂತ ಕರೆಯೋ, ಅದಕ್ಕೇನೆ ಹುಟ್ಟಿಯಾಗಿದೆ. ನಿಮ್ಮ ತಾಯಿ ಹರಕೆ ತೀರಿಸೇ ಇಲ್ಲಲ್ಲ ಅಂದ್ರೆ, ಹರಕೆ ತೀರಿಸೇ ಇಲ್ವಲ್ಲ, ತಾಯಿ ಹರಕೆ ತೀರ ಮಗನ ಕರ್ತವ್ಯ ಈಗ, ನೀವು ತೀರಿಸ್ಬೇಕು ಅಂತ ಕೇಳಿದ್ರಂತೆ. ಆಯ್ತು, ತೀರಿಸ್ತೇನೆ, ಹೇಗೆ ತೀರಿಸ್ಬೇಕು ಅಂತ ಕೇಳ್ತಾರೆ. ಏನು ಬೇಡ, ಮಹಾಭಾರತಸ್ಯ ಲಕ್ಷಾಲಂಕಾರಂ ಕುರು ಅಂತ ಹೇಳ್ತಾರೆ. ಮಹಾಭಾರತಕ್ಕೆ ಲಕ್ಷಾಲಂಕಾರದ ವ್ಯಾಖ್ಯಾನ ಬರೀರಿ, ಅದೇ ನಮ್ಮ ಮುಟ್ಟುತ್ತೆ ಅಂತ ಹೇಳಿದ ತಕ್ಷಣ ಅದನ್ನು ಬರೆದಿರುತ್ತೆ ಲಕ್ಷಾಲಂಕಾರನ. ಅವರೇ ಬರೀತಾರೆ ಈ ಮಾತನ್ನ ಮಹಾಭಾರತಕ್ಕೆ, ಮೂಲ ಮಹಾಭಾರತಕ್ಕೆ ವ್ಯಾಖ್ಯಾನ ಅಲ್ಲಲ್ಲಲ್ಲಿ ಹಿಡ್ಕೊಂಡ್ಬಿಟ್ಟು ಡಿಫಿಕಲ್ಟ್ ಜಾಗದಲ್ಲಿ ಉತ್ತರ ಕೊಟ್ಟುಬಿಟ್ಟು ಬರೀತಾರೆ. ಇದೆಲ್ಲ ಮುಗೀತು. ತಾಯಿ ಭಾರಿ ಕೊರಗಿತ್ತು, ಏನೋ ಹರಕೆ ಹೊತ್ತುಬಿಟ್ಟೆ, ಲಕ್ಷಾಭರಣ ಏನರ್ಥ, ಸಾಧ್ಯ ಇವತ್ತಿನ ಕಾಲಕ್ಕೂ ಸಾಧ್ಯ ಇಲ್ಲ, ಅವತ್ತಿನ ಕಾಲಕ್ಕೂ ಸಾಧ್ಯ ಇಲ್ಲ, ಅದು ಯೋಚನೆ ಮಾಡ್ತಾ ಇದ್ದಾರೆ. ಅಮ್ಮ ತೀರಿಸಿದ್ದೇರೆ ಅಂತ ಇವ್ರು ಹೇಳಿದರು. ಆಗ ಆಶ್ಚರ್ಯ, ಹೇಗೆ ನಂಬಬೇಕು ಇವರು? ಆಗ ಸ್ವಪ್ನ ಲಕ್ಷಾಲಂಕಾರ ಸಮೇತ ವೇದವ್ಯಾಸದೇವರು ಕಂಡ್ರಂತವ್ರು, ಅಷ್ಟು ಅಲಂಕಾರ ಸಮೇತ ಕಂಡ್ರಂತೆ, ಮುಟ್ಟಿದೆ ಅಂತ ಹೇಳಿದ್ರಂತೆ. ಆಗ ಸಮಾಧಾನವಾಯಿತು. ಎಷ್ಟು ಬರೀತಾರೋ ಸಾಧ್ಯವೇ ಇಲ್ಲ. ಇಂಥ ಮಹಾನುಭಾವರು ಮುಂದೆ ಸೋದೆಯಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ನಾವು ವೃಂದಾವನ ಸ್ಥಳ ಆಗ್ತೇವೆ ಅಂತ ಹೇಳ್ತಾರೆ. ಎಲ್ಲ ವ್ಯವಸ್ಥೆ ಆಗಿ ವೃಂದಾವನ ಎಲ್ಲ ಆಗಿಬಿಡತ್ತೆ. ಮೊನ್ನೆ ಹುಣ್ಣಿಮೆ, ಅವತ್ತಿನ ದಿವಸ ಇಂದ್ರದೇವರ ದೂತರು ಬಂದರಂತೆ. ಈ ಮಾತು ನೆನಪಿರಬೇಕು, ಸಾವಿತ್ರಿ ಕಥೆಯಲ್ಲಿ ಬರುತ್ತೆ ಮಹಾಭಾರತದಲ್ಲಿ. ಸಾಮಾನ್ಯರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಮದೂತರು ಬರ್ತಾರೆ, ಗೊತ್ತಾಯ್ತಾ? ಸಾಮಾನ್ಯರ ಕರ್ಕೊಂಡು ಯಮದೂತರು ಬರ್ತಾರೆ. ಸ್ವಲ್ಪ ದೊಡ್ಡವರು ಕರ್ಕೊಂಡು ಹೋಗ್ಬೇಕಾದ್ರೆ, ಯೋಗ್ಯರು ಕರ್ಕೊಂಡು ಹೋಗ್ಬೇಕಾದ್ರೆ ಯಮದೇವರೇ ಬರ್ತಾರೆ. ಇನ್ನೂ ಭಾರಿ ದೊಡ್ಡ ಕರ್ಕೊಂಡು ಇಂದ್ರದೇವರು ಬರ್ತಾರೆ. ಇದು ನಿಯಮಗಳು ಉಂಟಿದೆಲ್ಲ, ವ್ಯತ್ಯಾಸಗಳು. ಯಮದು ಬರೀ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ತಾರೆ ಸಾಮಾನ್ಯರನ್ನು, ಇವ್ರು ದೊಡ್ಡವರೆಲ್ಲ ಕಾನ್ಸ್ಟೇಬಲ್ ಬರೋದಿಲ್ಲ. ಅದಕ್ಕೆಲ್ಲ DGP IGP ಗೆ ಎಲ್ಲರೂ ಬರ್ತಾರೆ, ಕಾಮನ್ ಸೆನ್ಸ್ ಅದು. ಅದಕ್ಕೆ ಇವರು ಇಂದ್ರದೂತರೇ ಬಂದ್ರಂತ ಕರ್ಕೊಂಡೋಗೋಕ್ಕೋಸ್ಕರ ಇಂದ್ರದೇವರು ಕಳಿಸಿದ್ದಾರೆ, ಬಂದಿದ್ದಾರೆ, ವಿಮಾನ ತಂದಿದ್ದಾರೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು. ಇವ್ರು ಹೇಳ್ತಾರೆ ನಾನೇ ಬರೋದಿಲ್ಲ, ನಾಳೆ ಇವತ್ತು ಯವಿವರನೇ ತ್ರಿವಿಕ್ರಮ ರಥೋತ್ಸವ ಸಮಯವಿದೆ ಎಂದರಿತು ಉತ್ಕ್ರಮಣವ ತೊರೆದೇ ವಾದಿರಾಜ ಗುರು ವಾದಿರಾಜ ಅಂತ ಜಗನ್ನಾಥ ದಾಸರ ಹೇಳ್ತಾರೆ. ನಾನು ಬರೋದಿಲ್ಲ, ಇವತ್ತು ತಿರುಗ್ದೇವಿ ಆರ ರಥೋತ್ಸವ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ಬರ್ತಾರೆ, ಬೇಕಾದ್ರೆ ಕಾಯಿರಿ ಅಂದ್ರೆ ಅದು ಕಾಯ್ಕೋತಾ ನಿಂತ್ಕೊಂಡ್ರಂತೆ. ಹೈಗ್ರೀವ ಸಮುದ್ರ ಅಂತಿದೆ, ಅದ್ರ ವಿಮಾನ ನಿಂತಿತ್ತಂತ. ಹಾಗೇನೆ ಮೂರು ದಿವಸಗಳ ಕಾಲ ಪುಣ್ಯ ಮುಗಿಸಿ ಆಮೇಲೆ ತಕ್ಷಣ ಅವಭೃತ ಸ್ನಾನ ಮುಗಿಸಿ ಇವತ್ತು ವೃಂದಾವನ ಆಗ್ತಾರೆ ವಾದಿರಾಜ ಸ್ವಾಮಿ. ಎಂಥ ಕಂಟ್ರೋಲ್ ಇರ್ತಾರೆ ಯೋಚನೆ ಮಾಡಬೇಕು, ಎಂಥ ಕಂಟ್ರೋಲ್ ಇರ್ತಾರೆ. ಮನೆಯಲ್ಲಿ ಕಾಯಿರಿ ಅಂತ ಕಾಯೋದಿಲ್ಲ, ಇಂದ್ರದೇವರು ಕಾಯ್ಬೇಕಾದ್ರೆ ಎಂಥ ಹಿರಿಮೆ ಇತ್ತು ವಾದಿರಾಜನಿಗೆ. ಅದೇ ಸಮಯದಲ್ಲಿ ಕೆಲವು ಮತ್ತೊಂದು ಕೆಲವು ಮಹಿಮೆಗಳನ್ನು ಹೇಳಿದ್ದಾರೆ. ಅಂತ ಮಹಾನುಭಾವರು ವೃಂದಾವನ ಪ್ರವೇಶಕ್ಕೆ ಬಂದು ವೃಂದಾವನ ಮಾಡಿಸಿ ಪಂಚವೃಂದಾವನ ವೈಶಿಷ್ಟ್ಯವರು. ಮಧ್ಯೆ ವೃಂದಾವನ, ಸುತ್ತ ನಾಲ್ಕು ವೃಂದಾವನಗಳು, ಸುತ್ತ ನಾಲ್ಕು ವೃಂದಾವನ. ಅದರಲ್ಲಿ ಇವರಿಲ್ಲ, ಮತ್ಸ್ಯಾಜ ದಶರೂಪಗಳಿರೋದಲ್ಲಿ ಮತ್ಸ್ಯಾಜ ದಶಾವತಾರದ ವೃಂದಾವನಗಳು, ಮಧ್ಯೆ ವೃಂದಾವನ ಇರೋದು. ಅವೆಲ್ಲ ವಾದಿರಾಜ ವೃಂದಾವನ ಅಲ್ಲ, ಮತ್ತೆ ತಪ್ಪು ತಿಳ್ಕೋಬಾರದು. ಅದೆಲ್ಲ ದೇವರ ವೃಂದಾವನಗಳು. ವೃಂದಾವನ ತುಳಸಿ ವೃಂದಾವನ ಇದ್ದಾಗ ದೇವರ ಮಧ್ಯೆ ನಾವು ಇದ್ದೇವೆ ಅಂತ ಅನುಸಂಧಾನಕ್ಕೋಸ್ಕರ ಕೂತಿರು. ದೊಡ್ಡ ವೃಂದಾವನ ಅವರು ಕೂತು ವೃಂದಾವನದ ಒಳಗೆ ಕೂಡ್ತೇವೆ, ನಾವು ಜಪ ಮಾಡ್ತಾ ಇರ್ತೇವೆ. ಅದನ್ನು ಬಿಟ್ಟ ತಕ್ಷಣ ನೀವು ಮುಚ್ಚಬೇಕು ಅಂತ ಭೂತರಾಜನಿಗೆ ಹೇಳಿದ್ರಂತೆ. ಅವರು ಕಾಯ್ತಾ ಕೂತಿರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಜಪ ಮಾಡ್ತಾ 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 ಒಂದು ಹಂತದಲ್ಲಿ ಜಪಸ್ಥಾನ ಬಿಟ್ಟುಬಿಡ್ತಾರೆ, ಆ ಕ್ಷಣಕ್ಕೆ ಮುಚ್ಚಿಬಿಡ್ತಾರೆ. ಯೋ ಗುರುಗಳು ಹೋದ್ರೆ ಅದು ನೋಡ್ತಾ ಇದ್ದಾರೆ, ಮೇಲೆ ಕಾಣಿಸ್ತಾ ಇದ್ದಾರೆ. ವಿಮಾನದಲ್ಲಿ ಕೂತಿದ್ದಾರೆ ವಾದಿರಾಜ ಸ್ವಾಮಿ, ವಿಮಾನದಲ್ಲಿ ಕೂತಿದ್ದಾರೆ. ಶಿಷ್ಯರಿಗೆ ಒಂದ್ ಕಡೆ ಆಶ್ಚರ್ಯ, ಒಂದ್ ಕಡೆ ಆನಂದ, ದುಃಖ ಎಲ್ಲ ಹೊರಟೋಯ್ತು. ವಾದಿರಾಜ ಸ್ವಾಮಿ ಏನ್ ಮಾಡಿದ್ರಂತಾಗ, ತಾವು ಉಟ್ಕೊಂಡಿದ್ದಂತ ಶಾಟಿನ ತಮ್ಮ ಪಾದುಕೆಗಳನ್ನ ಅಲ್ಲಿಂದ ಕೆಳಗೆ ಹಾಕಿದ್ರಂತಾಗೆ, ನಮ್ಮ ಗುರುತಾಗಿ ಇಲ್ಲೇ ಇರಲಿ ಅಂತ ಹೇಳಿದ್ರಂತೆ. ಇವತ್ತಿಗೂ ಇದೆ, ಇವೆಲ್ಲ ಕಥೆಗಳಲ್ಲ. ಇವತ್ತಿಗೂ ಸೋದೆ ಹೋದ್ರೆ ಅವ್ರ ಕಣ್ಣಾರೆ ನೋಡಬಹುದು. ಇವತ್ತಿಗೂ ಅದಕ್ಕೆ ಒಳ್ಳೆ ಒಳ್ಳೆ ಇದು ಮಾಡಿದ್ದಾರೆ, ಸಾಕಷ್ಟು ಬಂಗಾರದ ಕವಚ ಹಾಕಿ ವಜ್ರ ಫಿಕ್ಸ್ ಮಾಡಿ ಬಹಳಷ್ಟು ಚೆನ್ನಾಗಿಟ್ಟಿದ್ದಾರೆ. ಅವ್ರ ಶಾಟಿ ನೋಡಬಹುದು, 500 ವರ್ಷದಿಂದ ಶಾಟಿ ಇವತ್ತು ಕಣ್ಣಾರೆ ಕಾಣಬಹುದು. ವಾದಿರಾಜ ಸ್ವಾಮಿಗಳ ಮಹಿಮೆ ಇಂಥದ್ದು. ಅಲ್ಲಿಂದ ಮಹಾನುಭಾವರು ವೈಕುಂಠ ಯಾತ್ರೆ ಮಾಡ್ತಾರೆ. ಈಗ ಅವರ ಮಹಿಮೆ ಭಾರಿ ದೊಡ್ಡದು. ಕನ್ನಡದಲ್ಲಿ ಬರೀಬೇಕಾದ್ರೂ ಬಹಳ ಸ್ವಾರಸ್ಯವಾದ ಪದಗಳನ್ನು ಬರೀತಾರೆ, ವಿಭಿನ್ನ ರಾಗಗಳು. ಇವತ್ತಿಗೂ ಸಂಗೀತಜ್ಞ ಹೇಳಬೇಕಾದ್ರೆ ವಾದಿರಾಜ ಸ್ವಾಮಿಗಳ ಸಂಗೀತದ ಕ್ವಾಲಿಟಿ ಇದೆಯಲ್ಲ, ಭಾರಿ ಭಾರಿ ಮೇಲ್ಮಟ್ಟದ್ದು ಅಂತ ಕೊಂಡಾಡ್ತಾರೆ. ಅದು ಎಷ್ಟು ಸಾಧನೆ ಅವರು! ಸಂಸ್ಕೃತ ಶಾಸ್ತ್ರ, ಎಲ್ಲ ಶಾಸ್ತ್ರಗಳು, ಕನ್ನಡ, ಅದರಲ್ಲಿ ಕಾವ್ಯ, ಅದರಲ್ಲಿ ಸಂಗೀತ, ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಆಗಿದ್ದ ಹಿರಿಮೆ. ಅವರು ಬರೆದಿರತಕ್ಕಂಥ ಕೃತಿಗಳಲ್ಲಿ ವೈಕುಂಠ ವರ್ಣನೆ ಬಹಳ ಶ್ರೇಷ್ಠವಾದದ್ದು. ಕೆಲವು ದೇವರ ನಾಮಗಳು, ಈಗಲೋ ಇನ್ನಾವಾಗಲೋ ಈತನವೂ ಭೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ಎಷ್ಟು ಒಂದು ಮಾತು ಸಾಕು ನಮಗೆ ಉದ್ಧಾರ ಆಗಲಿ. ಈಗಲೋ ಇನ್ನಾವಾಗಲೋ ಈತನವೂ ಭೋಗದಿರದು, ಈ ದೇಹ ಹೋಗುತ್ತೆ ಅಲ್ಲೋ ಗ್ಯಾರಂಟಿ ಡೌಟ್ ಇಲ್ಲ, ಎಂದು ಹೋಗುತ್ತೆ ಅಷ್ಟೇ ಇರೋದು, ಅಷ್ಟೇ ಹೋಗೋದು ಗ್ಯಾರಂಟಿ. ಅಷ್ಟೊಳಗೆ ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ಈ ಮಾತಿನಲ್ಲಿ ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ? ಇದನ್ನ ಬ್ರಾಹ್ಮಣರೇ ಅಲ್ಲದೆ ಇದ್ದ ಸಂಗೀತಗಾರರು ಬಹಳ ಮೆಚ್ಚಿ ಹಾಡ್ತಾರೆ ಈ ಶ್ಲೋಕ. ಈ ಪದ್ಯಗಳ ವಾದಿರಾಜ ಸ್ವಾಮಿ ಹೇಳ್ಬೇಕು, ಅಷ್ಟು ಗೌರವ ಇದೆ. ನಾನು ಎಷ್ಟೋ ಸತ್ತೆ ಧಾರವಾಡ ಕಡೆ ಹೋದಾಗೆಲ್ಲ ಕೆಲವು ಲಿಂಗಾಯತರೆಲ್ಲ ಬರ್ತಾರೆ, ಅವ್ರು ಹೇಳ್ತಾರೆ ವಾದಿರಾಜ ಸ್ವಾಮಿ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಅವ್ರಿಗೆ ಯಾವ ಪದ್ಧತಿ ಇಟ್ಕೊಂಡು ಪೂರ್ತಿ ವೈಷ್ಣವರಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಈ ಊರಲ್ಲಿ ಕೆಲವರಿದ್ದ ದೊಡ್ಡ ಗ್ರಾನೇಟ್ ಬಸ್ ಹಿಡಿಸಿದ್ದಾರೆ, ಅವ್ರ್ಯಾರು ಬ್ರಾಹ್ಮಣರಲ್ಲ, ವಾದಿರಾಜ ಸ್ವಾಮಿ ಪರಮ ಭಕ್ತರು. ಅಂದರೆ ವಾದಿರಾಜ ಸ್ವಾಮಿಗಳು ಹೇಗೆ ಎಲ್ಲ ಜಾತಿಯವರಿಗೆ ಮುಟ್ಟಿದ್ದಾರೆ ಎಂಬುದಕ್ಕೂ ನಿದರ್ಶನ ಇದು. ಇನ್ನೊಂದು ಒಂದು ಗುಂಪಿತ್ತು, ದೈವಜ್ಞರು ಒಂದು ಕೆಲವರು ಇದ್ದಾರೆ ಉಡುಪಿ ಕಡೆಗೆ, ಅವರನ್ನು ಸ್ವಲ್ಪ ಬ್ಯಾಂಡ್ ಗುಂಪಿ ಸೇರಿದ್ರು. ವಾದಿರಾಜ ಸ್ವಾಮಿ ಅಕ್ಸೆಪ್ಟ್ ಮಾಡ್ತಾರೆ, ಅವರನ್ನು ಕೋಟೇಶ್ವರ ಉದ್ಧಾರ ಮಾಡ್ತಾರೆ. ಇವತ್ತಿಗೂ ಆ ಮಠದ ಭಾರಿ ರಿಚ್ ಮಠ, ಅಷ್ಟಮಠಗಳಲ್ಲಿ ಸೋದೆ ಮಠ ಭಾಳ ರಿಚ್ ಮಠ, ಈಗ ಫಾಲೋವರ್ಸ್ ಎಲ್ಲ ಭಾರಿ ರಿಚ್ಚಿರೋ ಜನಗಳು ಅವರೆಲ್ಲ ಕೂಡ. ವಾದಿರಾಜ ಸ್ವಾಮಿಗಳ ಕಾಲದಿಂದ ಅವರಿಗೆ ವಿಶೇಷ ಮನ್ನಣೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಈಗ ಅವ್ರ ಮಹಿಮೆ ಭಾರಿ ದೊಡ್ಡದು, ಹೆಚ್ಚೇಳೋದು ಗೊತ್ತಿಲ್ಲ ಅಂತ ಹೇಳ್ತಾ ಅವ್ರ ಮಹಿಮೆ ಪ್ರವಚನ ಮುಗಿಸಲೇಬೇಕು ಹೊತ್ತಾಗಿದೆ ಅಂತ ತಿಳಿಸಿ, ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಹಾ ಕರಾನಹಂ ವಾದಿರಾಜ ಗುರುವೊಂದೇ ಹಯಗ್ರೀವ ದಯಾಶ್ರಯಾರ್ನಂತ ಅವ್ರ ಮೇಲೆ ಒಳ್ಳೆಯ ಸ್ತೋತ್ರ ಉಂಟು. ಎಷ್ಟಾರು ಸ್ಮರಣೆ ಮಾಡೋದು ವಾದಿರಾಜ 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 ಅಂತಿದ್ರು ಕೂಡ ಎಷ್ಟೋ ಫಲ ಕೊಡ್ತಕ್ಕಂಥ ಹಿರಿಮೆ ವಾದಿರಾಜ ಸ್ವಾಮಿಗಳು. ಅಂಥವರು ವೃಂದಾವನ ಪ್ರವೇಶ ಮಾಡಿದಂಥ ದಿವಸ ಇವತ್ತಿನ ಫಾಲ್ಗುಣ ಶುದ್ಧ ತೃತೀಯ, ಅವರು ಬಹುಳ ತೃತೀಯ, ವೃಂದಾವನ ಮಾಡಿ ಪ್ರವೇಶ ಮಾಡಿದ ದಿವಸ. ಅದನ್ನು ಬಹಳ ಭಕ್ತಿಯಿಂದ ನಿನ್ನೆ ಪೂರ್ವಾರಾಧನೆ, ಮಧ್ಯ ಆರಾಧನೆ, ನಾಳೆ ಉತ್ತರ ಆರಾಧನೆ ಸ್ವಾಮಿಗಳೇ ಇದ್ದು ಸಾಮಾನ್ಯಗಳಲ್ಲಿ ಮಾಡ್ತಾರೆ. ಪರ್ಯಾಯ ಕಾಲದಲ್ಲಿ ಮಾತ್ರ ಅವರು ಸೋದೆ ಸ್ವಾಮಿಗಳು ಹೋಗೋದಿಲ್ಲ, ಪಲಿಮಾರ ಸ್ವಾಮಿಗಳು ಈ ಸಲ ಅವರು ಹೋಗಿ ಅವ್ರನ್ನ ಆರಾಧನೆ ಮಾಡಿದ್ದಾರೆ. ಮತ್ತು ಸ್ವಾಮಿಗಳಿಂದಲೇ ಆರಾಧನೆ ಆಗೋದು ಅಲ್ಲಿಯ ವಿಶೇಷ. ಇವತ್ತಿನ ದಿವಸ ವಾದಿರಾಜ ಸ್ವಾಮಿಗಳ ಸ್ಮರಣೆ ಮಾಡಲಿಕ್ಕೆ ಎಂದಿನಿಂದ ಸೇವಾಕರ್ತರುಗಳಾಗಿ ಹೆಚ್ ಎಸ್ ವಾಸುದೇವಮೂರ್ತಿಗಳು, ಅನಂತರ ಜಿ ಎನ್ ಗುರುರಾಜರಾಯರು, ವಿ ಎಸ್ ಸತ್ಯನಾರಾಯಣರಾಯರು, ಮತ್ತು ಹೊಸದಾಗಿ ಅದಕ್ಕೆ ಸೇರಿಕೊಂಡಿರತಕ್ಕಂಥ ಶ್ರೀಧರ್ ಮಳ್ಳೂರು ಅನೇಕ ದಿವಸಗಳಿಂದ ಅವರ ಸೇವೆ ನಡೀತಾ ಇದೆ. ಮತ್ತು ಇವತ್ತಿನ ದಿವಸ ಇಬ್ಬರು, ಮತ್ತು ಪ್ರಿಯಾ ಅಲ್ಲ, ಪ್ರಿಯಾ ಮತ್ತು ಸಚಿನ್ ದಂಪತಿಗಳು ಚಿಕ್ಕವರು, ಭಾಳ ಉತ್ಸಾಹದಿಂದ ಕಾರ್ಯಕ್ರಮ ಭಾಗವಹಿಸಬೇಕು ಅಂತೇಳಿ ಅವರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹವನ್ನು ಮಾಡಲಿ, ವಿಶೇಷ ರೀತಿಯಲ್ಲಿ ಜ್ಞಾನಭಕ್ತಿಯಾದಿಗಳನ್ನು ಹೆಚ್ಚಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾಳೆ ಸಾಯಂಕಾಲ ಸರಿಯಾಗಿ 6:30 ಶ್ರೀ ವ್ಯಾಸರಾಜರ ಆರಾಧನೆ ದಿವಸ ಪ್ರವಚನ. ಅವರು ಮಹಿಮೆ, ವಿಚಿತ್ರ ಮಹಿಮೆ ಅವರು. ಹೇಳಿದ್ದೇನೆ, ಆಚಾರ್ಯರು ಜಯತೀರ್ಥರಾದ ಮೇಲೆ ಇಬ್ಬರು ಮಹಾನುಭಾವರು ಅಂದರು, ವ್ಯಾಸರಾಜರು, ವಾದಿರಾಜರು. ನಾಳೆ ಅವ್ರ ಬಗ್ಗೆ ಪ್ರವಚನ, ಅನೇಕ ವಿಚಾರಗಳನ್ನು ಅವರು ಆಲ್ರೌಂಡ್ ಗ್ರೇಟೆಸ್ಟ್ ಮತ್ತೆ ಅಲ್ಲಿ ಕಾಣ್ತಾ ಇದ್ದೇವೆ. ನಾಳೆ ಅವ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಆನಂದ ತೀರ್ಥವರದೇ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸಂಗೀತ.